ಪ್ರವಿಶ್ಯ ಮಮ ವಾಚ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ರಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವನಾ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾ ಊಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತನ್ನಮಸ್ಸೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವಿಷ್ಣುಂಗ್ರಿನಿಷ್ಠಾ ಅತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು. ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮ ಪಾರಂಭಭಾರ. ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು ಹರಿವಾಯು ಸ್ಥಿತಿಯಲ್ಲಿ ಶ್ರೀ ಮಧ್ವರೂಪದ ಹಿರಿಮೆಯನ್ನು ವರ್ಣನೆ ಮಾಡ್ತಾ ಹೇಗೆ ಶ್ರೀಮದಾಚಾರ್ಯರು ತಮ್ಮ ಅತ್ಯದ್ಭುತವಾದಂತಹ ಭಾಷ್ಯ ಪ್ರವಚನಾದಿಗಳನ್ನು ಮಾಡಿದರು, ಆಗ ಮಾಯಿ ಗೋಮಾಯವ ಮಾಯಗಳಂತಕ್ಕಂಥ ನರಿಗಳೆಲ್ಲ ಯೋಗ ಹಾಳಾಯಿತು ಅಂತಕ್ಕಂಥ ಕೂಗನ್ನು ಕೂಗ್ತಾ ಓಡಾಡ್ತಕ್ಕಂಥ ಪರಿಸ್ಥಿತಿ ಬಂದಿದ್ದನ್ನು ಜನಗಳೆಲ್ಲ ಕಂಡ್ರು. ಧಾವಂತೋ ಅಶ್ಲೀಲ ಶೀಲಾ ಭೀತಥ ಶಪಥ ಶಾಪಾಶಿವಾಹ ಶಾಂತ ಶೌರ್ಯಾಹ ತದ್ವ್ಯಾಖ್ಯಾ ಸಿಂಹನಾದೇ ಸಪದಿ ದದೃಶಿರೇ ಮಾಯಿ ಗೋಮಾಯವಸ್ಥೆ. ಅದರಲ್ಲಿ ಧಾವಂತಹ ಅಶ್ಲೀಲ ಶೀಲಾಹ, ಓ ದೇಶ ಹಾಳಾಯಿತು ಲೋಕ ಹಾಳಾಯಿತು ಅಂತ ಹೇಳ್ತಾ ಧಾವಂತಹ ಓಡ್ತಾ ಇದ್ದಾರೆ. ಅಶ್ಲೀಲ ಶೀಲಾಹ, ಕೆಟ್ಟ ನಡತೆಯ ಜನಗಳು, ಗ್ರಾಮ್ಯ ನಡತೆಯ ಜನ. ಕಾರಣ ಏನು ಅಂದರೆ ವಾದಕ್ಕೆ ಪ್ರತಿವಾದ ಹುಡಬೇಕೆ ಹೊರತು ವಾದಕ್ಕೆ ಮೋಸ ವಂಚನೆ ಮಾಡೋದೆಲ್ಲ ಭಾರಿ ತಪ್ಪು. ಅದನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ. ಅಶ್ಲೀಲ ಶೀಲ ಆಚಾರ್ಯರ ಮೇಲೆ ತಮ್ಮ ಯಾವುದೇ ವಿಧವಾದ ಪಾಂಡಿತ್ಯ ನಡೆದೇ ಹೋದಾಗ ಅವರೆಲ್ಲ ಏನು ಮಾಡಿದ್ರಂತೆ, ಮಾಟ ಮಂತ್ರಗಳಿಂದ ಆಚಾರ್ಯರನ್ನ ಸಂಹಾರ ಮಾಡಬೇಕು ಅಂತಕ್ಕಂಥ ಕೆಟ್ಟ ಕಾರ್ಯ ಕೊಟ್ಟಿದ್ದಾರೆ. ಎಷ್ಟು ಪಾಪಿಗಳಿರಬೇಕು. ಅದಕ್ಕೇನೆ ಅಶ್ಲೀಲ ಶೀಲ, ಒಂದು ವಾದಕ್ಕೆ ಪ್ರತಿವಾದ, ಪ್ರಶ್ನೆಗೆ ಉತ್ತರ, ಅದು ಒಂದು ವಿದ್ವಾಂಸರು ಮಾಡ್ತಕ್ಕಂಥ ಕೆಲಸ, ಸಜ್ಜನರು ಮಾಡ್ತಕ್ಕಂಥ ಕೆಲಸ. ಅದನ್ನು ಬಿಟ್ಟು ಮಾಡಬಾರದನ್ನು ಮಾಡಿದ್ರಿಂದ ಅಶ್ಲೀಲ ಶೀಲ. ಅದು ವಾಮಾಚಾರವನ್ನು ಉಪಯೋಗಿಸ್ತಾರೆ ಅಂದರೆ ಅಶ್ಲೀಲ ಶೀಲ. ವಾಮಾಚಾರಗಳು ಅಮಂಗಳ, ಹೆಸರೇ ವಾಮ, ಅಮಂಗಳವಾದಂಥ ದುರಾಚಾರಿಗಳಾದ ಅವರು ಅಷ್ಟೆಲ್ಲ ಮಾಡಿ ವಿಧತ ಶಪಥ ಶಾಪಾಶಿವಾಹ, ವಿಧತ ಶಪಥ ಶಾಪಾಶಿವಾಹ, ಶಾಪ ಶಪಥ ಎಲ್ಲ ವಿಧತ ವ್ಯರ್ಥ ಆಗಿ ಹೋಯಿತು. ಏನೇನೋ ಸಂಕಲ್ಪ ಮಾಡಿಕೊಂಡಿದ್ರು, ಎಲ್ಲ ಭ್ರಷ್ಟ ಸಂಕಲ್ಪರಾದರು ಅಂತ, ಭ್ರಷ್ಟ ಸಂಕಲ್ಪರಾದರು. ಅದಕ್ಕೆ ಒಬ್ಬ ಇತ್ತಿದ್ದ ಕುಜಿಪುಸ್ತೂರನ ಕಥೆ ಹೇಳಿದ್ದಾರೆ. ಕುಜಿಪುಸ್ತೂರು ಮಾಡಿದ್ದೇನು ಆಚಾರ್ಯರ ಬಗ್ಗೆ ಹೇಳಿದ, ಆ ನಿಮ್ಮ ದಂಡವನ್ನು ಮುರಿದು ಹಾಕ್ತೇನೆ ಅಂತ ಹೇಳಿದ. ಹುಚ್ಚಾಬಟ್ಟಿ ವಾದವನ್ನು ಮುಂದಿಟ್ಟ, ನೀವೆಲ್ಲ ಭಾಷ್ಯವನ್ನೇ ಬರೆದಿಲ್ಲ, ಇನ್ನೊಬ್ಬರು ಭಾಷ್ಯವನ್ನು ಖಂಡನೆ ಮಾಡಬಾರದು, ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೀಕೂಡುದು, ಪಾಠ ಹೇಳಿಕೊಡುದು ಅಂತ ಹೇಳಿದ ಆಚಾರ್ಯ. ಹೇಳ್ತಾರೆ ಅದೆಲ್ಲ ನಹಿ ದಂಡವಾರೀತ ಹಾಗೆಲ್ಲ ಶಾಸನ ಏನೂ ಇಲ್ಲ. ನಾವು ಹೇಳಿದ್ರಲ್ಲಿ ನಿನಗೆ ಆಕ್ಷೇಪ ಇದ್ರೆ ಹೇಳು, ಅದನ್ನು ಬಿಟ್ಟು ನೀನು ಭಾಷ್ಯದ ಬಗ್ಗೆ ಮಾತೇ ಆಡಕೂಡ್ದು, ಬ್ರಹ್ಮಸೂತ್ರಗಳ ಬಗ್ಗೆ ಪ್ರವಚನೆ ಮಾಡಿಕೊಡೋದು ಅಂತ ಹೇಳಿದರೆ ಅರ್ಥ ಇಲ್ಲ ಅಂತ ಹೇಳಿದರು. ಆಗ ಜನಗಳೆಲ್ಲ ಏನು ಮಾಡಿದರು, ಆಚಾರ್ಯರು ಹೇಗಿದ್ದಾರೆ ನೋಡಿದಿರ್ಯಾ, 32 ಲಕ್ಷಣ ಭರಿತರು. ಅವ್ರ ಬಗ್ಗೆ ಹೇಳ್ತಾರೆ, ಒಂದು ಚೂರು ಅವಲಕ್ಷಣದ ಹೆಸರಿಲ್ಲ. ಸಾಮಾನ್ಯವಾಗಿ 32 ದೇಹ ಲಕ್ಷಣಗಳಲ್ಲಿ 20 ಸಾಕಂತೆ, ಅವ್ರ ಮಾತನ್ನು ಕ್ವಶನ್ನೇ ಮಾಡಬಾರ್ದು. 32 ಇದ್ರೆ ಸಾಕು. ವಿಂಶಲ್ ಲಕ್ಷಣತೋ ಅನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ತೇವ ಎಂ ಪಶ್ಯೇತ್ ಸವೇದೋ ಗಾನದರ್ಶನಾತ್. ಇದು ಇತಿ ಬ್ರಹ್ಮಾಂಡೆ ಅಂತ ಆಚಾರ್ಯರು ತತ್ವ ನಡೆದ ಉಲ್ಲೇಖ ಮಾಡ್ತಾರೆ. 20 ಲಕ್ಷಣ ಇದ್ರೆ ಸಾಕು, ಅವ್ರ ಯೋಗ್ಯತೆ ಎಷ್ಟು ದೊಡ್ಡದು ಅಂದರೆ ವೇದಗಳನ್ನು ಸಾಕ್ಷಾತ್ ಕಾಣ್ತಾರಂತ. 20 ಲಕ್ಷಣ ಇದ್ದುಬಿಟ್ಟು 32 ಆಚಾರ್ಯ ಎಲ್ಲ ವೇದಗಳು ಕಾಣುತ್ತೆ, ಅದು ವಿಶೇಷ. 4-6 ವೇದ 16 ವೇದ ಕಾಣಲಿಕ್ಕೆ 20 ಸಾಕು. ಆದರೆ ಅವರು ಎಲ್ಲ ಸಕಲ ವೇದಗಳನ್ನು ಕೂಡ ಎಷ್ಟು ಬಟ್ಟೆ ಕಾಣ್ತಾರೆ ಅಂದರೆ, ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವವರ್ಯೈರನುಗೀತ ಕೀರ್ತೇ ಕಾಲಾಶ್ಚ ಶೇಷಾಹ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ನಮ್ಮ ಗುರುಗಳಾದ ಶ್ರೀಮದ್ ಆಚಾರ್ಯರ ಕೈಯೊಳಗೆ ಚೆಂಡು ಎಷ್ಟು ಸ್ಪಷ್ಟ ಕಾಣಬೇಕು, ಅಷ್ಟು ಸ್ಪಷ್ಟವಾಗಿ ಅವರ ತಲೆಯಲ್ಲಿ ಎಲ್ಲ ಶಾಸ್ತ್ರಗಳು ಉಂಟು ಅಂತ ತಿರುಕು ಪಂಡಿತರು ತಮ್ಮ ತತ್ವ ಪ್ರದೀಪದಲ್ಲಿ ಹೇಳ್ತಾರೆ. ಅಂಥವರ ಮಾತನ್ನು ಪ್ರಶ್ನೆ ಮಾಡ್ತೀರಲ್ಲ ಅಂಥೇಳಿ ಜನ ಬೈತಾರೆ, 32 ಲಕ್ಷಣ ನೋಡಿ ಇವರು ಎಷ್ಟಿದೆ ಅಂತೇಳಿ. ಆಗ ಅವರು ಉತ್ತರ ಕೊಡ್ಲಿಕ್ಕೆ ಬರಲೇ ಇಲ್ಲ ಅವನಿಗೆ, ಅವನು ಹುಚ್ಚುಚ್ಚುವಾದ ಶುರು ಮಾಡಿದ. ಎಷ್ಟು ಹೊಪ್ಲಸ್ಸ ಮಾತಾಡಿದ್ರು, ಅಶ್ಲೀಲ ಶೀಲ, ಅದಕ್ಕೆ ಅಶ್ಲೀಲ ಶೀಲರು. ಎಂಥ ಅಶ್ಲೀಲ ಶೀಲರು ಅಂದರೆ, ತಮ್ಮ ಗುರುಗಳು ಹೊಗಳ್ಬೇಕು ಅನ್ನಿಸ್ತು ಅವನ ಶಿಷ್ಯರಿಗೆ. ಏನು ಹೊಗಳ್ಬೇಕು ಅವರಲ್ಲಿ, ನಿಮಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಗುರುಗಳು ಪೃಷ್ಠಭಾಗ ಎಷ್ಟು ದೊಡ್ಡದಿದೆ ನೋಡಿದ್ರೆ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಅವರಿಗೆಲ್ಲ ಕೂಡ. ಪರಮ ಮೂರ್ಖರುಗಳು ಆ ಹೇಳ್ತಾರೆ ಜನಗಳು, ಬುದ್ಧಿ ಇದೆಯಾ ನಿಮಗೆ, ಅದು ಅವಲಕ್ಷಣ ಗೊತ್ತಾದ್ರು ಅವಲಕ್ಷಣ ಅಲ್ಲ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಮಾತಾಡೋದು ತೋಚರೇ ಇಲ್ಲ, ಏನು ಮಾಡಿದ್ ಅಂತ ಗೊತ್ತಾವನು, ಆಚಾರ್ಯ ನಿಮ್ಗೆ ದಂಡವನ್ನು ಮುರಿದು ಹಾಕಿಬಿಡ್ತೇನೆ ಅಂತ ಹೇಳ್ಬಿಡಿ, ದಂಡವನ್ನು ಮುರಿದು ಹಾಕಿಬಿಡ್ತೇನೆ. ಆಡೋ ಮಾತುಗಳ ಸನ್ಯಾಸಿ ಆತ, ಸನ್ಯಾಸಿ ಬಾಯಿಲಿಂದ ಮಾತು ಬರಬೇಕಾ, ಹೇಳ್ದ ಓಡೋಗ್ಬಿಟ್ಟೆ ಅಲ್ಲಿಂದ. ರಾಮೇಶ್ವರದ ಚಾತುರ್ಮಾಸ್ಯ ಕೂತರು ಆ ಸಲ ಆಚಾರ್ಯ, ದಕ್ಷಿಣ ದಿಗ್ವಿಜಯದ ಪ್ರಸಂಗ. ಇವನು ಅಲ್ಲೇ ಚಾತುರ್ಮಾಸ್ಯ ಕೂತ, ಅವನ ಚಾತುರ್ಮಾಸ್ಯ ಉದ್ದೇಶ ಅಲ್ಲ, ಇವರಿಗೆ ವಿಘ್ನ ಮಾಡೋದಷ್ಟೇ ಅವನ ಉದ್ದೇಶ. ಈ ಮಹಾಮೂರ್ಖತನದ ಪರಮಾವಧಿ ಹೋದ ದುಷ್ಟ. ಆಚಾರ್ಯರು ಸಮುದ್ರ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ರಮೇಶ್. ಇವತ್ತು ರಾಮೇಶ್ವರದಲ್ಲಿ ಆಚಾರ್ಯರು ಚಾತುರ್ಮಾಸ್ಯ ಕೂತ ಜಾಗ ತೋರಿಸ್ತಾರಂತೆ, ಬಹಳ ಆಶ್ಚರ್ಯ. ಇಲ್ಲಿ ಕೂತಿದ್ರು ಚಾತುರ್ಮಾಸ್ಯ ಅಂತೇಳಿ, ಆದರೆ ನಮ್ಮ ದುರ್ದೈವ ಎಲ್ಲ ಜಾಗ ಹೇಗೆ ಕಳ್ಕೊಂಡಿದ್ದೇವೆ, ಅಲ್ಲಿ ಬೆಸ್ತರ ಮನೆ ಅವೆಲ್ಲ ಕೂಡ ಇವೆ ಅಂದರೆ, ಎಲ್ಲದನ್ನು ಕಳ್ಕೊತಾ ಕಳ್ಕೊಳ್ತಾ ಹೋಗ್ತಾ ಇರೋದೇ ನಮ್ಮ ವೈಶಿಷ್ಟ್ಯ. ನಾವು ಆ ಥರ ಎಚ್ಚರಿಕೆಯನ್ನೇ ತೋರಿಸಿಲ್ಲ. ಚಾತುರ್ಮಾಸ್ಯಕ್ಕೆ ಆಚಾರ ಕೂತ ಜಾಗ ಅಂದರೆ ಸತ್ಯಲೋಕ ಇದ್ದಾಗ ಗೊತ್ತಾ, ಅದೆಲ್ಲ ಕೂಡ ಉಳಿಸಿಕೊಂಡು ನಮಗೆ ಗೊತ್ತಿಲ್ಲ. ಅಲ್ಲಿ ಬರ್ತಾ ಇದ್ದಾರೆ, ಎದುರುಗಡೆ ಬಂದ ಆಚಾರ್ಯರು ತೋರಿಸಿದ್ರು ದಂಡ ನೋಡಿ. ನೀನಂತೂ ದಂಡ ಕಿತ್ಕೊಂಡು ಬಿರ್ಲಕ್ಕಂತೇಳಿ ಹಣೆ ಬರೋಕ್ಕಾಗೋದಿಲ್ಲ, ನಾನೇ ದಂಡ ಕೊಡ್ತೇವೆ ತೊಗೊಂಡು ಬುರಿ ಅಂತ ಕೈಲಿ ಕೊಟ್ರಂತೆ. ಬಿಡ್ಲಕ್ಕೆ ಭಾರಿ ಟ್ರೈ ಮಾಡಿದನಂತೆ. ಆ ಜಟಿಗಳ ಕತೆ ಕೇಳಿತೇವಲ್ಲ, ಆಚಾರ ಕೂದಲು ಕೊಂಕಿಸ್ಲಕ್ಕಾಗಲಿಲ್ಲ, ಅರಿಟ್ಟ ಬೆರಳನ್ನು ಅಲಗಾಡಿಸ್ತಕ್ಕಾಗಲಿಲ್ಲ, ಎಷ್ಟೋ ಟ್ರೈ ಮಾಡೋದಾಗಲೇ ಇಲ್ಲ. ಕೊನೆಗೆ ಅಲ್ಲ ಜನಗಳೆಲ್ಲ ಕೇಳಿದ್ದಂತೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದ್ದಂತೆ. ಏನು ಹೇಳಬೇಕು ಅವನಿಗೆ, ಜನಗಳಂತರು ಬುದ್ಧಿ ಇದೆ ನಿನಗೆ ಏನಾದರೂ ಕೂಡ ಅಂತ ಹೊಡೆಯಲಿಕ್ಕೆ ಓಡೋಗ್ಬಿಡ್ತಾನಾಗವನು. ಬೈತಾರೆ, ಇಂಥವ್ರು ದ್ರೋಹ ಮಾಡ್ತೀಯಲ್ಲ ನಿನಗೆ, ಸ್ವಲ್ಪ ಯೋಚನೆ ಮಾಡಬೇಕಾ, ಯಾರ ಮೇಲೆ ಕೋಪಿಸ್ಕೊಳ್ಬೇಕು, ಕಾರಣ ಇರಬೇಕು ಅಂತ. ಏ, ಒಂದು ಮಾತು ಕೆಟ್ಟ ಅಪಶಬ್ದ ಜನ್ಮದಲ್ಲಿ ಅವ್ರ ಬಾಯಿಂದ ಬರೋದಿಲ್ಲ, ಒಂದು ಕೆಟ್ಟ ನಡತೆ ಇಲ್ಲ, ನೋಡೋದಕ್ಕೆ ಹೀಗಿದ್ದಾರೆ, ಅಂಥವ್ರ ಮೇಲೆ ದ್ವೇಷ ಮಾಡ್ತೀಯಲ್ಲ ಅಂತ ಹೇಳಿದಾಗ ನೋಡಿದ ಯೋಗ್ಯತೆ ಇಲ್ಲವನಿಗೆ, ಓಡೋದನ್ನೇ ಹೊರತು ಶರಣಾಗತನಾಗಲಿದ್ದು. ಅದಕ್ಕೆ ಜೀವ ತ್ರೈವಿಧ್ಯವನ್ನು ಹೇಳೋದು, ಸಾತ್ವಿಕರು ಶರಣಾಗ್ತಾರೆ, ದುಷ್ಟರು ಸೋತು ಓಡ್ತಾರೆ ಹೊರತು ಶರಣಾಗ ಬುದ್ಧಿ ಬರೋದೇ ಇಲ್ಲ ಅವರಿಗೆ, ಓಡೋಗಿದ್ದಂತೆ. ಅದನ್ನೆಲ್ಲ ಹೇಳದೆ ಗೃಹತ ಶಪಥ ಶಾಪ ಶಿವಾಹ ಪದ್ಮತೀರ್ಥ ಪುಂಡರೀಕಪುರಿ ಎಲ್ಲರೂ ಜಟಿಗಳು ಸನ್ಯಾಸಿಗಳವರೆಲ್ಲ ಕೂಡ, ಇವರೆಲ್ಲ ಸನ್ಯಾಸಿಗಳಾಗಿಂತ ಕೆಟ್ಟ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ಹೇಳ್ತಾರೆ ಅಶ್ಲೀಲ ಶೀಲಾಹ ವಿಧತ ಶಪಥ ಶಾಪ ಶಿವಾಹ ಶಾಂತ ಶೌರ್ಯಾಹ. ಅವರ ಶೌರ್ಯವೆಲ್ಲ ಉಡಿಹೋಯ್ತು. ಶಾಂತ ಶೌರ್ಯರು ಅಂದರೆ ಶೌರ್ಯ ಉಡಿಹೋಯ್ತು ಎಲ್ಲರೂ ಕೂಡ. ತದ್ವ್ಯಾಖ್ಯಾ ಸಿಂಹನಾದೇ, ನಿಮ್ಮ ವ್ಯಾಖ್ಯಾನ ಅಂತಕ್ಕಂಥ ಸಿಂಹನಾದ ಮೊಣಗಿದಾಗ ಅವರ ಅವಸ್ಥೆ ಹೀಗಾಯಿತು. ಅವರೆಲ್ಲ ಮಾಯಿ ಗೋಮಾಯವಹ, ಮಾಯಾವಾದಿಗಳೆಂಬ ಗೋಮಾಯಿಗಳು ನರಿಗಳೆಲ್ಲ ಹಾಗೆ ಹುಚ್ಚೆದ್ದು ದಿಕ್ಕಾಪಲಗೂಡೋದನ್ನ ಸಾತ್ವಿಕ ಜನಗಳೆಲ್ಲ ಕಂಡ್ರು ಅಂತ ಹೇಳಿದ್ದಾರೆ. ಇದು ಆಚಾರ್ಯರ ವ್ಯಾಖ್ಯಾನದ ವೈಭವ ಇತ್ತು. 3 ವರ್ಷದ ಕೂಸು ಆಚಾರ್ಯರು ತುಂಬಿದ ಸಭೆಯ ಒಂದು ತಾಯಿ ಯಾವುದೋ ಮದುವೆ ಮನೆಗೆ ಹೋಗಿದ್ರು, ತಡೆ ಮೇಲೆ ಕೂಸಿನ ಕುಡಿಸಿಕೊಂಡಿದ್ರು ಆಚಾರ್ಯರನ್ನ. ಆ ಹೊತ್ತಿಗೆ ಒಬ್ಬ ಶಿವಭಟ್ಟ ಪುರಾಣ ಹೇಳ್ತಿದ್ದ, ಇವತ್ತಿಗೂ ಇದೆ ನೇರಂಪಳ್ಳಿ ಅಂತ ಅದಕ್ಕೆ ಹೆಸರು, ನೇಯಂಪಳ್ಳಿ ಅಂತ ಹೆಸರು ಅದಕ್ಕೆ, ಘೃತವಲ್ಲಿ ಅಂತ ಸಂಸ್ಕೃತದಲ್ಲಿ ಕರೆದಿದ್ದಾರೆ. ಇವತ್ತಿಗೂ ಬರುತ್ತೆ, ನೀಲಾವರಕ್ಕೆ ಹೋಗ್ಬೇಕಾದ್ರೆ ಉಡುಪಿಯಿಂದ ಜಾಗದ ದಾರಿಯಲ್ಲಿ ಸಿಗುತ್ತೆ ನೇಯಂಪಳ್ಳಿ. ಅಲ್ಲಿ ಯಾವುದೋ ದೇವಸ್ಥಾನ ಪ್ರವಚನ ನಡೆದಿತ್ತು, ಶಿವಭಟ್ಟ ಅಂತ ಪ್ರವಚನಕಾರ. ಅವನು ತಪ್ಪು ಹೇಳಿದ. ತಕ್ಷಣ ಆಚಾರ್ಯರು ಮೂರು ವರ್ಷ ಕೂಸು ಮಾತಾಡಿದ್ರಂತೆ, ಏ ಶಿವಭಟ್ಟ ಹಾಗೆಲ್ಲ ಅರ್ಥ ಅಲ್ಲ, ಅದಕ್ಕೆ ನೀವು ತಪ್ಪು ಹೇಳ್ತಾ ಇದ್ದೆ ಅಂತ ಹೇಳಿದ್ರಂತೆ. ಜನ ನೋಡ್ತಾರೆ ಎಲ್ಲಿಂದ ಬರ್ತದೆ ವಾಯ್ಸ್ ಅಂತ ನೋಡ್ತಾರೆ, ಕೂಸು ಮಾತಾಡ್ತಿರೋದು. ಅವನಿಗೆ ಆಶ್ಚರ್ಯ ಆಗೋದು. ಆಚಾರ್ಯರ ಮಾತು ಹೇಗಿತ್ತು ಅಂದರೆ, ಪ್ರಕೃತ ಹುಂಕೃತ ಸಿಂಹ ಶಿಶವು ಸತಿ, ಸಿಂಹದ ಮರಿ ಗುಡುಗಿದಾಗ ಗರ್ಜನೆ ಮಾಡಿದಾಗಾಯ್ತಂತೆ. ಜನಗಳು ನೋಡಿದ್ರಂತೆ ಅವನು ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ತಬ್ಬಿ ಬಾಯಿಬಿಟ್ಟ ಅವನು. ತಷ್ಟ ಜನಗಳು ಕೂತತಿಗೆ ಬದಲಾಯಿಸಿಬಿಟ್ರಂತೆ, ಎಲ್ಲ ಈ ಕಡೆ ತಿರುಗಿಬಿಟ್ರಂತೆ. ತಿರುಗಿಬಿಟ್ಟು ವಾಸುದೇವ ನೀನೇ ಹೇಳು ಅಂತ ಹೇಳಿದರು. ತಕ್ಷಣ ಆಚಾರ್ಯ ಹೇಳಿಬಿಟ್ಟು, ಮೂರು ವರ್ಷ ಮೊದಲ ಪ್ರವಚನ ಆಚಾರ್ಯದು, ಮೂರು ವರ್ಷ ಇದ್ದಾಗ. ಅದೇನು ಶಿವಭಟ್ಟನ್ನು ಸೋಲಿಸಿದ ಪ್ರವಚನ. ಇದೆಲ್ಲ ಯೋಚನೆ ಮಾಡಿದರೆ ಇಂಥ ಆಚಾರ್ಯ ಯಾರಿಗೆ ಸಿಗ್ತಾನೆ? ಅಹೋಭಾಗ್ಯಂ ಅಹೋಭಾಗ್ಯಂ ಮಧ್ವ ಮಾರ್ಗಾನುವರ್ತಿ ನಾಂ ದೇವೋ ನಾರಾಯಣೋ ಯಶಾಂ ಯದ್ಗುರುರ್ ಭಾರತೀಪತಿ. ಇಷ್ಟು ವೈಭವ. ಅದಕ್ಕೇನೆ ಅವರೆಲ್ಲ ಶಾಂತ ಶೌರ್ಯ. ಶಿವಭಟ್ಟ ಇವರು ಭಾರಿ ಪ್ರತಿಷ್ಠಿತ ಪೌರಾಣಿಕ. ಅವನು ಅವನು ಕೂತರೆ ನಿತ ಪರಿಷದ ನಿತರಾಂ ಪರಿವಾರಿತ ದೊಡ್ಡ ಸಭೆ ಸೇರ್ತಾ ಇರ್ತದ ಅವನು ಕೂತರೆ. ಅಂಥವನ ಮುಂದೆ ಒಂದು ಆಚಾರ್ಯ ಒಂದು ಕ್ಷಣದಲ್ಲಿ ಖಂಡನೆ ಮಾಡಿದಾಗ ಅವನು ಪೂರ್ತಿ ಗಾಬರಿಯಾಗಿ ಹೋದ. ಶಿವಭಟ್ಟ ಪರಾಜಿತನಾದ. ಅದನ್ನೆಲ್ಲ ಹೇಳೋದಕ್ಕೆ ಶಾಂತ ಶೌರ್ಯರಾದ. ಅವರ ಶೌರ್ಯವನ್ನು ಉಡಿ ಹೋಗಿಬಿಡ್ತು. ತದ್ವ್ಯಾಖ್ಯಾ ಸಿಂಹನಾದೆ, ವ್ಯಾಖ್ಯಾ ಸಿಂಹನಾದೆ ಅಂತ ಇಲ್ಲಿ ಹೇಳ್ತಾರೆ ಸುಮಧ್ವವಿದ್ಯದಲ್ಲಿ. ಹೇಳಬೇಕಾದ್ರೆ ಪ್ರಕೃತ ಹುಂಕೃತ ಸಿಂಹ ಶಿಶವು ಸತಿ, ಹುಂಕಾರ ಮಾಡಿದ ಸಿಂಹದ ಮರಿ ಇದ್ದಾಗ ಆ ನರಿಯ ಕೂಗನ್ನು ಯಾರು ಕೇಳ್ತಾರೆ ಅಂತ ಹೇಳ್ತಾರೆ. ಶಿವಭಟ್ಟನ ಪ್ರವಚನ ನರಿ ಕೂಗಾದಾಗ ಆಯ್ತದೆ ಅಷ್ಟೊತ್ತಿಗೆ. ಆಕೆ ನೋಡಿ ಎಷ್ಟು ಪುಣ್ಯಾತ್ಮಳು ಆಚಾರ್ಯರ ತಾಯಿ. ಅದಕ್ಕೆ ಅಂಥವರಿಗೆ ಮಗ ತಾಯಿ ಅನಿಸ್ಕೊಳ್ಳೋ ಭಾಗ್ಯ ಬಂತು. ಯಾವುದೋ ಮದುವೆ ಮನೆ ಹೋಗಿದ್ದಾರೆ, ಆ ಗಲಾಟೆಯಲ್ಲೂ ಪ್ರವಚನ ಕೇಳೋದು ಬಿಟ್ಟಿಲ್ಲ. ಮದುವೆ ಫಿಕ್ಸಾರು ವರ್ಷಗಟ್ಟು ಪ್ರವಚನ ಬಿಟ್ಟುಬಿಟ್ಟಿದ್ದಾರೆ ಜನಗಳು ಅಷ್ಟರ ಮಟ್ಟಿಗೆ. ಆದರೆ ಮದುವೆ ಬಂದಕ್ಕೆ ಬಿಡು ಮಾಡಿಕೊಂಡು ಪ್ರವಚನ ಕೇಳ್ತಾ ಕೂತಿದ್ದಾಳೆ. ಗಂಡಸರಿಯಾಗಿ ಪಾಠ ಬಿಡಬಾರ್ದು, ಹೆಂಗಸರು ಪ್ರವಚನ ಬಿಡಬಾರದು ಅಂತ ಹೇಳಿದ್ದ. ಬಿಟ್ಟರೆ ಅವತ್ತಿನ ದಿವಸ ಸ್ನಾನ ಇತ್ಯಾದಿ ಇಲ್ಲದ ದಿವಸ ಹೇಗೆ ವ್ಯರ್ಥನೋ ಆ ರೀತಿ ದಿವಸ. ಹರಿಯ ನೆನೆಸಿದ ದಿವಸ ಶುಭ ಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ. ವಿಜಯದಾಸರು ಸುಳಾದಿ ಒಂದು ಪೂರ್ತಿಯಾಗಿ ಅದರಲ್ಲಿ ಹೇಳ್ತಾರೆ. ನೆನೆಸೋದು ಅಂದರೆ ಯಾವ ರೀತಿ? ನಾವು ಪ್ರವಚನ ಕಾಲಕ್ಕೆ ಹೆಚ್ಚು ವಿಷಯ ಗೊತ್ತಾದಾಗ ನಾವೇ ತಿಳ್ಕೊಂಡಿದ್ದು ನಾವೇ ಹೇಳೋದು ನಾವೇ ಅನುಸಂಧಾನ ಮಾಡೋದಕ್ಕಿಂತ ಹೆಚ್ಚು ತಿಳಿದಾಗ ಉಪಯೋಗ ಮಾಡಿಕೊಳ್ಳೋದು ಜಾಣತನ. ಆಕೆ ಹೋಗಿ ಪ್ರವಚನ ಕೇಳಿದರು, ಫಲಿತಾಂಶ ಏನಾಯ್ತು? ಅಷ್ಟು ಜನಕ್ಕೆ ಜ್ಞಾನ ಬಂದಾಗಾಯ್ತು. ಆಕೆ ಜ್ಞಾನ ಬಂತು. ಆ ಸೂಚನೆ ಕೊಡ್ತಾರೆ ಪ್ರವಚನ ಕೇಳಿ, ಆದರೆ ಮಧ್ವಾಚಾರ್ಯ ತಡೆ ಮೇಲೆ ಕೂಡಿಸಿಕೊಂಡೇ ಪ್ರವಚನ ಕೇಳಿ ಅಂತ ಹೇಳ್ತಾರೆ. ಅಂದರೆ ತಪ್ಪು ಪ್ರವಚನ ಕೇಳೋದಕ್ಕೆ ಬರೋದಿಲ್ಲ, ಆಗ ಕರೆಕ್ಟ್ ಮಾಡಿಬಿಡ್ತಾರೆ ಅಂತ ಅರ್ಥ. ತಡೆ ಮೇಲೆ ಹ್ಯಾಕ್ ಕೊಡಿಸ್ಕೋಬೇಕು ಅನ್ನೋ ವ್ಯಾಸಪೀಠ. ಆಚಾರ್ಯರು ಬಂದು ಸ್ವರೂಪ ಸರ್ವಮೂಲಾದಿ ಗ್ರಂಥಗಳೆಲ್ಲ ಅವರು ಮತ್ತೊಂದು ರೂಪುಗಳಿದ್ದಾಗ ಅದು ನಿಮ್ಮ ಹತ್ತಿರಿತ್ತು ಅಂದರೆ ತಪ್ಪು ಪ್ರವಚನ ಕೇಳೋ ಯೋಗ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಡೆದಿದೆ ಅದೆಲ್ಲ ಒಟ್ಟು ಸಂಗ್ರಹ ಮಾಡತಕ್ಕಂಥ ಮಾತಿದು. ಈ ಒಂದೇ ಶ್ಲೋಕದೊಳಗೆ ಆಚಾರ್ಯರು ಮಗುವಾಗಿದ್ದಾಗಿನಿಂದ ಹಿಡಿದು ಅನಂತರದವರೆಗೆ ಅವರು ಮಾಡಿದಂಥ ಪ್ರತಿಯೊಂದು ಪಾಠ ಪ್ರವಚನಾದಿಗಳೆಲ್ಲ ದುರ್ವಾದಿಗಳ ಮನಸ್ಸಿಗೆ ಎಷ್ಟು ಭಯಾನಕವಾದಂಥ ಪರಿಣಾಮ ಉಂಟು ಮಾಡಿದ್ವು ಅಂತ ಹೇಳೋದಕ್ಕೆ ತದ್ವ್ಯಾಖ್ಯ ಸಿಂಹನಾದೆ ಸಪತಿ ದದೃಶರೆ ಮಾಯಿ ಗೋಮಾಯ ಅವಸ್ಥೆ. ಇಷ್ಟು ಹೇಳಿ ಈ ಮೂರು ಅವತಾರಕ್ಕೂ ಕಾಮನ್ ಫ್ಯಾಕ್ಟರ್ಸ್ ಎಲ್ಲ ಹೇಳ್ತಾರೆ ಒಂದರೊಳಗೆ. ತ್ರಿಶ್ವಪ್ಪೇವಾವತಾರೇಷು ಅರಿಭಿ ಅಪಘೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣಾ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖ ಯಶಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಶ್ಯ ತ್ರಿಧಾಮ ಜಗದುತ ವಶಗಂ ಕಿಂಕರಾಹ ಶಂಕರಾಧ್ಯಾಹ. ಎಷ್ಟು ಅಪೂರ್ವ ಶ್ಲೋಕ. ತ್ರಿಷು ಅಪಿ ಏವ ಅವತಾರೇಷು, ತ್ರಿಷು ಅವತಾರೇಷು ಅಪಿ, ಮೂರು ಅವತಾರಗಳಲ್ಲೂ ಕೂಡ ಒಂದೇ ರೀತಿ ನಡ್ಕೊಂಡಿದ್ದೆ. ಏನು ಕಾಮನ್ ಫ್ಯಾಕ್ಟರ್ಸ್ ಅಂದರೆ ಸರ್ವಜ್ಞ ತ್ರಿಷ್ವಪ್ಪೇವ ಅವತಾರೇಷು ಅರಿಭಿ ಅಪಘೃಣಂ ಹಿಂಸಿತೋ ನಿರ್ವಿಕಾರ. ನಿರ್ವಿಕ ವಿಕಾರಕ್ಕೆ ಒಳಗಾಗಲಿಲ್ಲ ಮೂರು ಅವತಾರಗಳಲ್ಲಿ. ಒಂದ್ಸರ್ತಿನ ವಿಕಾರಕ್ಕೆ ಒಳಗಾಗಲಿಲ್ಲ. ಫೇಸ್ ಮಾಡಿದ್ದೆ ಎಂಥೆಂಥವ್ರನ್ನ ಅಲ್ಲಿ, ರಾವಣಾದಿಗಳು ಹನುಮದ ಅವತಾರದಲ್ಲಿ, ದುರ್ಯೋಧನ ಜರಾಸಂಧ್ಯಾದಿಗಳು ಭೀಮಾವತಾರದೊಳಗೆ, ಅವ್ರ ಹೆಸರು ಕೇಳಿದ್ರೆ ವಿಕಾರ ಆಗಬೇಕಂತ ಮಹಾರಾಕ್ಷಸರು ಅವರೆಲ್ಲ ಕೂಡ, ತ್ರಿಪದ ರಾಜ, ವಿರಾಟರಾಜ, ಶಲ್ಯರಾಜ, ಬಾಲ್ಯಕರಾಜ ಮೊದಲಾದವರನ್ನೆಲ್ಲ ತನ್ನ ವಶದಲ್ಲಿಟ್ಕೊಂಡಿದ್ದ ಜರಾಸಂಧ. ಅಂಥ ಮಹಾರಾಕ್ಷಸ ಅವರು ಅಂಥ ಜರಾಸಂಧನ್ನ ಕೇರೆ ಮಾಡಿಲ್ಲ ಭೀಮಸೇನ ದೇವರು. ಎಷ್ಟು ಸಾಮರ್ಥ್ಯ ನಿರ್ವಿಕಾರ ಹನುಮಂತ. ರಾವಣ ಹೊಡೆದ್ರೆ ರಾಮಂತ ಏನೂ ಆಗಲೇ ಇಲ್ಲ. ರಾವಣ ತಬ್ಬಿಬ್ಬಾಗಿ ಹೋದ, ಹೇಳ್ತಾ ನಿಂಥ ಪೆಟ್ಟನ್ನು ನನಗ್ಯಾರೂ ಹಾಕಿಲ್ಲ, ನಾನು ಹಾಕಿದ ಪೆಟ್ಟನ್ನು ಯಾರೂ ತಡ್ಕೊಂಡಿಲ್ಲ, ಎಂಥ ವ್ಯಕ್ತಿ ನೀನು ಅಂತ ಆಶ್ಚರ್ಯಪಟ್ಟುಬಿಡ್ತಾನೆ, ನಿನ್ನಂಥ ವ್ಯಕ್ತಿನೇ ಇಲ್ಲ ಅಂತ ರಾವಣ ಒಪ್ಕೊಂಡ್ಬಿಡ್ತಾನೆ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ ಮೂರು ಅವತಾರಗಳಲ್ಲೂ ಕೂಡ ಒಂದರಲ್ಲೂ ಕೂಡ ಹೆಸರೇ ಇಲ್ಲ ಸೋಲಿನ ಹೆಸರು. ಹೋಗ್ಲಪ್ಪ ಹಿಂಸೆ ಒಳಗಾಗ ಪ್ರಸಂಗನೇ ಬರಲಿಲ್ಲ ಅಂತ ಹೇಳಿದರೆ ಕೆಲವರು ಇರ್ತಾರೆ, ಯಾವುದೇ ತೊಂದರೆ ನಮಗೆ ಆಗೇ ಇಲ್ಲ ಅಂತ ಕೇಳಿದರೆ ಅವನಿಗೆ ಎಂದೂ ತಪ್ಪು ಬರೆಯೋದೇ ಇಲ್ಲ ಅಂತ ಹೇಳಿದೆ ಯಾರು. ಯಾಕೆಂದ್ರೆ ಬರದೇ ಇಲ್ಲ ಅವರು, ತಪ್ಪರಿಯ ಚಾನ್ಸ್ ಬಂತು ಅವನು, ಎಂದರೆ ಬರೆದಿದ್ರೆ ತಾನೇ ತಪ್ಪು ಸರಿ ಬರಲಿಕ್ಕೆ. ಆದರೆ ಇವತ್ತು ಆಚಾರ್ಯರು ಫೇಸ್ ಮಾಡಿದ್ದು ಎಂಥೆಂಥ ಮಹಾದುಷ್ಟರಗಳನ್ನು ಎಲ್ಲ ವರ, ಅವರಿಗೆಲ್ಲ ಬ್ರಹ್ಮಾದಿಗಳ ವರ, ಅಂಥವ್ರು ಸುಮ್ಮನೆ ಇಲ್ಲ. ಅಪಗ್ರಹಣಂ ಹಿಂಸಿತ, ಘೃಣ ಅಂದರೆ ದಯ, ಅಪಗ್ರಹಣ ನಿರ್ದಯ, ನಿರ್ದಯ ಹಿಂಸೆ ಮಾಡಿದ್ದಾರೆ. ಬಾಲಕ್ಕೆ ಬೆಂಕಿ ಇಡೋದೇನು, ಭೀಮಸೇನಿಗೆ ವಿಷಧಾವನ್ನು ಕಚ್ಚೋದೇನು, ಕಾಲಕೂಟ ವಿಷ ಹಾಕೋದೇನು, ಯಾರಾದ್ರೂ ಯೋಚನೆ ಮಾಡ್ತೀರಾ ಅದರಲ್ಲೆಲ್ಲ ಕೂಡ? ಅಷ್ಟೆಲ್ಲ ಮಾಡಿದರೆ ನಿರ್ವಿಕಾರ, ಏ ವಿಕಾರವೇ ಆಗಲಿಲ್ಲ ಅವ್ರಿಗೆ. ಸ್ವಲ್ಪ ಉಪಕಾರ ಜಾತಿ ತಲೆದ ಹೊಡ್ಕೊಂಡ್ಬಿಡ್ತಾನೆ ಮನುಷ್ಯ. ಅಂಥದ್ದು ವಿಷ ಕುಡಿದ್ರೆ, ಕಾಲಕೂಟ ವಿಷ ಕುಡಿದ್ರೆ ಏನಾಗಲಿಲ್ವಲ್ಲ, ಏನು ಆಶ್ಚರ್ಯ. ಅವರು ವಿಷ ಕುಡಿಸಿತ್ತು ಭೀಮಸೇನಿಗೆ, ತಳಮಳ ಆಗಿದ್ದು ಅವರಿಗೆ, ಏನೂ ಆಗಲಿಲ್ಲ ಭೀಮಸೇನೆ, ಅವರಿಗೆ ತಳಮಳ ಆಯ್ತಂತ. ಇಂಥ ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ ಭೀಮಸೇನ ದೇವರು ಅವರದು. ಅಪಘೃಣಂ ಹಿಂಸಿತ ನಿರ್ವಿಕಾರ. ಮತ್ತೆ ಸರ್ವಜ್ಞ, ಸರ್ವಜ್ಞ ಎಲ್ಲವನ್ನೂ ಬಲ್ಲವರು. ಬುಧ ಸುಗ್ರೀವ ಭಾರಿ ಬಲಿಷ್ಠ, ಆದರೆ ರಾವಣ ಹೊಡೆದಾಗ ಸುಗ್ರೀವ ಮೂರ್ಛಿತನ ಬಿದ್ದು ಬಿಡ್ತಾನೆ. ಅಂಗದ ಭಾರಿ ಬಲಿಷ್ಠ, ರಾವಣನ ಪೆಟ್ಟಿಗೆಲ್ಲ ತವಾದವ ಎಲ್ಲ ಬೀಳೋರೇನೆ. ಕುಂಭಕರ್ಣ ಬಂದಾಗಂತೂ ಗಾಬರಿ ಆಗೋಗ್ಬಿಡ್ತಾರೆ. ಸುಗ್ರೀವ ಸೆರೆ ಸಿಕ್ಬಿಡ್ತಾನೆ ಕುಂಭಕರ್ಣನ ಕೈಯಲ್ಲಿ. ಅರ್ಜುನ ಮೂರ್ಛಿತನಾಗ್ತಾನೆ ಕುರುಕ್ಷೇತ್ರ ಯುದ್ಧದೊಳಗೆ ಗೊತ್ತಾ, ಶಲ್ಯ ಹೊಡೆದಾಗ ಮೂರ್ಛಿತನಾಗ್ತಾನೆ. ಅದೇ ರೀತಿ ಅಶ್ವತ್ಥಾಮರ ಶಸ್ತ್ರಕ್ಕೆ ಮೂರ್ಛಿತನಾಗ್ತಾನೆ. ಇಡೀ ಮಹಾಭಾರತ ಯುದ್ಧದಲ್ಲಿ ಒಂದೇ ಒಂದು ಕ್ಷಣ ಮೂರ್ಛೆಯ ಹೆಸರು ಇಲ್ಲದೆ ಇರ್ತಕ್ಕ ಏಕಮಾತ್ರ ವ್ಯಕ್ತಿ ಅಂದರೆ ಭೀಮಸೇನ. ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಹಯೋರೂಪಿ. ಇದು ಸಣ್ಣ ಪುಟ್ಟ ಆಯುಧ ಅಲ್ಲ, ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ್ದಾರೆ ಯೋಚನೆ ಮಾಡಿ. ಅದಕ್ಕಿಂತ ಬೆಟರ್ ಅಸ್ತ್ರನೇ ಇಲ್ಲ. ಅಂಥ ಅಸ್ತ್ರ ಪ್ರಯೋಗ ಮಾಡಿದರೆ ಕೂದಲು ಕೊಂಕಲಿಲ್ವಂತ, ಇದು ಅಷ್ಟು ಕೂದಲು ಕೊಂಕಲಿಲ್ಲ. ನಿರ್ವಿಕಾರ ಹನುಮಂತನಿಗೆ ಬಾಲದ ಬೆಂಕಿ ಇಡೀ ದಿವಸ ಉರಿದಿದೆ. ಅಷ್ಟು ಬಾಲದ ಬೆಂಕಿ ಉರಿದ್ರೆ ಮನುಷ್ಯನಿಗೆ ಎಲ್ಲೋ ಹಚ್ಚಿದ ಬೆಂಕಿ ಮೈಗೆಲ್ಲ ಹಚ್ಕೊಂಡ್ಬಿಡುತ್ತೆ. ಅಂಥದ್ದು ಇಡೀ ಬಾಲದ ಬಾಲವನ್ನು ಸುಟ್ಟಿಲ್ಲ, ಬಾಲವನ್ನು ಸುಟ್ಟಿಲ್ಲ, ಬಾಲದ ತುದಿ ಸುಟ್ಟಿರಬಹುದು ಅಂತ ಕೆಲವು ಸಂಶಯ ಇತ್ತಂತೆ. ಬಾಲದ ಉರಿತಲ್ಲ ತುದಿಗೆ. ಆಮೇಲೆ ಹನುಮಂತ ಏನು ಮಾಡ್ತಾನೆ, ನೀರಲ್ಲಿ ಅದ್ದಿ ಬಿಡ್ತಾನೆ, ನೀರಲ್ಲಿ ಅದ್ದಿ ಹೆಚ್ಚುತ್ತಾರೆ. ದೇವತೆಗಳು ನೋಡ್ತಿದ್ದಾರೆ, ಗಂಧರ್ವರು ನೋಡ್ತಾ ಇದ್ದಾರೆ. ಬಾಲದ ತುದಿಯನ್ನು ಸ್ವಲ್ಪ ಏನಾರು ಆಗಿದೆಯಾ ಅಂತ ನೋಡಿದರೆ ಕಪ್ಪು ಕೂಡ ಆಗಿಲ್ಲ ಒಂದು, ಸುಡೋದು ಬೇಡ, ಕಪ್ಪು ಕೂಡ ಆಗಿಲ್ಲ, ಒಂದು ಕೂದಲು ಸುಟ್ಟಿಲ್ಲ ಒಂದು. ಎಂಥ ಶಕ್ತಿ ಇರ್ಬೇಕು, ನಿರ್ವಿಕಾರ ನಿರ್ವಿಕಾರ. ಭೀಮಸೇನ ನಿರ್ವಿಕಾರ, ಹನುಮಂತ ನಿರ್ವಿಕಾರ. ಅದೇ ರೀತಿ ಬ್ರಹ್ಮಶಿರೋಸ್ತ್ರ ಪ್ರಯೋಗ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯ. ಬ್ರಹ್ಮಶಿರೋಸ್ತ್ರದ ಮುಂದೆ ಇಡೀ ಭೂಮಿ ಬ್ಲಾಸ್ಟ್ ಆಗಬೇಕಾದ ಅಂಥ ಶಕ್ತಿ ಅದರದ್ದು. ಭೀಮಸೇನ ಮೇಲೆ ಬಿಟ್ಟರೆ ಏನೂ ಆಗೋದಿಲ್ಲ. ಆ ಕ್ಷಣಕ್ಕೆ ಅರ್ಜುನ ಪ್ರತ್ಯಸ್ತ್ರವನ್ನು ಬಿಡ್ತಾನೆ. ಆದ ಅರ್ಜುನ್ ಯಾಕೆ ಬಿಟ್ಟೆ ಅಂತ ವೇದವ್ಯಾಸರು, ನಾನು ಉಳ್ಕೋಬೇಕಾಗಿದ್ದಲ್ಲಿ ಬಿಟ್ಟೆ ಅಂತ ಹೇಳ್ತಾರೆ. ನಾನು ಉಳ್ಕೋಬೇಕು, ನನ್ನ ನಮ್ಮನ್ನು ಉಳ್ಕೋಬೇಕು, ಜಗತ್ತು ಉಳಿಬೇಕು ಬಿಟ್ಟೆ ಅಂತ ಹೇಳ್ತಾರೆ. ಭೀಮಸೇನ ಬಿಟ್ಟೇ ಇಲ್ಲ, ಆರಾಮಿದ್ದಾರೆ. ತಾನೂ ಏನೂ ಆಗದೆ ಜಗತ್ತಿಗೂ ಏನೂ ಆಗದಂತೆ ನೋಡ್ಕೊಳ್ಳತಕ್ಕಂಥ ಶಕ್ತಿ ಭೀಮಸೇನ ದೇವರು. ಇದೆಲ್ಲ ಯೋಚನೆ ಮಾಡಿದರೆ ನಿರ್ವಿಕಾರ ಅನ್ನೋ ಪದ ಅರ್ಥ ಆಗುತ್ತೆ. ರಾಮಾಯಣ ಪೂರ್ತಿ ವಿಮರ್ಶೆ ಮಾಡಿ ಓದಿರಬೇಕು, ಇಡೀ ಮಹಾಭಾರತ ಓದಿರಬೇಕು, ಆಗ ಗೊತ್ತಾಗುತ್ತೆ ಅಪಕರಣಂ ಹಿಂಸಿತೋ ನಿರ್ವಿಕಾರ. ಆಕೆ ಅದರಿಗೆಲ್ಲ ಸಂಶಯ ಬರುತ್ತೆ. ಪ್ರಹ್ಲಾದನ ವಿಕಾರ ಆಗಲಿಲ್ವಲ್ಲ, ಭಾಗವತ ಕೇಳಿದವರಿಗೆ ಪ್ರಹ್ಲಾದನ ವಿಕಾರ ಆಗಲಿಲ್ವಲ್ಲ, ಬೆಂಕಿಯಲ್ಲಿ ಹಾಕಿದ್ರು ಹಾಗೆ ಏನೇನೋ ಆಯಿತು, ಮತ್ತೆ ಇಬ್ಬರು ಸಮ ಆಗ್ಬೋದಲ್ಲ ಕೊನೆ ಪಕ್ಷ. ಈ ವಿಮರ್ಶೆಯನ್ನು ಮಧ್ವಾಚಾರ್ಯರು ಒಬ್ಬರೇ ಮಾಡೋದು, ಭಾಗವತಕ್ಕೆ ಭಾಗವತನೇ, ಭಾರತಕ್ಕೆ ಭಾರತ, ಒಂದಕ್ಕೊಂದು ಲಿಂಕೇ ಇರೋದಿಲ್ಲ ಜನಗಳಿಗೆ. ಸಮಗ್ರ ವಿಮರ್ಶೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಪ್ರಹ್ಲಾದನ ಕಥೆ ಹಾಗೆ, ಭೀಮಸೇನನ ಕಥೆ ಹಾಗೆ, ಹನುಮಂತನ ಕಥೆ ಹಾಗೆ. ಆದರೆ ವ್ಯತ್ಯಾಸ ಏನು ಗೊತ್ತಾ, ಪ್ರಹ್ಲಾದನಿಗೆ ಅದೆಲ್ಲ ಯಾತಕ್ಕೆ ಸಾಧ್ಯವಾಯಿತು ಅಂದರೆ ವಾಯುನಾಚ ಸಮಾವಿಷ್ಟ, ಒಳಗೆ ವಾಯುದೇವರಿದ್ದಕ್ಕೇನೂ ಆಗಲಿಲ್ಲ ಆತನಿಗೆ. ಒಳಗೆ ವಾಯುದೇವರಿದ್ದಕ್ಕೆ ಆತನಿಗೇನೂ ಆಗಲಿಲ್ಲ. ಇದು ವಾಯುದೇವರೇ ಆದ ಭೀಮಸೇನಿಗೇನಾಗಬೇಕು ಈ ಮಧ್ಯೆ? ಸೊ ಕ್ರೆಡಿಟ್ ಯಾರಿಗೆ ಹೋಯಿತು? ಪ್ರಹ್ಲಾದನಿಗೆ ಹೋಗಲಿಲ್ಲ, ಒಳಗಿದ್ದ ಭೀಮಸೇನ. ಇವತ್ತು ಹೋಳಿಗೆ ಸಿಹಿ ಇರುತ್ತೆ, ಅದು ಕಡಕದ ಪ್ರಭಾವ ಅಲ್ಲ, ಬೆಲ್ಲದ ಪ್ರಭಾವ, ಸಕ್ಕರೆ ಪ್ರಭಾವ ಹೊರತು ಕಡಕದಿಂದ ಅದಾಗಿಲ್ಲ. ಅದು ಆಗಿರೋ ಚಾನ್ಸಸ್ಸೇ ಇಲ್ಲ. ಶರಬತ್ತು ಸಿಹಿ ಇರೋದು ಸಿಂಬೆಹಣ್ಣಿಂದ ಅಲ್ಲ, ಅದಿರೋ ಸಕ್ಕರೆಯಿಂದಾಗಿ. ಆದ್ದರಿಂದ ಪ್ರಹ್ಲಾದನ ಹಿರಿಮೆಯೆಲ್ಲ ವಾಯುದೇವರಿಗೆ ಹೋಗಿ ಕ್ರೆಡಿಟ್ ಅದು ಅಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆ ಪ್ರಶ್ನೆ ತಕ್ಷಣ ಮಹಾಭಾರತ ತಾತ್ಪರ್ಯದಲ್ಲಿ ನಾಲ್ಕಾರು ಶ್ಲೋಕದಲ್ಲಿ ವಿವೇಚನೆ ಮಾಡ್ತಾರೆ ಆಚಾರ್ಯರು. ಪ್ರಹ್ಲಾದನ ಕಥೆ ಬಹಳ ದೊಡ್ಡ ಕಥೆ, ಆದ್ರೆ ಹಿರಿಮೆಗೆ ಮೂಲ ಒಳಗಿದ್ದ ವಾಯುದೇವರ ಹಿರಿಮೆ ಅದು. ಇವತ್ತು ಸಾಕ್ಷಾತ್ ವಾಯುದೇವರೇ ಆಗಿದ್ದಾರೆ. ಅದರಿಂದ ಅಪಗ್ರಹಣಂ ಹಿಂಸಿತೋ ನಿರ್ವಿಕಾರ. ಅರ್ಜುನನಿಗೆ ವಿಕಾರ ಬಂತು, ಬಹಳ ಪೆಟ್ಟು ಬಂತು. ರುದ್ರದೇವರತ್ತು ಗಿರಾತಾದಿನ ಪ್ರಸಂಗದಲ್ಲಿ ಹಿಡಿದು ಅಪ್ಪಚ್ಚಿ ಮಾಡಿ ಹೋಗಿಬಿಟ್ರಂತ ಆ ಕಡೆ ಅರ್ಜುನನನ್ನು, ಈಗ ಹಿಡಿದು ಮುದ್ದೆ ಮಾಡಿ ಕೆಳಗೆ ಹಾಕಿಬಿಟ್ಟು, ಪಿಂಡಿ ಕೃತ್ಯ ಅಂತ ಬರೀತಾರೆ ಆಚಾರ್ಯ. ಅರ್ಜುನಿಗೆ ಗಾಬರಿ ಆಗೋಯ್ತು, ಎಂಥ ಪೆಟ್ಟು ತಿಂದುಬಿಟ್ಟೆ ನಾನು ಅಂತ ಹೇಳಿದಾಗ ಗೊತ್ತಾಯಿತು ಯಾರು ಅಂತ. ನೋಡಿದರೆ ಮುಂದೆ ಪೂಜೆ ಮಾಡಲಿಕ್ಕೆ ಹೋಗ್ತಾನೆ ರುದ್ರದೇವರತ್ತು, ಗೊತ್ತಾಗುತ್ತೆ. ಅಂಥ ಪ್ರಸಂಗ ಎಲ್ಲೆಲ್ಲೂ ಭೀಮಸೇನ ದೇವರಿಗೆ ಬಂದಿಲ್ಲ, ಹನುಮಂತನಿಗೆ ಬಂದಿಲ್ಲ, ಆಚಾರ್ಯರಿಗೆ ಬಂದಿಲ್ಲ. ಎಂಥ ರಾಕ್ಷಸರಲ್ಲ, ಮೂಡೆಂಬಾಡಿ ಮೊದಲಾದ ಜಟ್ಟಿಗಳು ಬರ್ತಾರೆ ಆಚಾರ್ಯ ಮೇಲೆ ಯುದ್ಧಕ್ಕೆ. ಬಂದರೆ ಆಚಾರ್ಯ ಹೇಳಿದ್ದಾರೆ, ನಾನು ಯುದ್ಧಕ್ಕೆ ಬರೋದಿಲ್ಲ, ಸನ್ಯಾಸಿಗಳು ಯುದ್ಧಕ್ಕೆ ಬರಬಾರದು. ಆದರೆ ಹಾಗಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬೋದಾ? ಇಲ್ಲ ಇಲ್ಲ, ನೀವು ಯುದ್ಧಕ್ಕೆ ಬರ್ಬೋದು, ನಾನು ಬರೋದಿಲ್ಲ ಅಷ್ಟೇ. ನೀವು ಏನು ಬೇಕಾದ್ರೂ ಮಾಡ್ಬೋದಾ? ನಾನು ಏನು ಬೇಕಾದರೂ ಮಾಡಿ, ನಾನು ಹೀಗೆ ಕೂತು ಎದ್ದು ಕೂಡ ಹೇಳೋದಿಲ್ಲ, ಕೂತಿರ್ತ ಹಾಗೆ ಕೂತಿರ್ತೇವೆ ಅಷ್ಟೇ. ಜೋರ ವೇದ ಘೋಷವನ್ನು ಮಾಡ್ತೇವೆ. ನೀವು ಅದನ್ನು ಚಾಲೆಂಜ್ ಎಷ್ಟು ನಿಲ್ಲಿಸಿಬಿಟ್ರೆ ಸಾಕು, ನೀವೇ ಗೆದ್ದಾಗೆ, ನೇರು ಮಾಡಬೇಕಾಗಿಲ್ಲ. ವೇದ ಘೋಷ ನಿಲ್ಲಿಸಿಬಿಟ್ರೆ ನೀವೇ ಗೆದ್ದಾಗೆ. ಅವರಂದ್ಕೊಂಡು ಎಷ್ಟು ಸುಲಭದ ಪರೀಕ್ಷೆ ಬಹುಶಃ ಜೀವನದಲ್ಲಿ ಒಂದು ರನ್ನಿಗೆ ಒಂದು ರನ್ ನೋಡಿದ್ ಗೆಲ್ಲರಿ ಅಂದ್ರೆ ಹಾಗೂ ಹಾಗೆ ಒಂದೇ ರನ್ಗೆ ದೊಡ್ಡದ ಗೆದ್ದಾಗ ಲೆಕ್ಕ. ಏನು ಖುಷಿಯಾಗಿರ್ಬೇಕು ಅವ್ರಿಗೆ ಪಾಪ ಒತ್ಲಕ್ಕೆ ಹೋದ್ರಂತೆ ಅವಾಗ ಗೊತ್ತಾಯ್ತು ಏನಾಯ್ತು ಅಂತೆ. ಒತ್ತಿದ್ರೆ ಹೇಳ್ತಾರೆ ಅದು ಬರ್ತಾ ಬರ್ತಾ ಆಚಾರ್ಯರು ವಾಯ್ಸ್ ವಾಲ್ಯೂಮ್ ಜಾಸ್ತಿ ಮಾಡ್ತಾ ಹೋದ್ರಂತೆ, ಕಡಿಮೆ ಮಾಡಬೇಕಾಗಿತ್ತಲ್ಲಿ ಇವರು ಆಚಾರ್ಯ ಒತ್ತಿದಾಗಲೇ ವಾಲ್ಯೂಮ್ ಜಾಸ್ತಿ ಮಾಡ್ತಿದ್ದಾರೆ. ಕೊನೆ ನೋಡಿದರೆ ಅವರ ಕಂಠ ಎಷ್ಟು ಬಿಗಿಯಾಗಿತ್ತು ಅಂದರೆ ಒತ್ತಕ್ಕಾಗಲೇ ಇಲ್ಲ ಅವ್ರ ಕೈಲಿ. ತಮಾಷೆ ಅಂದರೆ ದಪ್ಪದ್ದು ಬಿದ್ದುಬಿಟ್ಟು ಎಚ್ಚರತೆ ಬಿದ್ದುಬಿಟ್ಟಿರಂತೆ. ಇಬ್ಬರು ಕೂಡ ಅಣ್ಣ ತಮ್ಮ ಇಬ್ಬರು ಬೇರೆ. ಒಬ್ಬನು ಎಷ್ಟು ಬಲಾಢ್ಯ ಅಂತ ಕೇಳಿದರೆ ಆ ಕಾಂತಾವರದ ಧ್ವಜಸ್ತಂಭರ 30 ಜನ ಎತ್ತಲಕ್ಕಾಗದ ಧ್ವಜಸ್ತಂಭರು ಒಬ್ಬರೇ ಎತ್ತಿದ್ದಂತೆ, ಅಷ್ಟು ಬಲಾಕ್ರಮಿಯವ. ಅವನೊಂದು ಗದೆ ಹೊಡ್ಕೊಂಡು ಒಂದು ತೆಂಗಿನ ಮರದ ಬುಡಕ್ಕೆ ಹೊಡೆದ್ರೆ ಈ ತೆಂಗಿನಕಾಯಿ ಕೆಳಗೆ ದಬ ದಬ್ಬೆ ಬಿಡುತ್ತಿದ್ದು, ಅಷ್ಟು ಸಮರ್ಥ ಅವನು. ಅಂಥದ್ದು ಆಚಾರ ಕಂಠ ಹೊತ್ತಿರಿ ಏನೂ ಆಗಲೇ ಇಲ್ಲ, ಅಷ್ಟು ಶಕ್ತಿಶಾಲಿ ಆಚಾರ ಬಂದು ಏನೂ ಆಗಲೇ ಇಲ್ಲ. ಅವನೇನು ತಿಳ್ಕೊಂಡಿದ್ದ, ಪಾಪ ನಾನು ಗದೆಯಿಂದ ಹೊಡೆದ್ರೆ ಆ ರೀತಿ ಕೆಳಗೆ ಬಿಡ್ತಾ ಇದ್ದು, ಇದೆಲ್ಲ ಯಾವುದೋ ತಿಳ್ಕೊಂಡಿದ್ದ. ಇವರೆಂಥವ್ರು ಗೊತ್ತಾ, ದುರ್ಯೋಧನಾದಿಗಳೆಲ್ಲ 100 ಜನ ಕೌರವರು ಪ್ಲಸ್ ಶಕುನಿ ಒಂದು ಹಣ್ಣಿನ ಮರ ಹತ್ತಿ ಕೂತಿದ್ದಾಗ ಇವರು ಮಡದ ಬುರುಕ್ ಹೊದ್ರೆ ಹಣ್ಣಿನ ಸಮೇತ ಅವರೆಲ್ಲ ದಬದಬ್ಬೆ ಬಿಡಿಸಿದ್ರು. ಅಂಥವ್ರು ಬಿಡಿಸಿದಿವ್ರು ಇವನು ಯಾವ ಲೆಕ್ಕ? ಕಲಿ ಮೊದಲ ದೈತ್ಯರೇ ಅವರೆಲ್ಲ ಬಿದ್ದರೆ ಸಾಕಂ ಫಲ ಇದು ವಿನಿಪತತ್ಸು ಫಲಾನ್ಯಭುಂತ. ಅವರೆಲ್ಲ ಹಣ್ಣಿನ ಸಮೇತ ಕೆಳಗೆ ಬಿದ್ದಾಗ ಅವರು ಸರಿಸಿ ಹಣ್ಣು ತಿಂತ ಕೊಡ್ತಾರೆ ಭೀಮಸೇನ ದೇವರು. ಇಷ್ಟು ಎಫರ್ಟ್ಲೆಸ್ ಅವರು. ಅದಕ್ಕೆ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ, 3 ಅವತಾರಗಳಲ್ಲೂ ಕೂಡ ಸರ್ವಜ್ಞರು, ಸರ್ವಜ್ಞ ಸರ್ವವನ್ನೂ ಬಲ್ಲವರು. ಮತ್ತೆ ಅಲ್ಲಿ ಹೋಗಿ ನೋಡಿದರೆ ಹನುಮದ ಅವತಾರದಲ್ಲಿ ಸೀತೆಯಲ್ಲಿದ್ದಾಳೆ, ಸೀತಾಕೃತಿ ಎಲ್ಲಿದೆ ಎಲ್ಲ ಗೊತ್ತವರಿಗೆ, ಗೊಂದಲದ ಹೆಸರಿಲ್ಲ. ರಾಮದೇವರನ್ನು ಕಂಡಾಗ ಎಲ್ಲರೂ ಕೂಡ ಅಡ್ವೈಸ್ ಮಾಡೋರೆ ರಾಮದೇವರಿಗೆ, ಕಬಂಧ ಉದ್ಧಾರವಾದ ರಾಮದೇವರಿಂದ ಅಡ್ವೈಸ್ ಮಾಡ್ತಾನೆ, ರಾಮ ಮುಂದೆ ಹೋಗು, ಸುಗ್ರೀವ ಅಂತ ಒಬ್ಬನಿದ್ದಾನೆ, ಅವನು ನಿನ್ನಾಗೆ ಇದ್ದಾನೆ, ಹೆಂಡತಿನ ಕಳ್ಕೊಂಡ್ಬಿಟ್ಟಿದ್ದಾನೆ ನಿನ್ನಾಗೆ, ಪತ್ತೆ ಮುಗಿತಲ್ಲ, ನಿನ್ನಾಗೆ ಇದೆ, ಹೆಂಡತಿ ಕಳ್ಕೊಂಡು ಇಬ್ಬರು ಸರಿಯಾಗಿ ಕೆಲಸ ಮಾಡಿಕೊಳ್ಳಿ, ಅಡ್ವೈಸ್ ಮಾಡಿ ಹೋಗ್ತಾರೆ. ತಾನು ಬದುಕಿದ್ದು ರಾಮದೇವರಿಂದ, ರಾಮದೇವರೇ ಅಡ್ವೈಸ್. ಶಬರಿ, ಶಬರಿ ಅಷ್ಟರ ರಾಮದೇವರ ಸೇವೆಗೋಸ್ಕರ ಕೂತಿರ್ತಾಳೆ ಕಾದುಕೊಂಡು, ಹಣ್ಣು ಕೊಡ್ತಾಳೆ, ಸೇವೆ ಮಾಡಿ ಪುಣ್ಯಾತ್ಮಳು. ಬರೀ ಹೋಗ್ಬೇಕಾದ್ರೆ ರಾಮದೇವರೇ ಮುಂದೆ ಸುಗ್ರೀವ ಇದ್ದಾನೆ ಹೋಗ್ರಿ ಹೆಲ್ಪ್ ಮಾಡ್ತಾನೆ ಬಾರಿ, ಇದು ಬೇರೆ. ಇಷ್ಟೆಲ್ಲ ಮಾಡಿದರೆ ಎಷ್ಟು ಅಜ್ಞಾನ ಇದೆ ಅವರಿಗೆ. ಆದರೆ ಹನುಮಂತ ದೇವರು ಕಂಡಾಗ ಮಾತ್ರ ಪರಿಪೂರ್ಣ ಜ್ಞಾನ. ಅದಕ್ಕೆ ಆಚಾರ ಹೇಳುತ್ತಾರೆ, ಸಹ್ಯೇಕ ಏನ ಮವಗಚ್ಚತಿ ಸಮ್ಯಗೀಶಂ. ದೇವರನ್ನು ಸರಿಯಾಗಿ ತಿಳಿಯೋದು ಅಂದರೆ ವಾಯುದೇವರು. ಅನಾದ್ಯಂತ ಕಾಲದ ಜೀವನದಲ್ಲಿ ಒಂದೇ ಒಂದ್ಸತ್ತು ಕೂಡ ತಪ್ಪಿಳಿದಿರತಕ್ಕಂಥ ಪರಿಪೂರ್ಣ ವ್ಯಕ್ತಿಗಳು ಸರ್ವಜ್ಞ. ಅದೇ ರೀತಿ ಎಲ್ಲ ಶಾಸ್ತ್ರದಲ್ಲೂ ಸರ್ವಜ್ಞರು. ಮತ್ತೆ ಮನುಷ್ಯ ರೂಪದಲ್ಲೇ ಮನುಷ್ಯ ಸರ್ವಜ್ಞನಾಗಿರೋ ಸಾಧ್ಯ ಇಲ್ಲ, ಕಪಿ ರೂಪದಲ್ಲಿ ಸರ್ವಜ್ಞರು. ಯಾವಾಗಲೂ ಮನುಷ್ಯ ತಪ್ಪು ಮಾಡಿದರೆ ಕಪಿ ಅಂತ ಬೈತಾರೆ. ಅಂತ ಕಪಿ ರೂಪದಲ್ಲಿ ಹನುಮಂತ ಮಾತಾಡಿದಾಗ ರಾಮದೇವರು ಹೇಳ್ತಾರೆ, ಇಷ್ಟು ಮಾತಾಡೋಕ್ಕೆ ಯಾರಿಗೂ ಬರೋದಿಲ್ಲ ಅಂತ ಹೇಳ್ತಾರೆ. ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹಾರ ತಾನೇ ನಾನು ಅಕಿಂಚಿತ್ ಅಪಶಬ್ದಿತಂ. ನೋಡಿದೆಯಾ ಲಕ್ಷ್ಮಣ ಎಷ್ಟು ಚೆನ್ನಾಗಿ ಮಾತಾಡಿ, ಇಷ್ಟೆಲ್ಲ ಮಾತಾಡಿದ್ದಾನಲ್ಲ, ಒಂದು ಅಪಶಬ್ದ ಪ್ರಯೋಗ ಮಾಡಿಲ್ಲ, ಎಷ್ಟು ಸರಿಯಾಗಿ ಓದಿದ್ದಾನೆ ಗೊತ್ತಾಯಿತು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಸಾಮ ವೇದ ವಿದುಷ ಶಕ್ಯಮೇವಂ ಪ್ರಭಾಷಿತು. ಋಗ್ವೇದ ಯಜುರ್ವೇದ ಸಾಮವೇದಾದಿ ಸಕಲ ವೇದಗಳನ್ನು ಶಾಸ್ತ್ರಗಳನ್ನು ಯಾರು ಸರಿಯಾಗಿ ಓದಿಲ್ಲ ಅಂಥವ್ರಿಗಿಂತ ಮಾತಾಡಕ್ಕೆ ಬರೋದಿಲ್ಲ. ಹನುಮಂತ ನಾಲ್ಕು ಮಾತಿಗೆ ರಾಮದೇವರು ಕೊಟ್ಟ ರಿಮಾರ್ಕ್ಸ್ ಇವಿಷ್ಟು ಕೂಡ. ಮತ್ತೆ ಎಂಥ ಮಾತಾಡ್ತಾನೆ, ಸಂಸ್ಕಾರ ಕ್ರಮ ಸಂಪನ್ನ ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ. ಅತಿ ಫಾಸ್ಟ್ ಅಲ್ಲ, ಅದೃತಾಂ ನಾ ವಿಲಂಬಿತಾಂ, ಸ್ಲೋ ಇಲ್ಲ ಫಾಸ್ಟ್ ಇಲ್ಲ. ಸ್ಲೋ ಮಾತಾಡಿದ್ರು ಎದ್ದೋಗ್ಬಿಡ್ತಾರೆ ಕೂತವರೆಲ್ಲ, ರಾಮನು ಅಂತ ಕೂತು, ಆಮೇಲೆ ರಾವಣನನ್ನು ಕೊಂದನು ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಜನಗಳು. ಅಷ್ಟೇ ಅಷ್ಟು ಸ್ಲೋ ಇಲ್ಲ, ಫಾಸ್ಟ್ ಹೇಳಿದ್ರೆ ಗೊತ್ತೇ ಆಗೋದಿಲ್ಲ. ಹೇಗೆ ಮಾತಾಡಬೇಕು ಅಂತ ಹನುಮಂತ ನೋಡಿ ಕಲಿಬೇಕು ಅಂತ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನೋಡಿದೀಯಾ. ಮತ್ತೆ ಮಾತಿನ ಎಫೆಕ್ಟ್ ಏನು, ಉಚ್ಚಾರಯತಿ ಕಲ್ಯಾಣಿ ವಾಚಂ ಹೃದಯ ಹಾರಿಡ, ಮನಸ್ಸು ಎಡಿತಾ ಇದ್ದಾನೆ ರಾಮದೇವರು ಹೇಳ್ತಾನೆ, ಮನಸ್ಸು ಎಡಿತಾ ಇದೆ ಅಂತ ಮಾತಾಡ್ತಾನೆ. ಸರ್ವಜ್ಞ ಸರ್ವಶಕ್ತಿ ಭೀಮಸೇನ ಮಾತಾಡಿದಾಗ ಧರ್ಮರಾಜ ಚೇಂಜ್ ಆಗಿಬಿಡ್ತಾನೆ, ಭೀಷ್ಮಾದಿಗಳು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ದ್ರೋಣರು ಯುದ್ಧ ಮಾಡ್ತಿದ್ದಾರೆ, ಏನು ಮಾಡಿದ್ರು ಬಿಡ್ತಾ ಇಲ್ಲ ಅವರು. ಭೀಮಸೇನ ಹತ್ರ ಬಂದು ಹೇಳ್ತಾರೆ, ಏನು ಆಚಾರ್ಯ ಹೀಗ ಮಾಡೋದು, ನೀವು ಬ್ರಾಹ್ಮಣರಾಗಿ ಶಸ್ತ್ರ ಹಿಡಿದು ನಾವು ನಮ್ಮ ಧರ್ಮಕ್ಕೆ ಅಡ್ಡ ಬರ್ತಿದ್ದೀರಲ್ಲ, ಧರ್ಮವ ನೀವು ಬ್ರಾಹ್ಮಣರು ಒಂದು ರಕ್ಷಣೆಯಿಂದ ಬಿಟ್ಟಿದ್ರು ಕೊಲ್ ಹೊಡಿತಾ ಇಲ್ಲ ನಾನೀಗ, ಆದರೆ ನೀವು ಅನಿವಾರ್ಯವಾಗಿ ಇಂಥ ತಪ್ಪು ಮಾಡ್ತಾ ಇದ್ದೀರಲ್ಲ, ಇನ್ನೂ ನಿಮ್ಗೆ ಗೊತ್ತಾಗೋದಿಲ್ಲ, ಇನ್ನು ಹೋಗಿ ನಿಮ್ಮ ಮೂಲರೂಪಕ್ಕೆ ಹೋಗಿ ಅಂತ ಹೇಳಿದ ತಕ್ಷಣ ದ್ರೋಣತೆ ಹೊರಟೋಗಿಬಿಟ್ಟಿರುತ್ತೆ. ಭೀಮಸೇನ ಮಾತು ದ್ರೋಣಾಚಾರ್ಯ ಯಾರು ಗೊತ್ತ, ವಾಚಸ್ಪತಿ ಅಂತ ಹೆಸರು ಅವರಿಗೆ, ದ್ರೋಣಾಚಾರ್ಯಗೆ ಬ್ರಹ್ಮಣಸ್ಪತಿ ವಾಚಸ್ಪತಿ ಅಂತ ಹೆಸರು. ಅಂಥವ್ರು ತಪ್ಪು ಮಾಡಿದ್ರು, ಭೀಮಸೇನ ಮಾತು ಕೇಳಿದ ತಕ್ಷಣ ಧ್ಯಾನಕ್ಕೂ ಹೊರಟೋಗಿಬಿಡ್ತಾರೆ. ಒಬ್ಬ ಒಂದು ಭೀಮಸೇನ ಮಾತಾಡಿದ್ರೆ ಫೈನಲ್, ಮಧ್ವ ಭಾಷ್ಯ ಹೇಗೆ ಅಂತೆ ಸಿದ್ಧಸ್ತು ಸಿದ್ಧಾಂತಹನೋ, ಭೀಮಸೇನ ಮಾತಾಡಿದ್ರೆ ಮುಗೀತು, ಹನುಮಂತ ಮಾತಾಡಿದ್ರೆ ಮುಗೀತು. ಇದೆಲ್ಲ ಯೋಚನೆ ಮಾಡಿದರೆ ಧರ್ಮಜ್ಞ ಭೀಮಸೇನ ಮಧ್ವಾಚಾರ್ಯರಂತೂ ಮೊದಲಿಂದ ಯಾವ ಗುರುಗಳಿಗೆ ಗೊತ್ತಿಲ್ಲ, ತಂದೆ ಗೊತ್ತಿಲ್ಲ, ಯಾರ್ಯಾರಿಗೂ ಗೊತ್ತಿಲ್ಲ. ವೇತರೆಯದ ಅರ್ಥ ಹೇಳಿದರೆ ಗುರುಗಳಿಗೆ ಶಾಕ್, ಎಂಥ ಅದ್ಭುತವಾದ ಅರ್ಥ. 10 ವರ್ಷದ ಹುಡುಗ ವಾದಿಸಿಂಹ ಬುದ್ಧಿ ಏನೇನೋ ಬರ್ತ ಎಲ್ಲರೂ ಒಂದೊಂದು ಮಾತಿಗೆ ಸೋಲಿಸಿ ಕಳಿಸ್ತಾ ಇತ್ತು. 3 ದಿವಸ ಲೆಕ್ಚರ್ ಹೊಡೆದಂತೊಬ್ಬನು ಬಂದವನು ವಾದಿಸಿಂಹ ಬುದ್ಧಿಸಾಗರ ವಾದಿಸಿಂಹ 3 ದಿವಸ ನಾನ್ ಸ್ಟಾಪ್ ಮಾತಾಡಿದನಂತೆ. ಅದು 10 ವರ್ಷ ಆಚಾರ್ಯರಿಗೆ ಜನ ಗಾಬರಿಯಾಗಿದ್ದರು. ಆಚೆ 10 ವರ್ಷದ ಚಿಕ್ಕ ಹುಡುಗ ಇವರು, ಅವನು ನೋಡಿದ್ರೆ ಉಚ್ಚಾಪಟ್ಟೆ ದೊಡ್ಡ ಪಂಡಿತ, ಇಲ್ಲೇ 3 ದಿವಸ ಮಾತಾಡಿದ್ದಾನೆ, ಟ್ರಿಪಲ್ ಸೆಂಚುರಿ ಹೊಡೆದ ಅವನು ಪಾಪ. ಅವನು ಅಷ್ಟೆಲ್ಲ ಮುಗಿದ ತಕ್ಷಣ ಆಚಾರ್ಯ ಮುಗಿತಾ ನಿನ್ನ ಕತೆ ಎದ್ದೆ 1 ನಿಮಿಷ ತೆಗೆದಾಕ್ಬಿಟ್ಟಾರೆ, ಇಷ್ಟೊಂದು ಬ್ಲಾಸ್ಟ್ ಮಾಡದೆ ಮಾಡಿಬಿಡ್ತಾರೆ ಅಡಿ. ಜನಕ್ಕೆ ಆಶ್ಚರ್ಯವೇ ಆಶ್ಚರ್ಯ, ಎಂಥ ಪ್ರತಿಭೆ ಆಚಾರ್ಯರ ಪ್ರತಿ ಪೂರ್ಣ ಪ್ರತಿಭಾ ಸಮುದ್ರರು ಅಂದರೆ ಸಿಂಹದ ಆಚಾರ್ಯ, ಪ್ರತಿಭಾ ಪ್ರವಾಹ ಅಂತಾರಲ್ಲ ಆಚಾರ್ಯ, ಅಂಥ ಅದ್ಭುತವಾದ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸಕಲ ಗುಣಗಣ ಸಕಲ ಗುಣಗಣ ಎಲ್ಲ ಗುಣಗಳು ಏನೇನು ಬೇಕು ನಿಮಗೆ, ತತ್ವಜ್ಞಾನೇ ವಿಷ್ಣು ಭಕ್ತವು ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇಚ ಲಾಘವೇ ಚೈವ ಪ್ರಲಾಪಸ್ಯಚ ವರ್ಜನೆ ಭೀಮಸೇನ ಸಮೂಹ ನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಹನುಮಂತನಾದರೆ ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ತ್ವಚ ಕಶ್ಚನೈವ. ಒಂದೊಂದು ಗುಣದಲ್ಲಿರೋದೇ ಕಷ್ಟ ಮನುಷ್ಯ, ಪ್ರತಿಯೊಂದರಲ್ಲೂ ಇದ್ದಾರೆ, ಪ್ರತಿಯೊಂದರಲ್ಲೂ ನಂಬರ್ 1, ಮತ್ತೆ ಪ್ರತಿಯೊಂದರಲ್ಲೂ ಅವನು ಬೀಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಏ ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ವ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತ ಮೇನಂ ಹನುಮಂತ ಮಾಹುಹು. ಆ ಹನುಮಂತ ಅಂತ ಹೆಸರು ಅದಕ್ಕೆ ಬಂತಂತ. ವಜ್ರಾಯುಧ ತಗೊಂಡು ಹೊಡಿತಾರೆ ಇಂದ್ರದೇವರು, ವಜ್ರಾಯುಧ ನೆನಪಿರಲಿ, ಅದನ್ನು ಹೊಡೆದ್ರೆ ರುದ್ರಾಸುರ ಪೀಸ್ ಪೀಸ್ ಆಗೋದ ಹೊಡೆದ್ರೆ. ಅದು ಹನುಮಂತನ ಹೊಡೆದಿದ್ದು ಎಲ್ಲಿ ಗೊತ್ತಾ, ಗಲ್ಲಕ್ಕೆ ಹೊಡೆದಿದ್ದು. ಮತ್ತೆ ಅದು ಸಾಮಾನ್ಯವಾಗಿ ಗಲ್ಲ ಅಂದರೆ ಬಹಳ ಸೂಕ್ಷ್ಮ ಪ್ರದೇಶ, ಅಲ್ಲಿ ಹೊಡೆದ್ರೆ ಏನಾಯಿತು, ಏನೂ ಆಗಲಿಲ್ಲ. ಭಂಗೇ ಪ್ರಸಕ್ತೇಪಿ ನ ಭಂಗ ಮಾಪ, ವಜ್ರಾಯುಧದ ಪೆಟ್ಟಿಗೂ ಏನೂ ಆಗದೇ ಇರತಕ್ಕಂಥ ದೊಡ್ಡ ವ್ಯಕ್ತಿ ಅಂದರೆ ಹನುಮಂತ ದೇವ. ಇಲ್ಲಿ ನಾರಾಯಣಾಸ್ತ್ರಕ್ಕೇನೂ ಆಗಲಿಲ್ಲ, ಬ್ರಹ್ಮಸುರಾಸ್ತ್ರಕ್ಕೇನೂ ಆಗಲಿಲ್ಲ, ವಜ್ರಾಯುಧಕ್ಕೂ ಏನೂ ಆಗಲಿಲ್ಲ. ಇಲ್ಲಿ ಏನೇನು ಮಾಡಿದ್ರು ಏನು ಮಾಡಿ ಕೂದು ಕುಂಗಿಸ್ಲಕ್ಕಾಗಲಿದ್ದೇವೆ. ಆದರೆ ಆದ್ದರಿಂದ ತ್ರಿಶ್ವಪ್ಪೇವಾವತಾರೇಷು ಹರಿಭಿ ಅವಹೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ. ಸಕಲ ಗುಣಗಳಿಂದ ಅಪೂರ್ಣ ತುಂಬಿರತಕ್ಕಂತಹ ರೂಪ ಪ್ರಗಲ್ಭ, ರೂಪದಿಂದ ಬಹಳ ಶ್ರೇಷ್ಠರಾದವರು ನೀವು. ಮಧ್ವಾಚಾರ್ಯ ವಿಮರ್ಶೆ ಮಾಡೋದು ಹೇಗೆ ತೋರಿಸಿಕೊಡ್ತಾರೆ, ಒಬ್ಬೇ ವ್ಯಕ್ತಿಯನ್ನು ವಾಲಿಯಾಗಿದ್ದಾಗ ಮಾಡಿದ್ದೇನು ಕೆಲಸ ಇಂದ್ರದೇವರು, ಸದಾ ರಾಮದೇವರೇ ಹೊಡೆದಾಕ್ಬಿಡ್ತಾರೆ ಕತೆ ಮುಗಿತಾ. ಇಲ್ಲಿ ನೋಡಿದರೆ ಅರ್ಜುನನಾಗಿದ್ದಾಗ ಭಾರಿ ಶೈನ್ ಆಗ್ತಾರೆ, ಆದರೆ ಹನುಮದ ಅವತಾರ ಅರ್ಜುನನಿ ವಾಲಿ ಆಗಿದ್ದವನು ಭಾರಿ ತಪ್ಪು ಮಾಡಿಬಿಟ್ಟ. ಅದೇ ಸುಗ್ರೀವ ರಾಮದೇವರ ಸೇವೆ ಭಾರಿ ಮಾಡಿಬಿಟ್ಟ, ಇಲ್ಲಿ ಕರ್ಣರಾಗಿಬಿಟ್ಟು ಎಲ್ಲ ಕಳ್ಕೊಂಡ್ಬಿಟ್ಟ, ಹೆಚ್ಚಿದ್ದೆಲ್ಲ ಕಳ್ಕೊಂಡ್ಬಿಟ್ಟ. ಅಂದರೆ ವಾಲಿ ಅರ್ಜುನ ಇಂದ್ರ ಕೆಟ್ಟ ಜಾಗ ಅದು, ಸೂರ್ಯ ಕೆಟ್ಟ ಜಾಗ ಮಹಾಭಾರತ, ಇಂದ್ರದೇವರು ಸರಿಯಾಗಿದ್ದ ಜಾಗ ಮಹಾಭಾರತ, ತಪ್ಪಾಗಿದ್ದ ಜಾಗ ರಾಮಾಯಣ. ಆದರೆ 3 ಅವತಾರದಲ್ಲೂ ಕೂಡ ಆಚಾರ್ಯರು ಹಾಗೇನೆ ತ್ರಿಶ್ವಪ್ಪೇವ ಅವತಾರೇಶು ಈ ರೀತಿ ಕಂಪೇರ್ ಮಾಡಿದರೆ, ಮೊದಲೇ ನಿಂಗೆ 0 ಎರಡನೇ ಸೆಂಚುರಿ, ಅಥವಾ ಮೊದಲೇ ಸೊನ್ನೆ 1 ಸೆಂಚುರಿ ಎರಡನೇ 0, ಇವ್ರು ಆಗಲ್ಲ, ಬ್ಯಾಟ್ ಹಿಡಿದ ಸೆಂಚುರಿಗಿಂತ ಕಡಿಮೆ ಅಲ್ಲ. ಅನ್ನು ಬಿಟ್ಟನ್ನು ಮತ್ತೆ ಎಂದಿಂದ ಔಟ್ ಆಗೇ ಗೊತ್ತಿಲ್ಲ ಅವರಿಗೆ, ಔಟ್ ಆಗೇ ಗೊತ್ತಿಲ್ಲ. ಅವ್ರ ಹೆಸರು ಹೇಳಿದವರು ಔಟ್ ಆಗಬೇಕು, ಅವ್ರ ಹೆಸರು ಹೇಳದೇ ಇದ್ದವರು ಅವ್ರು ಹೇಳಿದ್ರು ಹೊಡೆದ್ರು ಅಂದ್ರೆ ನಾನ್ ಸ್ಟಾಪ್ ಹೊಡಿತಿರ್ಬೇಕು. ಇದೆಲ್ಲ ಯಾತಕ್ಕೆ ಹೇಳ್ತೇನೆ ಗೊತ್ತಾ, ಮಧ್ವಾಚಾರ್ಯನ ಆದರ್ಶ ಇಟ್ಟುಕೊಂಡ್ರೆ ಮನುಷ್ಯ ಉತ್ಸಾಹ ಬರ್ತದೆ ಅವರಿಗೆ, ಏನು ಬೇಕಾದ್ರೂ ಸಾಧಿಸ್ತಾರೆ. ಇವರು ಯಾರನ್ನು ಆದರ್ಶ ಮಾಡ್ಕೊಂಡ್ಬಿಡ್ತಾರೆ ಅವರು ಸೋ ಇವರು ಸೋಲ್ತಾರೆ ಸಾಯ್ತಾರೆ ಅಷ್ಟೇ. ನಮ್ಮ ಗುರುಗಳು ಹಾಗೆ ಸ್ಫೂರ್ತಿ ಕೊಡಾಗಿರ್ಬೇಕು, ನೆನೆಸಿಕೊಂಡ್ರೆ ಸಾಕು. ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ, ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕಯ್ಯ. ಇನ್ಸ್ಪೈರ್ ಮಾಡಬೇಕು, ಅವರ ಸ್ಮರಣೆ ನೋಡಿದಾಗ ಇನ್ಸ್ಪಿರೇಷನ್ ಬಂದ್ರೆ ಅದು ಸರಿ, ಇನ್ನು ಡಿಪ್ರೆಸ್ ಆಗುತ್ತೆ ಹೆಸರು ಹೇಳಿದ್ರೆ ಪೂರ್ತಿ ಡಿಪ್ರೆಸ್ ಆಗಿಬಿಟ್ರೆ ಏನು ಮಾಡ್ಬೇಕು. ಆ ರೀತಿ ಆಗಬಾರ್ದು, ಸ್ಮರಣೆ ಮಾಡಬೇಕಾದ ಹೀಗೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇ. ಹನುಮಂತ ಸ್ಮರಣೆ ಮಾಡಿಕೊಂಡ್ರೆ ತಕ್ಷಣ ಬಂದ್ಬಿಡುತ್ತಂತೆ ಎಲ್ಲ ಒಳ್ಳೆ ಗುಣಗಳೆಲ್ಲ, ತಕ್ಷಣ ಬಂದುಬಿಡಬೇಕು, ಡಿಪ್ರೆಷನ್ ಹೋಗಿಬಿಡಬೇಕು ಅಂತ ಶಕ್ತಿ ಅದು. ಅದು ಹನುಮಂತನ ಸ್ಮರಣೆಗಿರೋ ಮಹತ್ವ ಇದ್ದಿತ್ತಾಗ ಹನುಮಂತ ಹೇಗಿರಬೇಕು. ಸರ್ವಜ್ಞ ಸರ್ವಶಕ್ತಿ ಆಲ್ರೌಂಡ್ ಗ್ರೇಟ್ನೆಸ್, ಮಾನಸಿಕ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಎಷ್ಟು ಶಕ್ತಿ ಕೊಂಡರೂ ಸರ್ವಶಕ್ತಿ ಹೇಳ್ತಾ ಇರ್ತಾರೆ. ಕಾಳಿಯ ಸ್ವಯಂವರ ಕಾಶಿ ದೇಶದಲ್ಲಿ ಕಾಶಿರಾಜನ ಮಗಳಾಗಿ ಭಾರತೀ ದೇವಿ ಅವತಾರ ಕಾಳಿಯ ದೇವಿ, ಅಲ್ಲಿ ಎಲ್ಲ ಜರಾಸಂಧ ಎಲ್ಲ ಬಂದುಬಿಟ್ಟಿರ್ತಾರೆ. ಅಲ್ಲಿ ಸ್ವಯಂವರದ ನಿಯಮ ಭಾರಿ ಸಿಂಪಲ್, ಯಾರು ಯಾರ ಕೊರಳಲ್ಲಿ ಕನ್ಯೆ ಮಾಲೆ ಹಾಕ್ತಾಳೋ ಆತನೇ ಅವಳ ಪತಿ, ಅಷ್ಟೇ ಸಿಂಪಲ್ ಅದು ಸ್ವಯಂವರ ಅಷ್ಟೇ. ಅಷ್ಟು ಜನ ಸೇರಿರ್ತಾರೆ, ಕಾಳಿದೇವಿ ಬಂದು ಭೀಮಸೇನ ದೇವರ ಕೊರಳಲ್ಲಿ ಹಾಕಿಬಿಡ್ತಾರೆ, ಯಾಕೆ ನಿಯತ ಪತಿ ಪತ್ನಿಯರು ಭಾರತಿ ಭೀಮಸೇನ. ಹುಡುದವರಿಗೆ ಭಾರಿ ಸಿಟ್ಟು ಬಂದು ಹೋಯಿತು, ಜೋರ ಬಂದು ಹೋಡ್ ಗಲಾಟೆ ಬಿಸಿಬಿಡ್ತಾರೆ. ತಕ್ಷಣ ಭೀಮಸೇನ ಹೇಳ್ತಾರೆ, ನಾನು ಎರಡಕ್ಕೂ ತಯಾರು, ವಾದಕ್ಕೆ ಬರ್ತೀರೋ ಬನ್ನಿ, ಯುದ್ಧಕ್ಕೆ ಬರ್ತೀರೋ ಬನ್ನಿ, ಬನ್ನಿ ನಿಮ್ಮನ್ನು ಸರ್ವನಾಶ ಮಾಡೋ ಶಕ್ತಿ ನನಗಿದೆ ಅಂತ ಹೇಳ್ತಾ ಎಲ್ಲ ಶಾಸ್ತ್ರವನ್ನು ಹೇಳ್ತಾ ಹೋಗ್ತಾರೆ. ಅವರೆಲ್ಲ ಶೈವಾದಿ ಶಾಸ್ತ್ರಗಳನ್ನು ಹೇಳ್ತಾ ಅಟ್ಯಾಕ್ ಮಾಡಿದರೆ, ಇವರು ವೈಷ್ಣವ ಶಾಸ್ತ್ರವನ್ನು ಹೇಳ್ತಾ ಎಲ್ಲ ಶಾಸ್ತ್ರ ವಿಮರ್ಶೆ ಮಾಡ್ತಾರೆ. ಇಷ್ಟು ಸರ್ವೋತ್ತಮತ್ತ ಎಲ್ಲೆಲ್ಲಿ ಬಂದಿದೆ ಗೊತ್ತಾ? ಚಾರ್ವಾಕ ಮತದಿಂದ ಹಿಡಿದು ಇವತ್ತು ಪರಮ ವೈದಿಕದ ಎಷ್ಟೇ ಶ್ರೇಷ್ಠವಾದ ಬ್ರಹ್ಮಸೂತ್ರಾದಿಗಳಿಗೆ ಹೋದರೂ ಕೂಡ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ, ಆ ಮಾತನ್ನು ಬಿಡಿಸಿ ಬಿಡಿಸಿ ಹೇಳಿದ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಯಾರಿಗೂ ಕೂಡ. ಆಮೇಲೆ ಇನ್ನು ಯುದ್ಧದಲ್ಲಿ ಬರ್ತೀರಾ, ಬನ್ನಿ ಬಾಹುಬಲ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದು. ಎಲ್ಲ ಯುದ್ಧಕ್ಕೆ ಬಂದರೆ ಬರಿಕೈ ಯಥಾ ಪ್ರಕಾರ, ಬರಿಕೈ ಕರು ಸೋತು ಬರಿಕೈ ಆಗ್ತಾರೆ, ಇವರು ಬರಿಕೈಲಿ ಹೊಡೆದು ಸೋಲಿಸ್ತಾರೆ. ಇದು ವಿಶೇಷ, ಬರಿಕೈಲಿ ಹೊಡೆದ್ರೆ ಭೀಮಸೇನ ಭಾರಿ ಫುಲ್ ಸ್ಪಿಂಗಲ್ಲಿ ಹೋಗ್ಬೇಕಾದ್ರೆ ಬರಿಕೈ ಹೋದರೆ ಸಾಕು, ಭೀಷ್ಮಪರ್ವದಲ್ಲಿ ಸತ್ತು ಬರುತ್ತದೆ. ಭೀಮಸೇನ ದೇವರು ಸೋಲಿಸಿ ಓಡಿಸಿಬಿಡ್ತಾರೆ ದುರ್ಯೋಧನಾದಿಗಳನ್ನು. ಆಗ ಭಾರಿ ಸಿಟ್ಟು ಬಂದು ಎಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅವಾಗಿನ್ನು ಫುಲ್ ಸ್ವಿಂಗ್ ಇದ್ದು ಯಾರೂ ಔಟ್ ಆಗಿಲ್ಲ, ಇನ್ನು ಯಾರು ಸತ್ತಿಲ್ಲ ಇನ್ನು ಕೂಡ. ಭೀಷ್ಮರು, ಅಶ್ವತ್ಥಾಮರು, ದ್ರೋಣರು, ಕರ್ಣ ಮತ್ತೆ ಉಳಿದವರೆಲ್ಲ, ಕರ್ಣ ಆಮೇಲೆ ಬಂದರೂ ಕೂಡ ಅಲ್ಲೇ ನೋಡ್ಕೋತಾನೆ ನಿಂತಿರ್ತಾರೆ. ದುಶಾಸನ, ಶಲ್ಯ, ಬಾಲ್ಯಿಕ ಎಲ್ಲರೂ ಅಟ್ಯಾಕ್ ಮಾಡಿದ್ರು ಭೀಮಸೇನನ್ನು. ರಥಕ್ಕೆ ಯುದ್ಧ ಮಾಡ್ತಿದ್ರು ಭೀಮಸೇನ, ಅವರೆಲ್ಲ ಬಂದಿದ್ದು ನೋಡ್ಬಿಟ್ಟು ಭಾರಿ ಖುಷಿ ಆಯ್ತಂತೆ. ಸಾರಥಿ ಹೇಳ್ತಾರೆ, ರಥ ತೊಗೊಂಡು ಹಿಂದಕ್ಕೆ ಹೋಗು, ಅವ್ರು ಮುಂದಕ್ಕೆ ಹೋಗ್ತೀನಿ, ಕೆಳಗಿಳಿದು ಗದ ಕೆಳಗೆ ಹಾಕಿಬಿಟ್ರಂತೆ, ಕೆಳಗಿಳಿದು ಕೆಳಗೆ ಹಾರಿದ್ರಂತೆ. ಭೀಮಸೇನ ಹಾರಿದ ತಕ್ಷಣ ಉಳಿದವ್ರು ಓಟದೆ ಯಾರೂ ಇರಲಿಲ್ಲ ಅವೇನೆ. ಅದಕ್ಕೆ ಕೃಷ್ಣ ಹೇಳಿರ್ತಾನೆ, ದುರ್ಯೋಧನ ನೀ ಏನು ತಿಳ್ಕೊಂಡಿದ್ದೀನಿ ನೀನು ಭೀಷ್ಮರ ಹಾಗೆ?
ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಈ ನಾವೆಲ್ಲರೂ ಕೂಡ ದೇವರಲ್ಲಿ, ರಾಘವೇಂದ್ರ ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕಾದ ಒಂದು ಪರಿಸ್ಥಿತಿ ಒದಗಿದೆ. ಮಂತ್ರಾಲಯದಿಂದ ಅನೇಕ ಜನರಿಂದ ದೂರವಾಣಿ ಕರೆ, ಅಲ್ಲ ಎರಡು ದಿನಗಳಿಂದ ನೀರು ಇಲ್ಲ, ಆಹಾರ ಇಲ್ಲ, ಎರಡು ದಿನಗಳಿಂದ ಅನೇಕ ವಯಸ್ಸಾದವರು, ಸ್ತ್ರೀಯರು, ಮುದುಕರು ಎಲ್ಲ ಕಣ್ಣೀರಿಡ್ತಾ ಇದ್ದಾರೆ ಅಂತ. ನೀರೇ ಇಲ್ಲ, ಮಹಡಿಯ ಮೇಲೆ ಅವರು ಬಂಧಿತರಾಗಿದ್ದಾರೆ, ಕೆಳಗೆ ಪ್ರವಾಹ. ಈ ಪರಿಸ್ಥಿತಿ ಇವತ್ತು ಹೊಸಪೇಟೆಯ ಡ್ಯಾಮಿನದು ಗೇಟು ಅದನ್ನು ಓಪನ್ ಮಾಡಿದ್ದಾರೆ. ಮಾಡಿದರೆ ಎಷ್ಟು ನೀರು ಬಂದಿದ್ದು, ಓಪನ್ ಮಾಡದಿದ್ದರೆ ಹೊಸಪೇಟೆ ಮುಳುಗಿ ಹೋಗಬೇಕು, ಮಾಡಿದರೆ ಮಂತ್ರಾಲಯವೇ ಮುಳುಗಿ ಹೋಗಬಹುದು ಎಂಬಂತಹ ಭಯದ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಯಾವುದೇ ಥರದ ಆಪತ್ತು ಜನರಿಗೆ ಆಗಬಾರದು. ಭಕ್ತರು, ಅಲ್ಲಿ ಅರ್ಚಕರು, ಅವರಿಂದ ಬೆಳಗ್ಗೆ ಫೋನ್, ಈಗ ಫೋನೇ ಬರ್ತಾ ಇಲ್ಲ, ಅಲ್ಲಿ ಸಂಪರ್ಕವೇ ಕಡಿದು ಹೋಗಿದೆ. ಅರ್ಚಕರು, ಅಲ್ಲಿ ಜನರು ವಾಸ ಮಾಡತಕ್ಕ ಜನರು, ಯಾತ್ರಿಗೆಯಾಗಿ ಬಂದಿರತಕ್ಕ ಜನರು, ಕೆಲವರು ಬಂದಿದ್ದಾರೆ, ಅವರ ಕಾರುಗಳೇ ಮುಳುಗಿ ಹೋಗಿದೆ, ಯಾತ್ರಿಕರ ಕಾರುಗಳೇ ಮುಳುಗಿ ಹೋಗಿದೆ. ಅದೇನಾಗ್ತದೋ ಗೊತ್ತಿಲ್ಲ. ಈ ಥರದಿಂದ ಈಗ ವಿದ್ಯಾಪೀಠದ ವಿದ್ಯಾರ್ಥಿಗಳು, ಅವರ ತಂದೆ, ಅವನ ನನ್ನ ತಂದೆ ಹೇಗಾದರೂ ಉಳಿಯಲಿ ಅಂತ ಅವರು ಬಳ್ಳಾರಿಯಿಂದ ಫೋನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಭೀತರಾಗಿದ್ದಾರೆ. ಪ್ರತಿ ಕ್ಷಣ ಕರೆಗಳು, ದೂರವಾಣಿ ಕರೆ ಬರ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ನಿಮಿಷ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ರಾಘವೇಂದ್ರ ಗುರುಗಳ ಅನುಗ್ರಹದಿಂದ ಮತ್ತು ಶ್ರೀರಾಮದೇವರ ಅನುಗ್ರಹದಿಂದ ಎಲ್ಲರೂ ಕೂಡ ಪಾರಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾವ ಶ್ಲೋಕ ಹೇಳೋದು? ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಸಿಂಧಿ ಪೂರ್ವೋತ್ತರ ಅಮಿತ ದೇವಾದಿ ದೇವೇಶ ದುರ್ವಾದ್ಯ ಜಾಪತಿಗಳಿ ವಾಗ್ದೇವತಾ ಸರಿದಮಂ ಆಶ್ರಿತಿನ ಅಪಾಯವನ್ನು ರಾಘವೇಂದ್ರವರ ಅನುಗ್ರಹವಾಣಿ ಅದಿ ಪರಿಷ್ಠನೆ ಮಾಡಲಿ. ಅಪರೋಕ್ಷೀಕೃತ ಶ್ರೀಶಃ ಸಮಪೇಕ್ಷಿತ ಭಾವಿನ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರನ್ ನವೀದ್ಯತೆ. ಪ್ರತಿ ಆಚಾರ್ಯದ್ದು
ಜನ್ಮ
ವ್ಯಾಧ್ಯಪಾದಿ ಪ್ರತಿ ಅತಿವಿರ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುಜಿತ ದಾನಂದ ಸಂದೋಗದಾನ ಏತೇಷಾಂ ಏಷ ದೋಷ ಪ್ರಮುಚಿತ ಮನಸಾಂ ಯೇಷಣಾಂ ದೋಷಕಾಣಾಂ ದೈತ್ಯಾನಾಂ ಆರ್ತಿಮಂಧಿ ತಮಸಿ ವಿಧಿತ ಮಾತರಮೇ ಮಾತರೀಶ್ವನ್ ಪಿತರತ್ರ ಗುರು ಭ್ರಾತರಿಷ್ಠಾಪ್ತ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಆಚಾರ್ಯ ಜರಯಿತ ಜನ್ಮ ಮೃತ್ಯುಯಾಮಯಾನ ಗೋವಿಂದೇ ದೇವಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾನ್ಯ ನಿಮಿತ್ತ ಇಷ್ಟ ಸಗುಣಗಣ ಭ್ರಹತೀಂ ಶಾಶ್ವತೀಂ ಆಶುದೇವ ಪಾಂತಸ್ಮಾನ್ ಪ್ರಹೂತ ವೈರಬಲವ ಪಾತಂಗಮಾದಿಘರ ಕುಂಭೋಚ್ಚಾದಿ ನಿಪಾಟನಾಧಿಕಟು ಪ್ರತ್ಯೇಕ ವಜ್ರಾಯುಧ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಕರ ತದ್ವಾರ್ಜುರ ಪ್ರಧ್ವಸ್ತುಧಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿ ಭಾಗಿ. ಎಲ್ಲ ಬದರಿಯ ಯಾತ್ರೆಯನ್ನೆಲ್ಲ ಮುಗಿಸಿಕೊಂಡು ಈಗ ಬರ್ತಾ ಇದ್ದೇವೆ. ಅದೆಲ್ಲ ಸಂತೋಷದ ಸುದ್ದಿ. ಆದರೆ ಇದೊಂದು ಭೀಕರ ಘಟನೆ, ಎಲ್ಲರಿಗೂ ಕೂಡ ಭಾರಿ ಉದ್ವೇಗದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಎಲ್ಲರನ್ನೂ ಕೂಡ ಹರಿವಾಯುಗಳು ರಕ್ಷಿಸಿದೆ.
ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಪರಮಪೂಜ್ಯ ಶ್ರೀಪಾದಂಗಳವರು ಚಾತುರ್ಮಾಸ್ಯದ ಅವಧಿಯಲ್ಲಿ ಬೆಳಿಗ್ಗೆ 7:30-8 ಗಂಟೆವರೆಗೂ ಕೂಡ ಸುಧಾಪಾಠವನ್ನ ಮಾಡ್ತಾ ಇದ್ರು. ಶ್ರೀಪಾದಂಗಳವರು ನಾಳೆ ಮತ್ತೆ ನಾಡಿದ್ದು ಎರಡು ಸೂರು ಕೂಡ ಇಲ್ಲೇ ಇರ್ತಾರೆ. ಅದರಿಂದ ಬೆಳಿಗ್ಗೆ 7:30 ಗಂಟೆಗೆ ಸರಿಯಾಗಿ ಶ್ರೀಪಾದಂಗಳವರ ಸುಧಾಪಾಠ ನಡೆಯುತ್ತೆ. ಬೆಂಗಳೂರಿಗೆ ಬಂದಾಗೆಲ್ಲ ಕೂಡ ಈ ಬೆಳಿಗ್ಗೆ ಪಾಠವನ್ನ ಮಾಡ್ತೀನಿ ಅಂತ ಶ್ರೀಪಾದಂಗಳವರು ತಿಳಿಸ್ತಾ ಇದ್ದಾರೆ. ನಾಳೆ ಮತ್ತೆ ನಾಡಿದ್ದು ಎರಡು ದಿವಸವೂ ಕೂಡ ಬೆಳಿಗ್ಗೆ 7:30 ಗಂಟೆಗೆ ಸರಿಯಾಗಿ ನಮ್ಮ ಸಂಶೋಧನಾ ಮಂದಿರದ ಸಭಾಗೃಹದಲ್ಲಿ ಮೇಲ್ಗಡೆಗೆ ಪಾಠ ನಡೆಯುತ್ತೆ. ಎಲ್ಲ ಜಿಜ್ಞಾಸುಗಳು ಅಪೇಕ್ಷೆಗಳು ಅದರಲ್ಲಿ ಭಾಗವಹಿಸಬೇಕು ಎಂಬುದಾಗಿ ತಿಳಿಸ್ತಾ ಇದ್ದೇನೆ.
ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ತ್ರಿಷ್ವಪ್ಪೇವಾವತಾರೇಷು ಹರಿಹಿ ಹಮಕೃಣಂ ಹಿಂಸಿತೋ ನಿರ್ವಿಕಾರಃ ಸರ್ವಜ್ಞಃ ಸರ್ವಶಕ್ತಿಃ ಸಕಲ ಗುಣಗಣಾಪೂರ್ಣ ರೂಪಪ್ರಗಲ್ಭಃ ಸ್ವಚ್ಛಃ ಸ್ವಚ್ಛಂದ ಮೃತ್ಯುಃ ಸುಖೈ ಸಿಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುತ ವಶಗಂ ಕಿಂಕರಾಃ ಶಂಕರಾತ್ಯಾಃ. ಪ್ರಸಂಗ ಹೇಗಿದೆ? ಅರಿವಿ ಅಪಘೃಣಂ ಹಿಂಸಿತಃ ನಿರ್ವಿಕಾರಃ. ಎಷ್ಟೇ ನಿರ್ದಯವಾಗಿ ಹಿಂಸೆ ಮಾಡಿದರೂ ಕೂಡ ಶತ್ರುಗಳು ವಿವಸದೇವರಿಗೆ 3 ಅವತಾರಗಳಲ್ಲೂ ಕೂಡ ಏನೂ ಆಗಲೇ ಇಲ್ಲ. ಬಹಳ ಮುಖ್ಯ ಅಖಂಡವಾದ ಸೇನಾಸಾಗರ ತೇ ಸೇನೆ ಸಮರಾರಂಭೆ ಸಮೇತೆ ಸಾಗರೋಪಮೇ. ಅಂಥ ಕೌರವ ಸೇನಾಸಾಗರದಲ್ಲಿ ಭೀಮಸೇನ ಒಬ್ಬರೇ ಯಾವ ಕಾರಣಕ್ಕೂ ಎಷ್ಟು ಮಾತ್ರಕ್ಕೂ ಕೂಡ ವಿಕಾರವನ್ನು ಹೊಂದದೇ ಇದ್ದವರು. ಅದೇ ರೀತಿ ಮಧ್ವಾವತಾರದಲ್ಲೂ ವಿಕಾರದ ಹೆಸರು ಕೊನೆ ಹೇಳಿದ್ರಂತೆ, ನೀನು ಕೂದಲನ್ನು ಕಿತ್ತಿಬಿಡು ಸಾಕು, ಇಕ್ಕಳದಿಂದ ಕೂದಲು ಕಿತ್ತರೆ ನೀನಾಗೆದ್ದ ಹಾಗೆ. ಆ ಕೂದಲು ಕುಂಕಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅವರಿಗೆ. ಅವರ ಗ್ರಂಥಗಳಲ್ಲಿನ ಅಕ್ಷರವನ್ನು ಖಂಡನೆ ಮಾಡಲಿಕ್ಕಾಗಲಿಲ್ಲ, ಅವರ ಆಕೃತಿಗೆ ಒಂದು ಚೂರು ನೋವನ್ನುಂಟು ಮಾಡಲಿಕ್ಕೂ ಆಗಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ. ಈಗ ಆಪತ್ತಿನ ಪರಿಹಾರಕ್ಕೋಸ್ಕರವಾಗಿ ವಾಯುದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡತಕ್ಕಂಥ ಕಾರ್ಯವನ್ನ, ಶ್ರೀಹರಿ ಶ್ರೀವಾಯು ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಕಾರ್ಯವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಈಗ ಮಾಡಿದ್ದಾರೆ. ಇಂಥದ್ದೇ ಸನ್ನಿವೇಶ ಮಹಾಭಾರತದಲ್ಲಿ ಪಾಂಡವರು ಏಕಚಕ್ರದಲ್ಲಿ ವಾಸ ಮಾಡ್ತಿದ್ದ ಕಾಲದಲ್ಲಿ ಬಂದಂತೆ. ಭೀಮಸೇನಾದಿ ಪಾಂಡವರೆಲ್ಲ ಬ್ರಾಹ್ಮಣನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ಒಬ್ಬ ಕುಂಬಾರನ ಮನೆಯಿಂದ ದೊಡ್ಡ ಅಳುವ ಧ್ವನಿ ಕೇಳಿಸ್ತು. ಕಾರಣ ಏನು ಅಂದರೆ, ಆ ಕುಂಬಾರಗೆರೆಗೆ ಪೂರ್ತಿಯಾಗಿ ಬೆಂಕಿ ಕೌದುಬಿಟ್ಟಿತ್ತು. ಅಗ್ನಿ ಅನಾಹುತ ಉಂಟಾಗಿತ್ತು. ಎಲ್ಲ ಕಡೆಯಿಂದ ಅಗ್ನಿ ಜ್ವಾಲೆಗಳೆಲ್ಲ ಸುಡ್ತಾ ಬರ್ತಾ ಇತ್ತು. ಕುಂಬಾರನಿಗೆ ಏನೂ ತೋಚಲಿಲ್ಲ. ಉಳ್ಕೋಬೇಕು ಅಂತ ಅನ್ನಿಸ್ತು. ಜೋರಾಗಿ ಕೂಕೊಂಡ, ಕಾಪಾಡಿ ಕಾಪಾಡಿ ಅಂತ ಕೂಗಿದ. ಆ ಕ್ಷಣಕ್ಕೆ ಭೀಮಸೇನರಲ್ಲಿದ್ದರಲ್ಲ, ತಕ್ಷಣ ಬಂದರು. ಬಂದಿದ್ದೇ ಅವನನ್ನು ಉಳಿಸಿದ್ರಂತೆ. ಹೇಗೆ ಉಳಿಸಿದ್ರು ಗೊತ್ತಾ? ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನೇನು ಎತ್ತಿಟ್ಟರೆ ಸಾಕಾಗಿತ್ತು, ಅವನನ್ನು ಎತ್ತಿರಲಿಲ್ಲ. ಅವನ ಹೆಂಡತಿ ಮಕ್ಕಳು ಎಲ್ಲ ಉಳಿಬೇಕು ಅಂಥೇಳಿ ಮನೆ ಮನೆ ಫೌಂಡೇಶನ್ ಸಮೇತ ಎತ್ತಿದ್ರಂತೆ. ಎತ್ತಿ ಬೇರೆ ಇಟ್ಟುಬಿಟ್ರಂತೆ. ಇವತ್ತಿಂಥ ಪ್ರಸಂಗಕ್ಕೆ ಸಮಸ್ಯೆಯಿಂದ ನೆನೆಸ್ಬೇಕು ನಾವು. ಇಡೀ ಫೌಂಡೇಶನ್ ಸಮೇತ ಮನೆ ದೂರ ಎತ್ತಿಟ್ಟುಬಿಟ್ಟ ಕುಂಬಾರನಿಗೆ ಆಶ್ಚರ್ಯ ಆಗೋಯ್ತು. ನನ್ನ ಉಳಿಸಿದ್ರೆ ಸಾಕಾಗಿತ್ತು, ಸಕುಟುಂಬ ಸಪರಿವಾರ ಸುರಕ್ಷಿತ ಮನೆ ಸಮೇತ ಎತ್ತಿಟ್ಟು ಬಿಟ್ರಲ್ಲ ಅಂತ ಹೇಳಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಅವರಿಗೆ ಗೃಹ ಪ್ರಮಾಣ ಎತ್ತಿದ ಮನೆಯಷ್ಟೇ ಸಹಿತನ ದೊಡ್ಡ ಒಂದು ಗಡಿಗೆ ಮಾಡಿ ಕೊಟ್ಬಿಟ್ಟದ್ದು ಭೀಮಸೇನ ಅರ್ಪಣ ಕೃಷ್ಣಾರ್ಪಣ ಅಂತ ಕೊಟ್ಟುಬಿಟ್ಟಂತೆ. ಅಂದರೆ ಅವರು ಕೂಗಿದ್ದಕ್ಕೆ ಒಂದು ಕಾಪಾಡಿದ್ದಾರೆ. ಅದೇ ರೀತಿ ಹಡಗು ಮುಳುಗ್ತಾ ಇತ್ತು, ಆಚಾರ್ಯ ನೋಡಿ ಕೂಗಿದ ತಕ್ಷಣ ಆಚಾರ್ಯ ಹೀಗೆ ಅಂದ ತಕ್ಷಣ ಸುರಕ್ಷಿತವಾಗಿ ಬಂತು. ಇವತ್ತು ಅಂಥದ್ದೇ ಪ್ರಸಂಗ ನಡೀಲಿ, ಎಲ್ಲರೂ ಸುರಕ್ಷಿತವಾಗಿರಲಿ ಅನ್ನೋ ಭಾವನೆಯಿಂದ ಶ್ರೀಪಾದಂಗಳವರು ಪ್ರಾರ್ಥನೆ ಮಾಡಿದ್ದಾರೆ. ಕೃಷ್ಣನ ಪೂಜೆ ಮಾಡಿದ ಶ್ರೀಪಾದಂಗಳು ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತ ಕೇಳಿಸಿಕೊಂಡೇ ಕೇಳಿಸುತ್ತೆ ಎಂಬ ನಿದರ್ಶನ ಅದು. ಅದಕ್ಕೆ ಹೇಳ್ತಾರೆ, ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣಾಪೂರ್ಣ ರೂಪ ಪ್ರಗಲ್ಭ ಎಲ್ಲವನ್ನೂ ಬಲ್ಲವರು ಎಂದು ನಿರ್ವಿಕಾರವಾಗಿ ಮಾಡ್ತಕ್ಕಂಥವ್ರು. ನಿಮಗೆ ಆಶ್ಚರ್ಯ ಆಗುತ್ತೆ, ಅರ್ಜುನ ಕರ್ಣನನ್ನು ಕೊಂದು ಬಿಡ್ತಾನೆ, ಆಮೇಲೆ ಗೊತ್ತಾಗುತ್ತೆ ಕರ್ಣ ಅಣ್ಣ ಅಂತೇಳಿ. ಅರ್ಜುನ ಗೋಳಾಡ್ತಾನೆ, ಭಾರಿ ದುಃಖ ಪಡ್ತಾನೆ ಅರ್ಜುನ, ಛೇ ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ಕೊಲ್ಲಬಾರ್ದಾಗಿತ್ತು ಅಂತೇಳಿ ಭಾರಿ ದುಃಖ ಪಡ್ತು. ಧರ್ಮರಾಜನಂತೂ ಭಾರಿ ಭಾರಿ ದುಃಖ ಪಟ್ಬಿಟ್ಟು ಕೊನೆಗೆ ಅಷ್ಟೆಲ್ಲ ಉಪದೇಶ ಮಾಡಿದ್ರು ಸಮಾಧಾನವಾಗದೆ ಮುಂದೆ ಅಶ್ವಮೇಧ ಯಾಗ ಮಾಡಲಿಕ್ಕೂ ಏನೇನೋ ಮಾಡ್ತಾನೆ. ಅದು ನೆನಪಿರಬೇಕು, ಇಡೀ ಮಹಾಭಾರತ ಯುದ್ಧದಲ್ಲಿ ಕರ್ಣ ಯಾರಂತೂ ಗೊತ್ತಿದ್ದು ಭೀಮಸೇನಿಗೆ ಒಂದೇ, ಇನ್ಯಾರಿಗೂ ಗೊತ್ತಿಲ್ಲ. ಆದರೆ ಕರ್ಣನ ಬಗ್ಗೆ ಸ್ವಲ್ಪವೂ ಕರುಣೆ ತೋರಿಸ್ತಾ ಯುದ್ಧ ಮಾಡಿದ ಭೀಮಸೇನ ಒಂದೇ, ಯಾತಕ್ಕೆ ಗೊತ್ತಾ, ಅವನ ಅಣ್ಣ ಇರಬಹುದು ಆ ದುರ್ಯೋಧನ ಜೊತೆಗಿದ್ದಾನೆ ಅಂಥೇಳಿ ನಿಷ್ಕರುಣೆಯಿಂದ ಅವನು ಎದುರಿಸಿದ್ದು. 21 ಸಲ ಕರ್ಣನನ್ನು ಅನಾಮತ್ತು ಸೋಲಿಸಿದ್ದು, ನಿರ್ದಯವಾಗಿ ಹೊಡೆದಿದ್ದು. ಒಂದ್ಸರ್ತಿ ಕರ್ಣ ಬಂದಾಗ ನಾಲಿ ಕತ್ತರಿಸ್ತೇನೆ ಅಂತ ಹೋದ್ರಂತೆ. ಸಾಮಾನ್ಯ ಗೊತ್ತಿದ್ದಾಗ ಮಾಡೋದು ಭಾರಿ ಕಷ್ಟ, ಕರುಳು ಚುರುರಂತಿರುತ್ತೆ. ಭೀಮಸೇನ ಗೊತ್ತಿದ್ದು ಏನು ವಿಕಾರವೇ ಇಲ್ಲ, ಎರಡು ನಿರ್ವಿಕಾರ, ಮಾನಸಿಕ ವಿಕಾರವೂ ಇಲ್ಲ, ದೈಹಿಕ ವಿಕಾರವೂ ಇಲ್ಲ, ಮನಸ್ಸಿರಲ್ಲೂ ಯೋಚನೆ ಇಲ್ಲ, ಮನದಿರಲ್ಲೂ ಇಲ್ಲ. ಇಂಥ ಒಂದು ಸಾಮರ್ಥ್ಯ ಇರೋದು ವಾಯುದೇವರಿಗೆ, ಆದ್ದರಿಂದನೇ ಅವರ ಸ್ತೋತ್ರಕ್ಕೆ ಅಷ್ಟು ಮಹತ್ವ ಬಂತು. ವಿಕಾರ ಹೊಂದತಕ್ಕಂಥ ನಾವು ವಿಕಾರರಹಿತರಾದ ಅವರನ್ನು ಸ್ತೋತ್ರ ಮಾಡಿದರೆ ವಿಕಾರವಿಲ್ಲದಂತೆ ಕಾಪಾಡ್ತಾರೆ ಎಂಬುದು ಅದರ ಅಭಿಪ್ರಾಯ. ಅವರೇ ಹೇಳ್ತಾರೆ, ಬಂದಿರದೇ ಕಾಪಾಡಲಿಕ್ಕೆ ಅಂತ ಹೇಳ್ತಾರೆ ಅಂತ ಆಚಾರ್ಯರು. ಭವದವೋಷ್ಣೇನ ತಾತಪ್ಯಮಾನ ಭುವಿ ಪರಂನಾಥಮ ಅಪ್ರೇಕ್ಷಮಾಣ ಭುವನ ಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರ್ಮೇತಿ ನ ಸಾಂತ್ವ ಯಂತಂ ಪ್ರಣತಿ ಪ್ರೀಣಯೇ ಪೂರ್ಣಬೋಧಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ. ಅವರಿಗೆ ಭೀಮ ಅಂತ ಹೆಸರು, ಯಾವುದಕ್ಕೆ ಗೊತ್ತ ಹೆಸರು, ಭೀಹೀಮಾ ಭಯಪಡಬೇಡಿ ಅಂತ ಹೇಳ್ತಾರಂತಲ್ಲಿ, ನೀವು ಭಯಪಡಬೇಡಿ ಅಂತ ಹೇಳೋದೇ ಭೀಮಸೇನ ಶಬ್ದದ ಅರ್ಥ ಅಂತ. ಭೀಮ ಅಂದರೆ ಭಯಂಕರ, ಶತ್ರುಗಳಿಗೆ ಭಯಂಕರ. ಮೃತೋ ಹಿ ಬಾಹ ಸಕಲಾ ಹಿ ಯಸ್ಮಿನ್, ಎಲ್ಲ ವಿದ್ಯೆಗಳ ಸಾಕಾರ ಮೂರ್ತಿ ಅದಕ್ಕೆ ಭೀಮ. ಶತ್ರುಗಳಿಗೆ ಭಯಂಕರ ಭೀಮ, ಭಕ್ತರಿಗೆ ಭಯಪಡಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಭೀಮ. ಭೀಮ ಶಬ್ದಕ್ಕೆ ಅನೇಕ ಅರ್ಥಗಳು. ಅಂಥ ಆ ರೀತಿ ಇದ್ದು ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ, ಎಂಥ ಪದ ಸ್ವಚ್ಛ. ಅನಾದ್ಯನಂತ ಕಾಲ ಜೀವನದಲ್ಲಿ ಒಂದು ಸರ್ತಿನೂ ಮೈಲಿಗೇನೆ ಆಗಿಲ್ಲ ವಾಯುದೇವರು, ಅಷ್ಟು ಶುದ್ಧರವರು. ಜ್ಯೂಸಿಗೆ ಎಷ್ಟು ಸತ್ತು ಮೈಲಿಗೆ ಆಗುತ್ತೋ ಲೆಕ್ಕನೇ ಇಲ್ಲ, ಮಡಿಯಲಿದ್ದೀರಾ ಅಂತ ಕೇಳಬೇಕಷ್ಟೇ, ಇಲ್ಲ ಅಂದ್ಬಿಡ್ತಾರೆ ತಕ್ಷಣ ಅಷ್ಟು, ಇನ್ನೇನು ಇಲ್ಲೇ ಇಲ್ಲ. ಆದರೆ ಯಾವಾಗಲೂ ಬಡಿ ಸ್ವಚ್ಛ ಸ್ವಚ್ಛಂದ ಮೃತ್ಯು ಪುಚ್ಛ ಮಚ್ಛಸ್ಯ ಭೀಮ ಪ್ರೋದ್ಧರ್ತು ಹನುಮದ್ ರೂಪ ಅಚ್ಛ. ಸ್ವಚ್ಛ ಅಂದರೆ ಸ್ವಚ್ಛ, ಕಪಿರೂಪದಲ್ಲಿ ನಮ್ಮ ಮನುಷ್ಯ ಮೈಲಿಗೆ ಆದಾಗ ಕಪಿ ಅಂತೇವೆ ನಾವು, ಅಂಥದ್ದು ಕಪಿರೂಪದಲ್ಲಿ ಮಡಿ ಅಂದ ಮೇಲೆ ಎಷ್ಟು ಮಡಿ ಇರಬೇಕು ಭೀಮಸೇನ ದೇವರು. ಸ್ವಚ್ಛ 3 ಅವತಾರಗಳಲ್ಲೂ ಸ್ವಚ್ಛರು, ಮಾನಸಿಕವಾಗಿ ಸ್ವಚ್ಛರು, ದೈಹಿಕವಾಗಿ ಸ್ವಚ್ಛರು, ಪ್ರತಿಯೊಂದು ಕಾರ್ಯದಲ್ಲೂ ಸ್ವಚ್ಛರು. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಗೋದರ. ಸ್ವಚ್ಛಂದ ಮೃತ್ಯು ಇನ್ನೊಂದು ವಿಶೇಷ, ಸ್ವಚ್ಛಂದ ಮೃತ್ಯು ಇಷ್ಟಪಟ್ಟ ಇಚ್ಛಾಭರಣಿಗಳು. ಭೀಷ್ಮರ ಇಚ್ಛಾಭರಣಿಗಳು ತನಗೆ ಗೊತ್ತು, ಆದರೆ ಭೀಮಸೇನಾದಿ ಪಾಂಡವರು ಹಾಗೆ ಅಂತ ಗೊತ್ತಿಲ್ಲ ಜನಗಳಿಗೆ. ಭೀಮಸೇನ ಇಚ್ಛಾಭರಣಿ ಅಲ್ಲ, ಭೀಮಸೇನ ಜಗತ್ತಿನಲ್ಲಿ ಇಷ್ಟಪಡದೆ ಯಾರೂ ಸಾಯೋದಿಲ್ಲ. ಯಾವ್ದಾದ್ರು ಸಾಯಬೇಕು ಅಂದರೆ ಭೀಮಸೇನ ಸಂಕಲ್ಪ ಅಷ್ಟೇ, ಪ್ರಾಣದೇವರು ಬಿಡಬೇಕು, ಸಾಯ್ ವ್ಯಕ್ತಿ ಸಾಯಬೇಕು. ಅಂಥವರು ದೇಹ ಬಿಡ್ತಾರಂತೆ ಕೊನೆಗೆ, ಭೀಮಸೇನವರು ದೇಹ ಬಿಡ್ತಾರೆ, ಅದಕ್ಕೆ ಭಗವಂತನ ಸಂಕಲ್ಪ ಈ ಪ್ರಾಕೃತ ದೇಹ ಬಿಡಬೇಕು ಅಂತ ಹೇಳ್ಬಿಟ್ರಂತೆ. ಧರ್ಮರಾಜ ಬಿಡದೇ ಇದ್ದದಕ್ಕೆ ಏನೇನು ಆಯಿತು ಕೊನೆಗೆ, ಆತನಿಗೆ ಬಿಡಬೇಕು ಬಿಡ್ತಾರೆ. ಮಧ್ವರೂಪನ 36,000 ವರ್ಷ ಬದಿರೆಯಲ್ಲಿ ಇದ್ದು ಅನಂತರ ಮೂಲರೂಪದ ಐಕ್ಯವನ್ನು ಹೊಂತಾರೆ ಅಂತ ವಾದಿರಾಜ ಸ್ವಾಮಿಗಳು ಸರಸಭಾರತ ವ್ಯವಸ್ಥೆಯಲ್ಲಿ ಬರೀತಾರೆ. ಹನುಮದ್ ರೂಪದಿಂದ ಹಾಗೆ ಇದ್ದಾರೆ, ಆದರೆ ಮುಂದೆ ಒಂದು ದಿವಸ ಬಿಟ್ಟೇ ಬಿಡ್ತಾರೆ. ಬ್ರಹ್ಮದೇವರು ತಮ್ಮ ದೇಹವನ್ನು ಒಂದು ಸರ್ತಿ ಬಿಡ್ತಾರೆ, ಒಂದೇ ಸರ್ತಿ ಬಿಡ್ತಾರೆ. ಸ್ವಚ್ಛಂದ ಮೃತ್ಯು, ಹಾಗಿದ್ದರೆ ದೇಹ ವಿಯೋಗಕ್ಕೆ ದುಃಖ ಆಗುತ್ತಲ್ಲ ಆಗಬಹುದು ಅಂದರೆ ವಾಯುದೇವರಿಗೆ ದುಃಖ ಇಲ್ಲ, ಸ್ವಚ್ಛಂದವಾಗಿ ದೇಹವನ್ನು ಬಿಡ್ತಾರೆ. ಭೀಮಸೇನ ದೇಹ ಬಿಟ್ಟಾಗ ದುಃಖದ ಹೆಸರೇ ಇಲ್ಲ, ವಾಯುದೇವರು ಸ್ಮರಣೆ ಮಾಡಿದರೆ ದುಃಖದ ಹೆಸರಿಲ್ಲ, ಇನ್ನು ಅವರಿಗೆ ದುಃಖ ಬರಬೇಕಾ? ಸ್ವಚ್ಛಂದ ಮೃತ್ಯುಗಳು. ಒಂದು ಮಾತನ್ನು ಆಚಾರ್ಯರೇ ಛಾಂದೋಗ್ಯ ಭಾಷೆಯಲ್ಲಿ ಬರೀತಾರೆ, ಯಾರು ವಾಯುದೇವರ ಜೀವೋತ್ತಮತ್ವವನ್ನು ತಿಳಿತಾರೆ ಅವರು ಸ್ವಚ್ಛಂದ ಮೃತ್ಯುಗಳಾಗ್ತಾರೆ ಅಂತ ಹೇಳ್ಬಿಡ್ತಾರೆ. ವಾಯುದೇವರ ಕೂರರೂಪವನ್ನು ವಿಶೇಷ ಯಾರು ಉಪಾಸನೆ ಮಾಡ್ತಾರಲ್ಲ ಅವರು ಇಚ್ಛೆಯಿಂದ ಮೃತಮತೆ ಅಂತಾರೆ, ಅವರಿಗೆ ಅನಿಷ್ಟ ಮರಣ ಬರೋದಿಲ್ಲ ಅಂತ. ವಾಯು ಜೀವೋತ್ತಮತ್ವದ ಫಲ ನೋಡಬೇಕು ನಾವು. ವಾಯುದೇವತ್ತು ಉಪಾಸನೆ ಮಾಡಿದರೆ ಸ್ವಚ್ಛಂದ ಮೃತ್ಯು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ದೇವರು ಕೊಡ್ತಾನಂತೆ ಅಂಥವರು. ಸ್ವಚ್ಛ ಸ್ವಚ್ಛಂದ ಮೃತ್ಯು, ಈ ಮಾತನ್ನು ಗಮನಿಸ್ಬೇಕು ನಾವು. ಸ್ತೋತ್ರದ ಭರದೊಳಗೆ ಸುಳ್ಳು ಹೇಳೋದಿಲ್ಲ, ಗಮನಿಸ್ಬೇಕು. ತುಂಬಾ ಜನರು ಸುಳ್ಳು ಹೊಡೆದು ಬಿಡ್ತಾರೆ. ಎಷ್ಟೋ ಜನ ಮಾಯಾವಾದಿಗಳು ಸ್ತೋತ್ರ ಮಾಡಬೇಕಾದ್ರೆ ವಿಷ್ಣು ಸ್ತೋತ್ರ ಮಾಡಿಬಿಡ್ತಾರೆ, ಭಾರಿ ಜ್ವರ ಮಾಡಿಬಿಡ್ತಾರೆ, ಕೇಳಿ ಖುಷಿಯಾಗಿಬಿಡುತ್ತೆ, ಪರವಾಗಿಲ್ಲ ವಿಷ್ಣು ಭಕ್ತರಾಗಿದ್ದಾರೆ ಅಂತೇಳಿ. ಅದೇನೇ ಶಿವನ ಸ್ತೋತ್ರ ಮಾಡೋಕೆ ಎಲ್ಲ ಊಟ ಪಾಠ ಮಾಡಿ ಹಾಕ್ಬಿಡ್ತಾರೆ, ಎಲ್ಲ ಅವರಿಗೆ ಹಾಕಿ ವಿಶೇಷಣೆ ಹಾಕಿಬಿಡ್ತಾರೆ ಶಿವನಿಗೆ. ಯಾರು ಸ್ತೋತ್ರ ಮಾಡಿ ಅವರೇ ಜೈ. ಶಕ್ತಿ ಸ್ತೋತ್ರ ಮಾಡ್ತಾರೆ ಕೊನೆಗೆ. ಎಲ್ಲಿಗೆ ಹೋಗ್ತಾರೋ ಗೊತ್ತೋ ಅವರು? ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳ ದಿನ ಕಾಲ ಕೆಳಗೆ ಬಿದ್ದಿದ್ದಾರೆ, ಮುಗಿತಲ್ಲ ಕಥೆ. ವಿಷ್ಣು ಸ್ತೋತ್ರ ಮಾಡಿದ್ರೆ ರೀತಿ ಸ್ತೋತ್ರ ಮಾಡಿಬಿಡ್ತಾರೆ, ಎಮೋಷನಲ್ ಆಗಿಬಿಡ್ತಾರೆ. ಆದರೆ ವಾಯುಸ್ಥಿತಿ ಬರೀತಾ ಇದೆ, ಎಮೋಷನಲ್ ಆಗೋದಿಲ್ಲ. ಸ್ವಚ್ಛ ಸ್ವಚ್ಛಂದ ಮೃತ್ಯು, ಸತ್ಯವನ್ನು ಒಪ್ಪಿಕೊಂಡು ಹೇಳಬೇಕು. ವಾಯುದೇವರು ಹಿರಿಮೇನೂ ಆಗಿರಬೇಕು, ಸತ್ಯವನ್ನು ಒಪ್ಪಿಕೊಳ್ಬೇಕು. ಭೀಷ್ಮರು ಸ್ವಚ್ಛಂದ ಮೃತ್ಯುಗಳೇ ಆಗಿದ್ರೆ ಏನು ವಿಶೇಷ ಅಂದರೆ ಅವರಿಗೆ ವರಬಲದಿಂದ ಬಂದಿತ್ತದು, ಸ್ವಂತ ಶಕ್ತಿಯಲ್ಲ, ವರಬಲದಿಂದ ಬಂದಿತ್ತು. ಇವರು ಸ್ವಂತ ಶಕ್ತಿ. ಸ್ವಚ್ಛಂದ ಮೃತ್ಯುತ್ವ ವಾಯುದೇವರ ಸಹಜವಾದ ಗುಣ, ಆದ್ರಿಂದಾಗಿನೇ ಸ್ವಚ್ಛ ಸ್ವಚ್ಛಂದ ಮೃತ್ಯು. ಸುಖ ಯಶಿ ಇನ್ನೊಂದು ಅರ್ಥ, ಅದಕ್ಕೆ ಸ್ವಚ್ಛಂದದಿಂದ ಮೃತ್ಯುವನ್ನು ಕೊಡಬಲ್ಲರು ಅಂತ ಅರ್ಥ. ತಾವು ಸ್ವಚ್ಛಂದೇನ ಮೃತ್ಯು ಯಸ್ಮಾತ್ ಸಹ, ಅವರಿಂದ ಎಲ್ಲರಿಗೂ ನಮಗೆ ಮೃತ್ಯು ಬರುತ್ತೆ, ಅವರಿಷ್ಟಪಟ್ಟರೆ ಮಾತ್ರನೇ. ಆವವನು ದೇಹದೊಳಗಿರಲು ಹರಿತಾನಿರುವ, ಆವವನು ತೊಲಗೆ ಹರಿತಾ ತೊಲಗುವ. ಸ್ವಚ್ಛಂದದಿಂದ ತಾವು ಮೃತ್ಯುವನ್ನು ಹೊಂದಬಲ್ಲವರು, ಸ್ವಚ್ಛದಿಂದ ಮೃತ್ಯುವನ್ನು ಕೊಡಬಲ್ಲವರು. ಅದು ಹೇಗೆ ಹೇಳ್ತೀರಿ ಅಂದರೆ, ಕರ್ಣ ಸಿಕ್ಕಿದ್ದಾನೆ, ಕೊಲ್ಲಬೇಕಿತ್ತು, ಕೊಲ್ಲೋದಿಲ್ಲ, ಉಡಿಬೇಕು ಅವನೀಗ, ಉಡಿಸ್ತಾರೆ ಅವನು. ಆ ಮಾತನ್ನ ಮಹಾಭಾರತದಲ್ಲಿ ಬರ್ತದೆ. ಇನ್ನೇನು ಕರ್ಣ ಹೋದ ಅಂತ ಧೃತರಾಷ್ಟ್ರ ತಿಳ್ಕೊಂಡ್ಬಿಡ್ತಾನೆ, ಭೀಮಸೇನ ಹಿಡಿದು ಹಾಕಿಬಿಟ್ಟಿದ್ದಾರೆ, ಇನ್ನು ಕರ್ಣನ ಗತಿ ಮುಗೀತು ಅಂಥೇಳಿ. ಆಗ ಏನು ಮಾಡಲೇ ಇಲ್ಲ ಭೀಮಸೇನ, ಧೃತರಾಷ್ಟ್ರ ಕೇಳ್ತಾನೆ ಸಂಜಯ, ಶಕ್ತೋಪಿ ನಾವಧೀತ್ ಕರ್ಣಂ ಭೀಮಸೇನೋ ಮಹಾಬಲಃ ಅಂತ ಹೇಳ್ತಾನೆ ಸಂಜಯ. ಸರ್ವ ಸಮರ್ಥನಾದರೂ ಕೂಡ ಭೀಮಸೇನ ಕರ್ಣನ ಕೊಲ್ಲಿಲ್ಲ, ಯಾತಕ್ಕೆ ಅಂತ ಕೇಳ್ತಾರೆ. ಆ ಹೇಳ್ತಾರೆ, ಮುಂದೆ ಅರ್ಜುನನಿಂದ ಹತನಾಗಬೇಕು ಕರ್ಣ ಅಂತ ಬಿಟ್ಟಿದ್ದೆ ಹೊರತು ಕೈಲಾಗದೆ ಬಿಟ್ಟಿದ್ದಲ್ಲ. ಎಂಥ ಬ್ಯಾಲೆನ್ಸ್ ಆಫ್ ಮೈಂಡ್ ಭೀಮಸೇನ ದೇವರು. ಸ್ವಚ್ಛಂದ ಮೃತ್ಯು, ರಾವಣ ಸಿಕ್ಕಿದ್ದಾನೆ, ಉಳಿದೋರ್ಯಾರು ಹೊಡೆದಾಕಿ ಬಿಡ್ತಿದ್ರು. ನಿಧಾರ್ಯಯೇ ವರಾವಣ ಸ ರಾಘವಾಯನ ಅನ್ಯಥಾ, ಇವ ನಾನು ಕೊಲ್ಲೋದಿಲ್ಲ ರಾಮದೇವರಿಗೆ ಮೀಸಲು. ಇಂಥ ಬ್ಯಾಲೆನ್ಸ್ ಯಾರಿಗಿರುತ್ತೆ ಯೋಚನೆ ಮಾಡಿ. ಅಂತ ಹೊತ್ತಿನಲ್ಲಿ ಎಂಥ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇರೋದು ಏನು ಇದೆ, ವೇಚನೆ ಇಲ್ಲ. ಇನ್ನು ಸ್ವಚ್ಛಂದ ಮೃತ್ಯು, ಅದಕ್ಕೆ ಇನ್ನೊಂದು ಅರ್ಥ. ಪರಹ ಸ್ವಹ ಹರಿಹಿ ಉದ್ದಾಮ, ಸ್ವಹ ಅಂದ್ರೆ ನಾರಾಯಣ ಅಂತ ಅರ್ಥ. ದೇವರ ಸ್ವಚ್ಛಂದ, ದೇವರ ಸಂಕಲ್ಪಕ್ಕೆ ತಕ್ಕಂತೆ, ದೇವರ ಇಷ್ಟಕ್ಕೆ ತಕ್ಕಂತೆ ದೇಹ ಮೃತ್ಯುವನ್ನು ಕೊಡುವವರು, ಮೃತ್ಯುವನ್ನು ತಾವು ಹೊಂದುವವರು. ಮುಂದೆ ಯಾವಾಗ ಬಿಡಬೇಕೋ ಆ ಬಿಡಬೇಕು. ಪಾಂಡವರು ಕೇಳಿರ್ತಾರೆ, ಎಷ್ಟು ದಿವಸ ಇರಬೇಕು ಭೂಲೋಕದಲ್ಲಿ ಎಂದು ಕೇಳಿದ ತಕ್ಷಣ, ನಾನು ಪರಂಧಾಮಕ್ಕೆ ಹೋಗುವವರಿಗೆ ಇರಬೇಕು ಅಂತ ಹೇಳಿರ್ತಾರೆ. ಪಾಂಡವರೆಲ್ಲ ಹೊರಟು ಬಿಡ್ತಾರೆ, ಉಡದವರು ಬಿಟ್ಟು ಬಿಡ್ತಾರೆ. ಧರ್ಮರಾಜ ಮಾತ್ರ ಏನು ಮಾಡ್ತಾನೆ, ಸ್ವಚ್ಛಂದ ಮೃತ್ಯು ಆಗಲಿಲ್ಲ ಧರ್ಮರಾಜ. ಕೃಷ್ಣನಿಗೆ ಮಾತು ಕೊಟ್ಟಿದ್ದರೂ ಕೂಡ ಇನ್ನೂ ದೇಹ ಇಟ್ಕೋಬೇಕು ಅಂತ ಇಷ್ಟಪಡ್ತಾನೆ ಧರ್ಮರಾಜ. ಅದು ತಪ್ಪಾಯ್ತು, ಇವ್ರು ಹಾಗಲ್ಲ. ಸ್ವಚ್ಛಂದ ಮೃತ್ಯು ಆ ಒಂದು ಪದಕ್ಕೆ ಭಾರಿ ಅರ್ಥಗಳುಂಟು. ವಿಶಿಷ್ಟವಾದ ಸಾಮರ್ಥ್ಯ ಹೊಂದಿರತಕ್ಕಂಥ ಮಹಾನುಭಾವರವರು. ಮತ್ತೆ ಇನ್ನೊಂದು ಸ್ವಚ್ಛಂದ ಮೃತ್ಯು, ಮಗ ಘಟೋತ್ಕಜ ಸಾಯ್ತಿದ್ದಾನೆ ಗೊತ್ತಾ, ಘಟೋತ್ಕಜ ಏಟು ಶಕ್ತಿ ಆಗಿದ್ದು ಏಟು ಬಿದ್ದಿದೆ, ಘಟೋತ್ಕಜ ಬಿಡ್ತಾ ಇದ್ದಾನೆ ಮೇಲಿಂದ. ಆ ಹೊತ್ತಿನಲ್ಲಿ ಎಂಥ ಭೀಮಸೇನ ಅಂದರೆ, ಉಳಿದವರೆಲ್ಲ ಹೇಳ್ತಾರೆ ಕಾಲು ಬಿದ್ದೇ ಬಿಟ್ಟಾರೆ ಘಟೋತ್ಕಜ. ಆಗ ಎಲ್ಲ ಅರ್ಜುನ ಭಾರಿ ಗೋಳಾಡ್ತಾರೆ, ಧರ್ಮರಾಜನಂತೂ ಉಚ್ಚಾಬಟ್ಟೆ ಗೋಳಾಡ್ತಾರೆ. ವೇದವ್ಯಾಸರು ಸಮಾಧಾನ ಮಾಡಬೇಕಾಗುತ್ತೆ, 16 ರಾಜಕುಮಾರ ಕಥೆ ಹೇಳಿಬಿಟ್ಟು. ತಂದೆ ಅಳಬೇಕಾದ ನಿಜವಾಗಲೂ ಭೀಮಸೇನ, ಭೀಮಸೇನ ಆಗಲೂ ಆನಂದ ತೀರ್ಥ, ಏನು ಎಫೆಕ್ಟೇ ಇಲ್ಲ ಅವ್ರ ಮೇಲೆ. ಯಾಕೆ ಗೊತ್ತಾ, ಯುದ್ಧದಲ್ಲಿ ಸತ್ರ ಅದಕ್ಕಿಂತ ಒಳ್ಳೆ ಸಾವಿದ ಯಾವ ಬರಬೇಕು ಅಂತ ಕೇಳ್ತಾರೆ. ಸಾವಂತೂ ಬರಲೇಬೇಕು, ಎಷ್ಟು ಒಳ್ಳೆ ಸಾವಿದು ಬಂದು. ಅರ್ಜುನ ದುಃಖಪಟ್ಟ, ಧರ್ಮರಾಜ ದುಃಖಪಟ್ಟ, ನಿಜವಾಗ ದುಃಖ ಪಡಬೇಕಾಗಿದ್ದ ಏಕಮಾತ್ರ ವ್ಯಕ್ತಿ ಭೀಮಸೇನ ದುಃಖ ಪಡಲೇ ಇಲ್ಲ ಅಂತ ತಿಳ್ಕೊಂಡ್ರೆ, ದೇವರ ಛಂದದಿಂದ ಮೃತ್ಯು ಬಂದಿದೆ ಅಂತ ತಿಳ್ಕೊಂಡು ನಿಶ್ಚಿಂತೆಯಾಗಿದ್ದಾರೆ. ಈ ಎಲ್ಲ ಯೋಚನೆ ಮಾಡಿದರೆ ಭೀಮಸೇನ ದೇವರ ಹಿರಿಮೆ, ಅವತಾರತ್ರಯಗಳಲ್ಲೂ ಕೂಡ ವಾಯುದೇವರ ಹಿರಿಮೆ ಎಷ್ಟೊಂದು ಗೊತ್ತಾದರೆ ನಮ್ಮ ದುಃಖದ ಹೆಸರೇ ಬರೋದಿಲ್ಲ. ಸ್ವಚ್ಛಂದ ಮೃತ್ಯು, ಸ್ವಚ್ಛ ಸ್ವಚ್ಛಂದ ಮೃತ್ಯು ಅಂತ ವರ್ಣನೆ ಮಾಡ್ತಾ, ನೀವು ಎಂಥವರು, ಸಾಮಾನ್ಯರಲ್ಲ, ಸಾಕ್ಷಾತ್ ವೇದವ್ಯಾಸ ದೇವರಿಗೆ ಅತ್ಯಂತ ಕರುಣಾಪಾತ್ರರು. 3 ಅವತಾರದಲ್ಲೂ ಆಗಿದ್ದೀರಿ. ಒಂದು ಕಡೆ ನೋಡಿದರೆ ಸರ್ವಶಕ್ತರಾಗಿದ್ದೀರಿ, ಸರ್ವಗುಣಗಳಿಂದ ತುಂಬಿದ ರೂಪದವರಾಗಿದ್ದೀರಿ. ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಶಿ ಸುಜನಂ ದೇವಕಿಂ ಚಿತ್ರ ಮಾತ್ರ. ನೀವು ಸುಜನರನ್ನು ಸುಖವಾಗಿಡ್ತೀರಿ, ಸಜ್ಜನರಿಗೆ ಆನಂದವನ್ನು ಕೊಡ್ತೀರಿ, ಸರಿಯಾಗಿರ ನೋಡ್ಕೋತೀರ ಅವರನ್ನು. ಇಷ್ಟೆಲ್ಲ ಅವ್ರ ಬಗ್ಗೆ ಹೇಳಿಬಿಟ್ಟು ಕೊನೆ ಹೇಳ್ತಾರೆ, ಇದು ಭಾರಿ ಆಶ್ಚರ್ಯವೇ ಅಂತ ಕೇಳಿದರೆ, ಸುಖಯಶಿ ಸುಜನಂ ದೇವಕಿಂ ಚಿತ್ರ ಮಾತ್ರ. ಲೇರು ಆಶ್ಚರ್ಯನೇ ಇಲ್ಲ ಇದರೊಳಗೆ, ಇಷ್ಟು ನೋಡೋದಕ್ಕೆ ಆಶ್ಚರ್ಯನೇ. ಸರ್ವಜ್ಞ ಸರ್ವಶಕ್ತಿ ಒಂದೊಂದು ಕೂಡ ಭಾರಿ ಗ್ರೇಟ್ ಅವೆಲ್ಲ ಕೂಡ. ಆದರೆ ನಿಮ್ಮಲ್ಲಿ ಏನು ಗ್ರೇಟ್ ಅಲ್ಲ ಇವೆಲ್ಲ ಕೂಡ, ಯಾತಕ್ಕೆ ಗೊತ್ತಾ? ತ್ರಾತಾ ಯಶ್ಯ ತ್ರಿಧಾಮ, ನಿಮ್ಮನ್ನು ಕಾಪಾಡೋರು ಯಾರು ಗೊತ್ತಾ? ಸಾಕ್ಷಾತ್ ನಾರಾಯಣ. ಅಂದ್ಮೇಲೆ ಹೇಗಿರ್ಬೇಕು ಲೆಕ್ಕ ಹಾಕಿ? ಏನ್ ಕೋಟಿ ಲಕ್ಷಾಂತರ ರೂಪಾಯಿ ಬಿಸಾಕ್ತಿದ್ದಾನೆ ಹೀಗೇನೆ ಕೇಳಿದ್ರೆ ಚಕ್ರವರ್ತಿಯ ಮಗ ಸರಿಯಾಗಿ ಏನು ಆಶ್ಚರ್ಯನೇ ಇಲ್ಲ. ಯಾರೋ ಬಿಸಾಕಿದ್ರೆ ಆಶ್ಚರ್ಯ, ಚಕ್ರವರ್ತಿಯ ಮಗ ಅಂದ್ರೆ ಯೋಚನೆ ಇಲ್ಲ. ಯಾರು ನಿಮ್ಮನ್ನು ಕಾಪಾಡೋದು? ಯಾರು? ತ್ರಿಧಾಮ, ಸಾಕ್ಷಾತ್ ನಾರಾಯಣ ತ್ರಿಧಾಮ, ಆತ ನಿಮ್ಮನ್ನು ಕಾಪಾಡ್ತಾನೆ. ಜಗದೂತ ವಶಗಂ, ಇಡೀ ಜಗತ್ತು ನಿಮ್ಮ ಕೈಲಿದೆ. ಜಯ ಜಯ ಜಗತ್ರಾಣ. ತಂದೆ ನೋಡಿದರೆ ಸಾಕ್ಷಾತ್ ನಾರಾಯಣ ನಿಮ್ಮನ್ನು ಕಾಪಾಡ್ತಿದ್ದಾನೆ. ಜಗತ್ತು ನಿಮ್ಮ ಕೈಯಲ್ಲಿದೆ. ಕಿಂಕರ ಶಂಕರಾಧ್ಯ, ರುದ್ರಾಧ್ಯದಲ್ಲಿ ನಿಮಗೆ ಕಿಂಕರರು, ಮೂರು ಗುಣ ನಿಮ್ಮಲ್ಲಿದೆ, ಇನ್ನೇನು ಆಶ್ಚರ್ಯ ಪಡಬೇಕು ಅಂತ ಕೇಳುತ್ತಾರೆ. ನಾರಾಯಣ ಕಾಪಾಡ್ತಾನೆ, ಜಗತ್ತು ನಿಮ್ಮ ಕೈಯಲ್ಲಿದೆ, ರುದ್ರಾದಿಗಳು ನಿಮಗೆ ದಾಸಾನುದಾಸರಾಗಿದ್ದಾರೆ. ಅಂದಮೇಲೆ ದೇವ ಕಿಂ ಚಿತ್ರ ಮಾತ್ರ, ನಿಮಗೇನು ಆಶ್ಚರ್ಯವೇ ಅಲ್ಲ ಅಂತ ವಾಯುದೇವರನ್ನು ಸ್ತೋತ್ರ ಮಾಡೋದು ಬರೀ ಅಪೂರ್ವವಾದ ಮಾತು. ಮದ್ದು ಭಾರಿ ಗ್ರೇಟ್ ಅಂತ ಹೇಳಿಬಿಟ್ಟು, ಭಾರಿ ಗ್ರೇಟ್ ಆಗಿರೋದು ಏನು ಗ್ರೇ ಆಶ್ಚರ್ಯ ಅಲ್ಲ, ಯಾಕೆಂದ್ರೆ ಅವರೇ ನ್ಯಾಚುರಲ್. ಹಾಲು ಬೆಳಗಿಡದೆ ಟಾರ್ ಬೆಳಗಿಡ್ತದ? ಹಾಲು ಬೆಳಗಿದ್ರೆ ಆಶ್ಚರ್ಯ ಪಡೋ ಕಾರಣನೇ ಇಲ್ಲ, ಹಾಲಿರೋದೇ ಹಾಗೆ. ಟಾರ್ ಬೆಳಗಿದ್ರೆ ಯೋಚನೆ ಮಾಡ್ಬೇಕು, ಏನು ತಲೆ ಕೆಡಿಸ್ಬೇಕು, ಏನಾಯ್ತು ಅಂತ ಹೇಳಿಬಿಟ್ಟು. ಇವತ್ತು ಭೀಮಸೇಂದ್ರ ಇರೋದೇ ಹಾಗೆ. ಆದ್ರಿಂದ ಜಾತ ಯಶ್ಯ ತ್ರಿಧಾಮ ಜಗದೂತ ವಶಗಂ ಕಿಂಕರಾಹ ಶಂಕರಾಧ್ಯಾಹ, ಆ ಮೂರು ಮಾತು ನೆನ್ಪಿಟ್ಟುಕೊಂಡ್ರೆ ಶಂಕರಾದಿಗಳು ಕಿಂಕರರು ಅನ್ನೋ ಮಾತು ಬಹಳ ಸಾರ್ಥಕವಾದದ್ದು. ಆ ಮಾತಿಟ್ಟುಕೊಂಡೇ ಶಂಕರಾದಿಗಳು ಕಿಂಕರರು ಅನ್ನೋದಕ್ಕೆ ಮಧ್ವಯುದ್ಧದಲ್ಲಿ ಕಥೆ ಹೇಳುತ್ತಾರೆ. ಋಷಿಕೇಶದಲ್ಲಿ ಆಚಾರ್ಯರು ಕೂತಿರ್ತಾರೆ. ಒಬ್ಬ ಬ್ರಾಹ್ಮಣ ಬಂದ, ಇದ್ದಕ್ಕಿದ್ದ ಬಂದ, ನಮಸ್ಕಾರ ಮಾಡಿದ. ಹಣೆ ಮೇಲೆ ಸ್ಮಾರಕ ಚಿಹ್ನೆ ಎಲ್ಲ ಇತ್ತು. ನಮಸ್ಕಾರ ಮಾಡಿ ಭಿಕ್ಷೆ ಬರಬೇಕು ಅಂತ ಕೇಳಿದರು. ಆಚಾರ್ಯರು ತಥಾಸ್ತು ಅಂದರು. ತಷ್ಟ ಬ್ರಾಹ್ಮಣ ಮಾಯಾಬಿಡ್ಸ ಸೃಷ್ಟಂ ದುಷ್ಟೋಪ್ಯದೃಷ್ಟ, ಎಲ್ಲರೇ ಕಂಡರೂ ಮಾಯಾಗಿಬಿಟ್ರು. ಅರ್ಥ ಏನಿದು ಆಶ್ಚರ್ಯ ಕೇಳಿದರೆ ಆಗ ಹೇಳ್ತಾರೆ, ಒಬ್ಬ ಹತ್ತಿರದ ಸಿಂಹ ದೇವಸ್ಥಾನ, ಅಲ್ಲಿ ಅರ್ಚಕ ಆತನಿ ಸ್ವಪ್ನ, ನಮ್ಮ ಗುರುಗಳು ಬಂದಿದ್ದಾರೆ ಭಿಕ್ಷೆ ಮಾಡಿಸು ಅಂತ ಹೇಳಿಬಿಟ್ಟು ರುದ್ರದೇವರು ಬಯಸಿ ಬಯಸಿ ಭಿಕ್ಷೆ ಮಾಡಿಸಿ ಕಳಿಸ್ತಾರೆ ಆಚಾರ್ಯರಿಗೆ. ಅಲ್ಲಿ ಭಿಕ್ಷೆ ಮಾಡಿ ಮುಂದೆ ಹೋಗ್ತಾರೆ ಋಷಿಕೇಶ. ಋಷಿಕೇಶ ಜ್ಞಾಪಕ ಮಾಡ್ಕೋಬೇಕು ನಾವು ಅಲ್ಲಿ ಹೋದಾಗ. ಆಚಾರ್ಯರು ತೋರಿಸಿದ ಮಹಿಮೆ ಅಲ್ಲಿ ನಡೆದಿತ್ತು. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಕಿಂಕರಾಹ ಶಂಕರಾಧ್ಯಾಹ, ಸಾಮಾನ್ಯ ಮೂಲ ರೂಪದಲ್ಲಿ ಕಿಂಕರಾಗಿದ್ರೆ ಅವತಾರದಲ್ಲಿ ಆಗಬೇಕು ಅಂತೇನೂ ಇಲ್ಲ. ಸರ್ವಿಸ್ನಲ್ಲಿದ್ದ ಸಲ್ಯೂಟ್ ಹೊಡಿತಾರೆ, ರಿಟೈರ್ ಆದಮೇಲೆ ಕ್ಯಾರಿ ಅಂತ ಕೇಳೋದಿಲ್ಲ, ಆಗಾಗ್ಬಿಟ್ಟಿರ್ತಾನೆ. ಸರ್ವಿಸ್ ಆಗಿದ್ದವರು ರಿಟೈರ್ ಆದಮೇಲೆ ಬರೋದಿಲ್ಲ. ಮೂಲ ರೂಪದಲ್ಲೂ ಕಿಂಕರ ಶಂಕರಾಧ್ಯಾಹ, ಹನುಮದ್ ರೂಪದಲ್ಲೂ ಕಿಂಕರ ಶಂಕರಾಧ್ಯಾಹ, ಭೀಮ ರೂಪದಲ್ಲೂ ಕಿಂಕರ ಶಂಕರಾಧ್ಯಾಹ, ಬದ್ಧ ರೂಪದಲ್ಲೂ ಕಿಂಕರ ಶಂಕರಾಧ್ಯಾಹ. ಆಚಾರ್ಯರು ಪಾಠ ಹೇಳಬೇಕಾದ್ರೆ ಶ್ರೇಷ್ಠದೇವರು ಪಾಠ ಕೇಳ್ತಾ ಇದ್ದಾರೆ, ಕಿಂಕರರಾಗಿ ಕೇಳಿಸ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಆಚಾರ್ಯರು ಸೋರಣಿ ಮುಖರಿ ತೀರ ಪದ್ಮಸ್ವರ ಸೋರಣಿಮುಖರಿ ನದಿ ತೀರದಲ್ಲಿ ಚಾತುರ್ಮಾಸ್ಯ ಕೂತಿದ್ದಾಗ ಶುಕಾಚಾರ್ಯ ನಿತ್ಯ ಪಾಠ ಕೇಳಕ್ಕೆ ಬರ್ತಿದ್ರಂತೆ. ವಿಜೇಂದ್ರ ಸ್ವಾಮಿಗಳು ತಮ್ಮ ಮಧ್ವಾದ್ವ ಕಂಠಕೋದ್ಧಾರದಲ್ಲಿ ಉಲ್ಲೇಖ ಮಾಡ್ತಾರೆ ವಾಕ್ಯಗಳನ್ನು. ಆಚಾರ್ಯರು ಚಾತುರ್ಮಾಸ್ಯ ಕೂತರು, ಶುಕ ಶ್ರೋಷ್ಯತಿ ಸಚ್ಛಾಸ್ತ್ರಂ ಪದ್ಮತೀರ್ಥಾದಿಹಾಕತಃ, ಪದ್ಮ ಸರೋವರದಿಂದ ಪ್ರತಿನಿತ್ಯ ಬಂದು ಶುಕಾಚಾರ್ಯ ಪಾಠ ಕೇಳ್ತಾ ಇದ್ದಾರೆ. ಇಲ್ಲಿ ಶ್ರೇಷ್ಠದೇವರು ಪಾಠ ಕೇಳ್ತಾ ಇದ್ದಾರೆ. ಕಿಂಕರ ಶಂಕರಾಧ್ಯಾಹ ಮೂರು ಅವತಾರದಲ್ಲೂ ಕೂಡ ಹಾಗಿದ್ದು ಸ್ಪಷ್ಟ ಕಾಣ್ತಾ ಇರೋದ್ರಿಂದ ಇವೆಲ್ಲ ಭಾವುಕತೆಯ ಮಾತುಗಳಲ್ಲ, ವಸ್ತುಸ್ಥಿತಿಯ ಮಾತುಗಳು ಹೇಳ್ತಾರೆ. ಸ್ತೋತ್ರ ಸಾಮಾನ್ಯವಾಗಿ ಭಾವೋದ್ವೇಗಕ್ಕೆ ಕಾರಣ ಆಗೋ ಪದ್ಧತಿ, ಮಾಡೋರಿಗೆಲ್ಲ ಮಾಡಿಕೊಂಡವರಿಗೆ ಭಾವೋದ್ವೇಗ ಆಗಿಬಿಡ್ತದೆ ಎಷ್ಟೋ ಸಲ. ಅಂಥದ್ದು ಮಾಡೋರಂತೂ ಉಚ್ಚಾಪಟ್ಟೆ ಇದಾಗಿಬಿಟ್ಟಿರ್ತಾರೆ. ಆದರೆ ಎಷ್ಟು ಬ್ಯಾಲೆನ್ಸ್ ಮಾಡ್ತಾರೆ, ಇದು ತಿಳ್ಕೊಳ್ಬೇಡ ಆಚಾರ್ಯ ಸಿದ್ಧಿ. ಇದು ಸ್ತೋತ್ರ ಸಾಹಿತ್ಯದಲ್ಲಿ ಶಾಸ್ತ್ರದ ಗುಣವನ್ನು ತರೋದು ಅಂದರೆ ಭಾರಿ ಕಷ್ಟ. ಅದನ್ನು ತಂದಿದ್ದು ತಿಳ್ಕೊಳ್ಳುವ ಪಂಡಿತಾಚಾರ್ಯರು. ಅವರ ಮಗ ಕಾವ್ಯದಲ್ಲಿ ಶಾಸ್ತ್ರವನ್ನು ಅಳವಡಿಸಿದ ನಾರಾಯಣ ಪಂಡಿತಾಚಾರ್ಯ. ಕಾವ್ಯದಲ್ಲಿ ಶಾಸ್ತ್ರ ಅವರು ತಂದರು, ಸ್ತೋತ್ರದಲ್ಲಿ ಶಾಸ್ತ್ರ ಇವರು ತಂದರು. ಆಚಾರ್ಯರು ತರೋದು ಆಶ್ಚರ್ಯ, ದ್ವಾದಶ ಸ್ತೋತ್ರ ದೊಡ್ಡ ಶಾಸ್ತ್ರ ಅದು. ಆಚಾರ್ಯ ಸಾಕ್ಷಾತ್ ವಾಯುದೇವರು ಆಶ್ಚರ್ಯ ಇಲ್ಲ, ವಾಯುದೇವರ ಶಿಷ್ಯರಾಗಿದ್ದಕ್ಕೆ ಇವರು ಪಡೆದ ಸಿದ್ಧಿ ಇದು. ಕಿಂಕರ ಶಂಕರಾಧ್ಯಾಹ ಉದ್ಯನ್ ಮಂದಸ್ಮಿತ ಶ್ರೀ ಮೃದುಮಧು ಮಧುರಾ ಲಾಪ ಪೀಯೂಷ ಧಾರ ಪೂರಾ ಶೇಕೋಪ ಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಸಂದ್ರಕ್ಷೇ ಸುಂದರಂ ಸಂದುಹದಿಹ ಮಹದಾನಂದ ಮಾನಂದ ತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ ದುರಿತ ನುದುದಿತಂ ನಿತ್ಯದಾಹಂ ಕದಾನು. ಇಷ್ಟೊತ್ತು ವರ್ಣನೆ ಮಾಡ್ತಾ ಈಗ ಹೇಳ್ತಾರೆ ಆಚಾರ್ಯರ ಪಾದಧೂಳಿಂದ ಶುರು ಮಾಡಿದ ವರ್ಣನೆನ ಈಗ ಮುಖಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ದೊಡ್ಡವರನ್ನ ಪಾದದಿಂದ ಮುಖದವರು ವರ್ಣನೆ ಮಾಡಬೇಕಂತ. ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್. ಈಗ ಮುಖದ ಹತ್ರ ಬಂದರು ಹೇಳ್ತಾರೆ ಎಂಥ ಮುಖ ನಿಮ್ಮದು, ಸುಂದರಂ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮುಖ. ಅಷ್ಟೇ ಅಲ್ಲ ಆನಂದಂ ಸಂದುಹದಿಹ, ನೋಡಿದವರಿಗೆ ಆನಂದದ ಸುರಿಮಳೆ ಆಗಬೇಕು ಅಂಥ ಮುಖ ಆಚಾರ್ಯರ ಮುಖ. ರಾಮದೇವರ ಮುಖ ನೋಡಿದರೆ ಎಷ್ಟು ಆನಂದವಾಗುತ್ತಲ್ಲ ಭಕ್ತರಿಗೆ, ಆದ ಸರ್ವೋತ್ತಮ. ಇವ್ರ ಮುಖ ನೋಡಿದ್ರೆ ಆನಂದ ಜೀವೋತ್ತಮರಿವು. ಆನಂದಂ ಸಂದುಹದಿಹ ಮಹದ ಆನಂದ ಆನಂದ ತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ ದುರಿತ ನುದುದಿತಂ ನಿತ್ಯತಾಹಂಕದಾನು. ದುರಿತನುತ್ ದುರಿತವನ್ನು ಪರಿಹಾರ ಮಾಡತಕ್ಕಂಥ ಸುಂದರವಾದ ಮುಖ, ಉದಿತಂ ನಿತ್ಯೋದಿತವಾದ ಮುಖ, ಮತ್ತು ಶ್ರೀಮದ್ವಕ್ತ್ರೇಂದ್ರ ಬಿಂಬಂ ಕಾಂತಿಯಿಂದ ಕೂಡಿರತಕ್ಕಂತಹ ಒಂದು ಮುಖ ಚಂದ್ರ ಬಿಂಬವನ್ನು ನಾನು ಸದಾ ನೋಡಬೇಕು. ಯಾವಾಗ ನೋಡ್ತೇನೋ ಅಂತ ಹೇಳುತ್ತೆ, ಒಮ್ಮೆ ನೋಡೋದಲ್ಲ ಸದಾ ನೋಡ್ತಿರ್ಬೇಕು ಆಚಾರ್ಯರ ಮುಖವನ್ನು. ಎಂಥ ಬೈಕೆ ತಿರುಗಿಕೊಂಡಿದ್ದಾರೆ ಬೈಕೆ ಅಂದರೆ ನಿತ್ಯದ ಅಹಂಕ ತಾನು ನಿತ್ಯದ ಆಚಾರ್ಯರ ಸ್ಮರಣೆ ಮಾಡಬೇಕು, ಅಥವಾ ನಿತ್ಯದ ಆನಂದಂ ಸಂದೋಹದಿಹ ನಿತ್ಯದಲ್ಲೂ ಆನಂದ ಕೊಡತಕ್ಕಂತಹ, ನಿತ್ಯದಲ್ಲೂ ಕೂಡ ಉದ್ಯನ್ಮಂದಸ್ಮಿತ ಶ್ರೀ ಮಧುಮಧುರಾಲಾಪ ಪಿಯೂಷಧಾರ ಇತ್ಯಾದಿಯಾಗಿ ನಿತ್ಯದಲ್ಲೂ ಹೇಗಿರ್ತಾರೆ, ಒಳ್ಳೆ ಮೂಡಿದ್ದಾಗಿದ್ದರೆ ಪುಣ್ಯ, ಉಳಿದೊತ್ತಿನಲ್ಲಿ ಯಾರಿರ್ತಾರೆ ಹಾಗೆಲ್ಲ ಕೂಡ ಅಂತಹ ಹೊತ್ತಿನಲ್ಲಿ ಯಾವಾಗಲೂ ಆನಂದ ಕೊಡೋರು, ಯಾವಾಗಲೂ ದುರಿತ ಕಳೆಯೋರು. ಅವ್ರ ಹೆಸರು ಬಂತು ಅಂದರೆ ಉದ್ಧಾರ ಗ್ಯಾರಂಟಿ ಅಂತ. ನಿಮ್ಮ ಮುಖವನ್ನು ಯಾವಾಗ ಕಾಣ್ತೇನೋ ನಾನು ಅಂತ ಹೇಳಿದ ಸುಂದರಂ ಅಂತ ಹೇಳಿದರೆ ಸುಂದರಕಾಂಡಕ್ಕೂ ಹೋಗ್ಬೇಕು ನಾವು. ಹನುಮಂತ ಕಪಿರೂಪದಲ್ಲಿರೋದು, ಕಪಿರೂಪ ಸಾಮಾನ್ಯ ಮನುಷ್ಯ ಸುಂದರನಲ್ಲದೆ ಹೋದ ಕಪಿ ಅಂತ ಕರೀತಾರೆ. ಕಪಿರೂಪದಲ್ಲಿ ಸುಂದರ ಅನಿಸ್ಕೊಂಡಿದ್ದು ಹನುಮಂತನ ವೈಶಿಷ್ಟ್ಯ. ಸುಂದರ ಅಂದರೆ ಹನುಮಂತನೇ, ಅಷ್ಟು ಸುಂದರಸ್ತು ಮಹಾಕಪಿ ಅಂತ ಒಂದು ಕೋಶದಲ್ಲಿ ಹೇಳಿದ್ದಾರೆ. ಸುಂದರಸ್ತು ಮಹಾಕಪಿ, ಮಹಾಕಪಿ ಹನುಮಂತ. ಹನುಮಂತ ಭಾರಿ ಸುಂದರ, ಇದು ದ್ವಾತ್ರಿಂಶ ಲಕ್ಷಣೋಪೇತನಾದ್ದರಿಂದ ಅಷ್ಟು ಸುಂದರ. ಅಂಥ ಹೇ ಸುಂದರ, ನಿಮ್ಮ ಮುಖವನ್ನು ನಾನು ಯಾವಾಗ ಕೇಳ್ತೇನೋ, ಯಾವಾಗ ನೋಡ್ತೇನೋ, ಸದಾ ನೋಡಬೇಕಲ್ಲ ನಾನು ಅನ್ನೋ ಒಂದು ಅಪೇಕ್ಷೆಯನ್ನು ಮುಂದಿಡ್ತಾ ಇದ್ದಾರೆ. ಈ ಭಾವನೆ ಬಂದರೆ ಅದು ಪ್ರಾರ್ಥನೆ. ಇಡೀ ವಾಯುಸ್ತುತಿಯೊಳಗೆ ಬೇರೆ ಫಲ ಒಂದು ಹೇಳೋದಿಲ್ಲ ಅವರು. ಸದಾಕಾಲ ಆಚಾರ ನೋಡಬೇಕು, ಪಾಠ ಕೇಳಬೇಕು, ಇಷ್ಟೇ ಹೊರತು ಮತ್ತೊಂದಲ್ಲ. ಕೊನೆ ಮುಕ್ತಿ ಮೇಯತೆ ಇವರ ಜಯಂತಿ ಅಷ್ಟೇ. ಲೌಕಿಕ ಫಲ ಯಾತಕ್ಕೆ ಹೇಳೋದಿಲ್ಲ ಅಂದರೆ ಅದನ್ನೇ ಹೇಳಿದ ಮೇಲೆ ಸಣ್ಣ ಪುಟ್ಟದ ಹೇಳಬೇಕಾ, ದೊಡ್ಡ ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ ಅಂತ ಕೇಳಿದ್ರೆ ಅಟೆಂಡರು ಆಗಿದ್ದಾರೆ ಅಂತ ಕೇಳಿದೆ ಹೇಳಬೇಕು. ಅದು ಅವನಿಗೆ ಅರ್ಥನೇ ಗೊತ್ತಿಲ್ಲ ಅಂತ ಅವನಿಗೆ. ದೊಡ್ಡ ನದಿ ಅಂತ ಕೇಳಿದರೆ ಒಂದು ಬುಟ್ಟಕ್ಕಾಗಷ್ಟು ನೀರು ಸಿಗುತ್ತೆ ಅಂತ ಕೇಳಿ, ಏನು ಅರ್ಥ ಅದಕ್ಕೆ? ನದಿ ಅರ್ಥನೇ ಆಗಿಲ್ಲ ಎಲ್ಲರಿಗೂ ಕೂಡ. ಆಚಾರ್ಯ ಇಡೀ ವಾಯುಸ್ತುತಿಯೊಳಗೆ ಬರೀ ಅಲೌಕಿಕವಾದಂಥ ಮಹಿಮೆಗಳನ್ನು ಹೇಳುತ್ತಾ ಅಲೌಕಿಕವಾದ ಸಿದ್ಧಿಗಳ ಬಗ್ಗೆ ಮಾತಾಡ್ತಾರೆ ಹೊರತು ಬೇರೆ ವಿಷಯಗಳ ಬಗ್ಗೆ ಮಾತೇ ಆಡೋದಿಲ್ಲ. ಆಚಾರ್ಯ ಮ್ಯಾಚಿಂಗ್ ಶಿಷ್ಯರಾದವರು ತಿಳ್ಕೊಬಂಡಿದ್ದ ಆಚಾರ್ಯರು. ಉದ್ಯನ್ ಮಂದಸ್ಮಿತ ಸ್ತ್ರೀ, ಉದ್ಯನ್ ಹೊರಹೊಮ್ಮತಕ್ಕಂತಹ ಮಂದಸ್ಮಿತ ಮಂದಹಾಸದ ಸ್ತ್ರೀ, ಕಾಂತಿಯಿಂದಾಗಿ ಕೂಡಿದ ಮೃದುವಾದಂತಹ ನಿಮ್ಮ ಸುಂದರವಾದ ಮುಖವನ್ನು ಯಾವಾಗ ಕಾಣುತ್ತೇನೋ. ಮೃದು ಮಧುಮಧುರ ಆಲಾಪ ಪಿಯೂಷಧಾರ, ಮೃದು ಮಧುರ ಆಲಾಪ ಪಿಯೂಷಧಾರ ಪೂರಾ ಆಸೇಕ ಉಪಶಾಂತ ಅಸುಖ ಸುಜನ. ಅಸುಖ ಸುಜನ, ಸುಜನದಲ್ಲಿ ಅಸುಖ ಇರ್ತದಲ್ಲ, ಅದನ್ನೆಲ್ಲ ನಿಮ್ಮ ಮಂದಹಾಸದಿಂದ ಕೂಡಿರ್ತದ ಮುಖದಿಂದ ಏನು ಮಾತು ಬರ್ತವೆ, ಅದರ ಅಮೃತ ಸೇಚನದಿಂದ ಎಲ್ಲ ಸ್ವಜ್ಜನರ ದುಃಖವನ್ನು ಪರಿಹಾರ ಮಾಡತಕ್ಕಂಥ ಮಹಾನುಭಾವ. ಮಧು ಮಧು ಉದರಾಲಾಪ ಪಿಯೂಷ ಧಾರ ಪೂರಾ ಸೇಕ ಉಪಶಾಂತ ಅಂತ ವರ್ಣನೆ ಮಾಡಿ ಆಚಾರ್ಯರ ಮುಖದ ಕಾಂತಿಯನ್ನು ತಿಳಿಸ್ತಾ ಇದ್ದಾರೆ. ಅವರ ಮುಖದ ಚಿಂತನೆ ಹೀಗೆ ಮಾಡ್ತಾ ಇದ್ರೆ ಮುಂದೇನಾಗುತ್ತೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ, ಪ್ರಾಚೀರ ತೀರ್ಣ ಪುಣ್ಯೋಚ್ಚಯ ಚತುರತರ ಚಾರತಶ್ಚಾರು ಚಿತ್ತಾನ್ ಅಂತ ವರ್ಣನೆ ಮಾಡಿ ಆಚಾರ್ಯರ ಮುಖ ನೋಡಿದ್ಮೇಲೆ ಮಾತು ಕೇಳಬೇಕಲ್ಲ, ನಿಮ್ಮ ಮಾತು ಯಾವಾಗ ಕೇಳ್ತೇವೋ ಅಂತ ಹೇಳಿದ್ರೆ ಸದಾ ಕೇಳಹ ಮಾಡಿ ಅಂತ ಹೇಳಿದ. ಮುಖದ ವರ್ಣನೆ ಮುಂದುವರಿದ ಭಾಗವೇ ನಿಮ್ಮ ಮಾತನ್ನು ಸದಾ ಕಾಲ ಕೇಳಹಾಗೆ ನಾವು ಆಗಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾರೆ. ಪ್ರಾಚೀನ ತೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಶ್ಚಾರು ಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಜಿತ ವಚನಾಂ ಶ್ರಾವಕಾಂ ಶೋಧ್ಯ ಚುಂಚೂನ್ ವ್ಯಾಖ್ಯಾಂ ಉತ್ಖಾತ ದುಃಖಾಂ ಶಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೆ ಚಿತ್ರಾಂ ಸಚ್ಛಾಸ್ತ್ರಕರ್ತ ಚರಣ ಪರಿಚರಾನ್ ಶ್ರಾವಯ ಅಸ್ಮಾಂಶ್ಚ ಕಿಂಚಿತ್. ಆಚಾರ್ಯರೇ, ನಿಮ್ಮ ಭಾಷ್ಯವನ್ನು ನಮಗೆ ಕಿಂಚಿತ್ ಶ್ರಾವಯ, ಸ್ವಲ್ಪ ಆದರೆ ಕಿವಿಗೆ ಬೀಳಿಸ್ರಿ ಅಂತ ಹೇಳಿದ. ನಿಮ್ಮ ಭಾಷ್ಯವನ್ನು ಸ್ವಲ್ಪ ಆದರೆ ನಮಗೆ ಕಿವಿಗೆ ಬೀಳಿಸ್ರಿ. ಈ ಶ್ಲೋಕ ಪ್ರತಿನಿತ್ಯ ಹೇಳ್ತಿದ್ರೆ ಸರ್ವಮೂಲ ಯೋಗ ಬಂದೇ ಬರುತ್ತೆ ಅಂತ. ಅಮ್ಮ ತಾಯಿ ಅಮ್ಮ ತಾಯಿ 27 ಸ್ವಲ್ಪ ಹಾಕ್ತಾರೋ ಇಲ್ಲೋ, 20 ಹಾಕಿ ಕಳಿಸಿಬಿಡಿ ಸುಮ್ಮನೆ ಕೂಗ್ತಾನೆ ಅಂತ ಹೇಳಿಬಿಡ್ತಾರೆ. ಪ್ರತಿನಿತ್ಯ ಪುರಸ್ಕರಣೆ ಇತ್ಯಾದಿ ಮಾಡ್ತಾ ಇದ್ರೆ ಆಚಾರ್ಯ ಸ್ವಲ್ಪ ಕಿವಿ ಹಾಕಿ ಹಾಕ್ತಾರೆ, ಬಿಡೋದಿಲ್ಲ. ನಾರಾಯಣಂ ಗುಣೈ ಸರ್ವೇ ಹೃದಯಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಚತೆ. ಅದಕ್ಕೆ ಇಲ್ಲಿ ಏನು ಪ್ರಾರ್ಥನೆ ಮಾಡ್ತಿರೋದು, ನಿಮ್ಮ ವ್ಯಾಖ್ಯಾನವನ್ನು ಸ್ವಲ್ಪ ನಮ್ಮ ಕಿವಿಗೆ ಬೀಳಿಸ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿಗಳು ನಾಳೆಯಿಂದ ಬೀಳಿಸ್ತೇವೆ ಅಂತ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಬೆಳಿಗ್ಗೆ ಬೀಳಿಸ್ತೇವೆ ಅಂತ ಹೇಳ್ತಾರಲ್ಲ ಸ್ವಾಮಿಗಳು. ಸೊ ಪ್ರಾರ್ಥನೆ ಇಮಿಡಿಯೇಟ್ ಫಲ ಕೊಟ್ಟಾಗಲೇ ಪಾಠ ಇದ್ದಾಗೆಲ್ಲ ಪಾಠ ಮಾಡ್ತೇವೆ ಅಂತ ಹೇಳಿದ್ರಿಂದ ಶ್ರೀಗಳವರು ಕಿವಿಗೆ ಆಚಾರ್ಯರ ಶಾಸ್ತ್ರವನ್ನು ಕಿವಿ ಬೀಳಿಸ್ತಾರೆ ಅಂತ. ಯೋಗ ಬಂದೇ ಬರುತ್ತೆ, ಎಷ್ಟೋ ಜನಕ್ಕ ಯೋಗ ಇರೋದಿಲ್ಲ, ಏನು ಮಾಡಲಿ ಅಂತ ಕೇಳ್ತಾರೆ. ವಾಯುಸ್ಥಿತಿ ಹೇಳಿ ಬಂದೇ ಬರುತ್ತೆ ಅಂತ. ವಾಯುಸ್ಥಿತಿಯನ್ನು ಹೇಳಿದಾಗ ಖಂಡಿತ ಸಿದ್ಧಿ ಪಡ್ಕೊಳ್ಳೋಕೆ ಸಾಧ್ಯ. ಎಂಥ ಭಾಷ್ಯ ಕೇಳೋದಕ್ಕೆ ಅರ್ಹತೆ ನಿಮಗೇನು ಅಂತ ಕೇಳಿದರೆ ಹೇಳ್ತಾರೆ, ಪ್ರಾಚೀನ ತೀರ್ಣ ಪುಣ್ಯೋಚ್ಚಯ ಚತುರ್ಧರ ಆಚಾರತಃ ಚಾರುಚಿತ್ತಾನ್. ಮನಃಶುದ್ಧಿ ಇರಬೇಕು ಕೇಳೋರಿಗೆ, ಇದ್ರ ಉಪಯೋಗ ಇಲ್ಲ. ಮನಃಶುದ್ಧಿ ಇದೆ ಅಂತ ಹೇಳ್ತಾರೆ. ಚಾರುಚಿತ್ತಾನ್ ಹೇಗಿದೆ ಅಂತ ಕೇಳಿದರೆ, ಪ್ರಾಚೀನ ಆಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಆಚಾರತಃ ಚಾರುಚಿತ್ತಾನ್. ಸದಾಚಾರ ಇದ್ರೆ ಮನಃಶುದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಆಚಾರಹೀನಂ ನಪುನಂತಿ ವೇದ. ಸದಾಚಾರ ಬೇಕೇ ಬೇಕು ಮನಃಶುದ್ಧಿಗೋಸ್ಕರ. ಸದಾಚಾರ ಇದೆ, ನನ್ನ ಮನಃಶುದ್ಧವಾಗಿದೆ. ಸದಾಚಾರ ಎಲ್ಲಿಂದ ಬಂತು ನಿಮಗೆ ಅಂತ ಕೇಳಿದರೆ, ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ. ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ, ಹಿಂದಿನ ಜನ್ಮ ದೊಡ್ಡ ಪುಣ್ಯಗಳ ರಾಶಿಯ ಫಲದಿಂದ ಸದಾಚಾರ್ಯಗಳಾಗಿದ್ದೇವೆ ಅಂತ ಹೇಳಿದ್ದಾರೆ. ಅದನ್ನೇ ಭಗವದ್ಗೀತೆ ಹೇಳೋದು, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿ ಜಾಯತೆ. ಒಳ್ಳೆ ಪುಣ್ಯವಂತರ ಮನೆಯಲ್ಲಿ ಹುಟ್ಟಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು ಗೊತ್ತಾ? ಹುಟ್ಟುತ್ತಿರ್ಲಿಕ್ಕೆ ಯಾರೋ ಮನೆ ಹುಟ್ಟುಬಿಡ್ತಾನೆ, ಹುಟ್ಟುತ್ತಿರ್ಲಿಕ್ಕೆ ಏನೋ ಇಟ್ಟುಬಿಡ್ತಾನೆ ಬಾಯಿಯೊಳಗೆ. ಏನು ಮಾಡ್ತೀರಿ ಅವರಿಗೆ? ಇವನು ಮಗು ಏನು ಗೊತ್ತಿರುತ್ತೆ, ಇಡಬಾರದು ಬಿಡಬಾರದು ಅಂತ. ಏನು ನಿಷಿದ್ಧ ಪದಾರ್ಥ ಬಾಯಲ್ಲಿ ಹಾಕಿಬಿಟ್ರೆ ಏನು ಮಾಡ್ತೀರಿ? ಅಂತ ವಂಶದಲ್ಲಿ ಹುಟ್ಟಿಲ್ವಲ್ಲ, ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು. ವಾದಿರಾಜಸ್ವಾಮಿಗಳಂಥವರಿಗೆ, ವ್ಯಾಸರಾಜರಂಥವರಿಗೆ ಅವರ ಗುರುಗಳು ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಹುಟ್ಟುತ್ತಿರ್ಲಿಕ್ಕೆ ಕುಡಿಸಿದ್ರು, ಎಷ್ಟು ಭಾಗ್ಯ ಇರಬೇಕು ಯೋಚನೆ ಮಾಡಿ. ಅದನ್ನು ಬಿಟ್ಟು ಏನು ಕೆಲವರು ಬರ್ತಿರ್ತಾರೆ, ಪಾಪ ಹುಟ್ಟಿದಾಗ ಏನೇನೋ ಕುಡಿಸಿಬಿಟ್ಟಿರ್ತಾರೆ, ಎಷ್ಟು ಸಂಕಟ ಆಗ್ಬೋದು ಪಾಪ ಅವರಿಗೆ. ಮಕ್ಕಳು ಯಾವುದು ಅದು ಕೊಡಿರೋ ಅಂತ ಕೇಳೋ ಶಕ್ತಿ ಅವರಿಗಿರೋದಿಲ್ಲ, ತಿಳ್ಕೊಳ್ಳೋ ಶಕ್ತಿ ಇವರಿಗೆ ಗೊತ್ತಿರೋದಿಲ್ಲ. ಇವರು ತಿಳುವಳಿಕೆ ಇದ್ದವರಾದರೆ ಏನು ಕೊಡಬೇಕು ಏನು ಬಿಡಬೇಕು ಗೊತ್ತಿರುತ್ತದೆ. ಇವತ್ತು ಜನ ಟ್ರಿಪಲ್ ಆ್ಯಂಟಿಜನ್ ಕೊಡಿಸ್ಬೇಕು ಅವೆಲ್ಲ ಗೊತ್ತಿರ್ತದೆ ಹೊರತು ಏನು ಆಹಾರ ಕೊಡಬೇಕು ಎಷ್ಟು ಜನ ಗೊತ್ತಿರ್ತದೆ. ಅದನ್ನೆಲ್ಲ ತಿಳ್ಕೊಂಡ್ರೆ ಪ್ರಾಚೀನ ತೀರ್ಣ ಪುಣ್ಯೋಚ್ಚಯ, ಒಂದು ಸ್ವಲ್ಪ ಪುಣ್ಯಕ್ಕೆಲ್ಲ ಪುಣ್ಯ ಉಚ್ಚಯ, ಪುಣ್ಯದ ರಾಶಿ, ಅದರಿಂದಾಗಿ ಇವತ್ತು ಸದಾಚಾರಿಗಳಾಗಿದ್ದೇವೆ ಅಂತ ಹೇಳಿದ್ದಾರೆ. ಪ್ರಾಚೀನಾಚೀರ್ಣ ಬಗ್ಗೆ ಎರಡರ್ಥ ಮತ್ತೆ. ಪ್ರಾಚೀನ ಅಂದರೆ ಹಿಂದಿನ ಜನ್ಮಗಳಲ್ಲಿ ಸಂಪಾದಿಸಿದಂತಹ ಪುಣ್ಯದ ರಾಶಿಯ ಫಲದಿಂದಾಗಿ ಸದಾಚಾರದಿಂದ ಕೂಡಿ ಅದರಿಂದಾಗಿ ಮನಃಶುದ್ಧಿ ಹೊಂದಿರತಕ್ಕಂತಹ ಅಂತ ಅರ್ಥ. ಇನ್ನೊಂದರ್ಥ ಪ್ರಾಚೀನೈಹಿ ಆಚರಣ, ನಮ್ಮ ಹಿಂದಿನವರು ಮಾಡಿದ ಪುಣ್ಯ ಇದೆಯಲ್ಲ ಅದರಿಂದಾಗಿ ನಮ್ಮ ಮನಸ್ಸು ಶುದ್ಧವಾಗಿದೆ ಅಂತ ಹೇಳ್ತಾರೆ. ಅದನ್ನೇ ವಿಜಯದಾಸರ ಬಗ್ಗೆ ಹೇಳ್ತಾರೆ, ನಿಮ್ಮ ಪುಣ್ಯದ ಶೇಷ ಇನ್ನೂ ಉಂಬೆವೋ ನಾವು ಚೆನ್ನಗುರು ವಿಜಯರಾಯ. ಹಿಂದಿನವರು ಪುಣ್ಯ ನಮ್ಮನ್ನು ಕಾಪಾಡ್ತಾ ಇದೆ. ನಮ್ಮ ಪ್ರಶ್ನೆಗೆ ಅದೇ ಉತ್ತರ. ಜನ್ಮದಲ್ಲೇ ಸಂಧ್ಯಾವನ್ನೇ ಮಾಡಿಲ್ಲ ನಾವು, ಇನ್ನೂ ಸುಖವಾಗಿದ್ದೇವಲ್ಲ ಅಂತ ಕೇಳಿದರೆ ಹೇಳ್ತಾರೆ, ನೀವು ಹಿಂದಿನವರು ಪುಣ್ಯ ಇನ್ನೂ ಉಳ್ಕೊಂಡಿದೆ, ಅಲ್ಲಿವರೆಗೆ ಇರ್ತಿ, ಆಮೇಲೆ ಅನುಭವಿಸೋ ಮಾಮೂಲು ಇದ್ದಿದ್ದೆ ಅಂತ. ಹಿಂದಿನವರು ಪುಣ್ಯ ಕಾಪಾಡ್ತಾ ಇದೆ ನಿಮ್ಮನ್ನ, ಅದು ಹೋಯಿತು ಅಂದ್ರೆ ಕಥೆ ಮುಗಿದೋಯ್ತು ಅಂತ. ಅದಕ್ಕೆ ಹಿಂದಿನವರ ಪುಣ್ಯ ಅವರು ಏಕಾದಶಿ ಮಾಡಿದ ಫಲ, ಅವರು ಸಂಧ್ಯಾವನ್ನೇ ಮಾಡಿದ ಫಲ, ಅವರು ಗಾಯತ್ರಿ ಮಾಡಿದ ಫಲ, ಅವರ ವ್ರತ ಉಪವಾಸಗಳ ಫಲದಿಂದ ಇವತ್ತು ನಾವು ಸ್ವಲ್ಪ ಸರಿಯಾಗಿರ್ತೇವೆ. ಅದು ಅಹಂಕಾರ ಪಡಬಾರದು ಅಂತ ಹೇಳ್ತಾರೆ. ನಮ್ಮ ಸಿದ್ಧಿಯಲ್ಲ ಅದು, ಇದು ಹಿಂದಿನ ಪುಣ್ಯ ದೇವರು ಮಾಡಿಸಿದ್ದು, ಅದಕ್ಕೂ ಅಹಂಕಾರ ಪಡಬಾರದು. ಅದರ ಫಲ ಆಚಾರ. ಆಚಾರ ಇಲ್ಲ ಅಂದರೆ ಪುಣ್ಯ ಫಲ ಕೊಟ್ಟಿಲ್ಲ ಅಂತ ಅರ್ಥ. ಆಚಾರ ಇಲ್ಲ ಅಂದರೆ ಪುಣ್ಯ ಫಲ ಕೊಟ್ಟಿಲ್ಲ. ಆಚಾರ ಇಲ್ಲ, ಪುಣ್ಯ ಫಲ ಕೊಟ್ಟಿಲ್ಲ, ಆಚಾರ ಇಲ್ಲ. ಆಚಾರ ಇಲ್ಲ, ವಿಚಾರ ಬರೋ ಚಾನ್ಸೇ ಇಲ್ಲ. ಆಚಾರ ವಿಚಾರಕ್ಕೆ ನೇರ ಸಂಬಂಧ ಇದೆ. ಶುದ್ಧ ಸದಾಚಾರ ಇದ್ರೆ ಸದ್ವಿಚಾರ ಬರುತ್ತೆ. ಇದು ವಿಶೇಷವಾದ ಮಾತು. ತುಂಬಾ ಜನಕ್ಕೆ ಇಡೀ ತಾತ್ವಿಕ ಮತಾಚಾರ್ಯರಲ್ಲೇನೆ ದೊಡ್ಡ ಗೊಂದಲ ಇತ್ತು. ಆಚಾರಕ್ಕೂ ವಿಚಾರಕ್ಕೂ ಹೇಗೆ ಲಿಂಕ್ ಕೊಡಬೇಕು ಅಂತೇಳಿ. ವಿಚಾರ ಅಂದ್ರೆ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂಬೋದು ಖಚಿತ. ಮತ್ತೆ ಆಚಾರ ಯಾತಕ್ಕೆ ಬೇಕಾಗಿದ್ರೆ? ಅದಕ್ಕೆ ಬಾಯವಾದ ಭಾಷೆಯಲ್ಲಿ ಏನ್ ಮಾಡಿಬಿಡ್ತಾರೆ, ಹೌದು ಆಚಾರ ಬೇಕೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಮುಮುಕ್ಷೋಹೋ ಕರ್ಮ ಸನ್ಯಾಸ ವಿಧಾನ, ಎಲ್ಲ ಕರ್ಮ ಬಿಟ್ಟುಬಿಡಿ ಓಕೆ ಅಂದ್ಬಿಡ್ತಾರೆ. ತಪ್ಪದು. ಹಾಗಿದ್ರೆ ನಮ್ಮ ಪ್ರಶ್ನೆ, ಮೋಕ್ಷ ಆಗೋದು ಜ್ಞಾನದಿಂದ ಅಂದಮೇಲೆ ಆಚಾರ ಯಾತಕ್ಕೆ ಬೇಕಾಗಿದ್ರೆ? ಅಲ್ಲಿ ಇಕ್ಕೊಳ್ಳಕ್ಕೆ ಯಾರಿಗೂ ಬಂದಿರಲಿಲ್ಲ, ಆಚಾರ ಒಬ್ಬರೇ ಕೊಟ್ಟಿತ್ತು. ಅದಕ್ಕೆ ಆಚಾರ್ಯ ಅಂದ್ರೆ ಅವರೊಬ್ಬರೇ. ಆಚಾರದ ಬಗ್ಗೆ ಸರಿಯಾಗಿ ಹೇಳಿದ್ದಕ್ಕೆ ಬದ್ಧಾಚಾರ ಒಬ್ಬರೇ ಆಚಾರ್ಯರೇ ಹೊರತು ಇನ್ಯಾರೂ ಕೂಡ ಆಚಾರ್ಯ ಶಬ್ದ ಆಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಚಾರದ ರೋಲ್ ಏನಾಗಿದ್ರೆ, ಕರ್ಮಣ ಜ್ಞಾನ ಮಾತನೋತಿ. ಆಚಾರದಿಂದ ವಿಚಾರ ಪ್ರಾಪ್ತಿ, ವಿಚಾರದಿಂದ ಭಕ್ತಿ ಪ್ರಾಪ್ತಿ, ಭಕ್ತಿಯಿಂದ ಹರಿ ಅನುಗ್ರಹ ಪ್ರಾಪ್ತಿ, ಹರಿ ಅನುಗ್ರಹದಿಂದ ಮೋಕ್ಷ ಪ್ರಾಪ್ತಿ. ಈ ಆಚಾರಕ್ಕೂ ವಿಚಾರಕ್ಕೂ ಮೋಕ್ಷಕ್ಕೂ ಲಿಂಕ್ ಕೊಟ್ಟಿದ್ದು ಶ್ರೀಮದ್ ಆಚಾರ್ಯರಾದ್ರಿಂದ ಪ್ರಾಚೀನ ತೀರ್ಣ ಪುಣ್ಯೋಚ್ಚಯ ಚತುರತರಾಚಾರತಃ ಚಾರುಚಿತ್ತಾನ್. ಮತ್ತು ಆಚಾರ ಬಿಟ್ಟ ಅಂತ ಹೇಳಿದರೆ ತೀರ್ಮಾನ ಏನು ಗೊತ್ತಾ, ಅವನು ಕೆಟ್ಟ ಅಂತಲೇ ಅರ್ಥ. ಅವನು ಇಂಟೆಲಿಜೆನ್ಸ್ ಪರ್ವರ್ಟೆಡ್ ಆಗ್ತದೆ ಅಂತ ಅರ್ಥ. ಆಚಾರವಿಲ್ಲದವನ ಮಾತುಗಳು ವಿಕೃತವಾಗ್ತವೆ. ಅದಕ್ಕೆ ದಾಸ ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುಕಂಡ ನಾಲಿಗೆ. ಆಚಾರವಿಲ್ಲದ ನಾಲಿಗೆ ಅಂದರೆ ಮಾತು ಅಂತ ಅರ್ಥ. ನಾಲಿಗೆ ಅಂದರೆ ಮಾತು. ಆಚಾರ ಇಲ್ಲದವನ ಮಾತು ಎಂದೂ ತಮಗೆ ಫಲಕಾರಿ ಆಗಲಿ ಸಾಧ್ಯ ಇಲ್ಲ. ಸ್ವತಃ ಅನುಷ್ಠಾನ ಇಲ್ಲದವನ ಮಾತನ್ನ ನಾವು ಏನು ನಡೆಸಕ್ಕಾಗುತ್ತೀವಿ? ಅವನಿಗೆ ಸಿದ್ಧಿ ಇಲ್ವಲ್ಲ. ಅದಕ್ಕೆ ತಮಾಷೆ ಹೇಳೋದುಂಟು ಕೆಲವರೆಲ್ಲ. ಯಾವುದೋ ಒಂದು ಮಗು ಅಳುತ್ತಿತ್ತಂತೆ, ಸಿಹಿ ಬೇಕು ಅಂತ ಅಳುತ್ತಿತ್ತಂತೆ. ಅದಕ್ಕೆ ಯಾವುದೋ ತಾಯಿ ಏನು ಮಾಡಿದ್ದಂತೆ, ಯಾರೋ ಗುರುಗಳ ಹತ್ರ ಕರ್ಕೊಂಡು, ನಮ್ಮ ಹುಡುಗನಿಗೆ ಸ್ವೀಟ್ ಅಂದ್ರೆ ಭಾರಿ ಇಷ್ಟ, ಡಾಕ್ಟರ್ ಹೇಳಿದ್ದಾರೆ ಕೊಡಬಾರದು ಅಂತ ಹೇಳಿ, ಸ್ವಲ್ಪ ಏನಾರು ಮಾಡಿ ಬಿಡಿ ಅಂತ ಹೇಳಿ ಅಂತ ಹೇಳಿದ್ರು. ನಿಮ್ಮ ಮಾತು ಕೇಳ್ತಾನೆ ಹೇಳಿ ಅಂತ ಹೇಳಿದರು. ಆಯ್ತು ಹೇಳ್ತೇನೆ ಅಂತ ಹೇಳೇ ಇಲ್ಲ ಅವರು. ನೀವು ಸಹ ಕರ್ಕೊಂಡು ಹೋಗ್ತಿದ್ದಂತೆ ಪಾಪ, ಹೇಳೇ ಇಲ್ಲ. ಒಂದು ತಿಂಗಳಾದರೂ ಹೇಳಲಿಲ್ಲ. ಅವ್ರು ಬೇಜಾರಾಗೋದು, ಹೋಗೋದು ಬರೋದು. ಕೊನೆಗೆ ಹೇಳಿದ್ರೆ ಅದು ಒಂದು ತಿಂಗಳಾಯ್ತಂತೆ, ಕರೆದ್ರಂತೆ, ನೋಡು ಇನ್ಮೇಲೆ ನೀವು ಸೀಟ್ ತಿನ್ಬೇಡ ಅಂತ ಕೂಸಿ ಕೇಳಿದ್ರಂತೆ. ತಾಯಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ ಗುರುಗಳಿಗೆ ಒಂದು ತಿಂಗಳಿಂದ ಹೊಡ್ಕೊತಿದ್ದೀನಿ ನಾನು, ಇಷ್ಟು ದಿವಸ ಹೇಳಿದ್ರೆ ಇವತ್ತ್ಯಾತಕ್ಕೆ ಕೇಳಿದ್ರೆ ಇಷ್ಟು ಯಾಕೆ ಹೇಳಲಿಲ್ಲ ಅಂದರೆ, ಇಷ್ಟು ನಾನೇ ತಿಂತಿದ್ದೆ, ಅದಕ್ಕೆ ಹೇಳಿದರೆ ಎಫೆಕ್ಟ್ ಆಗಲ್ಲ ಅಂತ ಹೇಳಲಿಲ್ಲ ಅಂತ ಹೇಳಿದ್ರೆ. ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿದೆ ಬಿಟ್ಟು ನಾನು, ಈಗ ಹೇಳಿದ ಅದು ಮಾತು ನಡೆಯುತ್ತೆ ಅಂತ ಹೇಳಿದ. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುಕಂಡೆ ನಾಲಿಗೆ ಅನ್ನೋ ಮಾತಿನಲ್ಲಿ ಆಚಾರಕ್ಕೂ ವಿಚಾರಕ್ಕೂ ಸಂಬಂಧ ಇದೆ. ಈ ಮಾತು ಅವರ ಅನುಭವದ ಮಾತು, ತಿರುಕುರು ಪಂಡಿತಾಚಾರ್ಯರದು. ಸುಮಧ್ವ ವಿಜಯದ 14 ಸರ್ಗದಲ್ಲಿ ಹೇಳ್ತಾರೆ. ಏನಾಯ್ತು ಗೊತ್ತಾ ಅವರಿಗೆ, 13 ಸರ್ಗದಲ್ಲಿ ಅವ್ರ ಚರಿತ್ರೆ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಅವ್ರ ತಂದೆ ಹಿಡಿಬಿಟ್ರು, ನೋಡು ತ್ರಿವಿಕ್ರಮ, ನಾವು ಹಿಡಿದಿರ್ತಕ್ಕಂಥ ಮತ ಸರಿಯಲ್ಲ. ನಕಲು ನಿರ್ಗುಣ ಭಾವನ ಸುಖಾಯ, ದೇವ್ರ ನಿರ್ಗುಣ ಅಂತ ಉಪಾಸನೆ ಮಾಡಬಾರ್ದು, ಒಳ್ಳೇದಕ್ಕೆ ಕಾರಣ ಆಗೋದಿಲ್ಲ ಅದು. ಸರಿಯಾದ ವಿಚಾರ ನನಗೆ ಗೊತ್ತಿಲ್ಲ, ದೇವ್ರ ಆರಾಧನೆ ಮಾಡು ಅಂತ ಹೇಳಿಬಿಟ್ರು. ಇವ್ರು ಭಾರಿ ಯೋಚನೆ ಮಾಡಿದ್ರು, ಏನು ಮಾಡೋದು ನಾನೀಗ ಅಂತ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದ್ರಂತೆ. ಏನು ತೀರ್ಮಾನ ಗೊತ್ತ, ಸದ್ಯ ಸರಿ ಅಂತೂ ನನಗೆ ಗೊತ್ತಿಲ್ಲ ಮಾರ್ಗ, ತಂದೆ ಅಂತೂ ತಪ್ಪು ಹೇಳಿಬಿಟ್ಟಿದ್ದಾರೆ, ಸರಿಯಾದ ನನಗೆ ಗೊತ್ತಿಲ್ಲ, ಸರಿಯಾದ ದಾರಿ ಸಿಗಬೇಕು. ಏನು ಮಾಡಬೇಕು ಅಂದರೆ, ಸ್ಮೃತಿ ಧರ್ಮಾನ್ ಭೃಶಮ ಆಚಾರಂತ ಏವ, ಸ್ಮೃತ್ಯುಕ್ತವಾದ ಸದಾಚಾರವನ್ನು ಸರಿಯಾಗಿ ಆಚರಿಸಿಬಿಡ್ತೇನೆ ಅಂತ ಹೊರಟರು. ಮುಂದೆ ಆಚಾರ್ಯ ಸಿಕ್ಬಿಟ್ರು ಮುಂದೆ ಅವರಿಗೆ. ಸದಾಚಾರ ಕಾಪಾಡಿಕೊಂಡ್ರೆ ಇವತ್ತಲ್ಲ ನಾಳೆ ನಿಮಗೆ ಶಾಸ್ತ್ರ ಓದು ಯೋಗ ಒಂದೇ ಬರುತ್ತದೆ. ಎಷ್ಟೋ ಜನ ಆಚಾರವನ್ನು ಇಟ್ಕೊಳ್ಳೋದಿಲ್ಲ, ಯಾಕೆಂದ್ರೆ ನಾವೇನು ಶಾಸ್ತ್ರ ಓದಬೇಕಾಗಿದೆ ಬಿಡಿ ಅಂತ ಹೇಳಿಬಿಡ್ತಾರೆ. ನಾ ಶಾಸ್ತ್ರ ಯಾವುದು ಹೋಗಿಲ್ಲ ಅಂತ ಹೇಳಿಬಿಡ್ತಾರೆ, ತಪ್ಪು. ಶಾಸ್ತ್ರ ಓದು ಅರ್ಹತೆ ಬರೋದೇ ಸದಾಚಾರದಿಂದ, ಅದರಿಂದಾಗಿನೇ ನಮಗೂ ನಮ್ಮ ಮಕ್ಕಳಿಗೂ ಯಾರಿಗಾರು ಸದಾಚಾರ ಇದ್ರೆ ಮಾತ್ರ ಜ್ಞಾನದ ಪ್ರಾಪ್ತಿಯಾಗತ್ತೆ. ಅದನ್ನು ಸೂಚನೆ ಮಾಡ್ತಕ್ಕಂಥ ಅಪೂರ್ವವಾದ ಶಾಸ್ತ್ರವಾದ ಶಾಸ್ತ್ರದ ಮಾತು ಪ್ರಾಚೀನ ಚಿರಣ ಪುಣ್ಯೋಚ್ಚಯ ಚತುರತರ ಆಚಾರತ ಚಾರುಚಿತ್ತಾನ್. ನಮಗೆ ನಿಮ್ಮ ಭಾಷ್ಯವನ್ನು ಕಿಂಚಿತ್ ಶ್ರಾವಯ, ಸ್ವಲ್ಪ ಕೇಳಿಸಿ, ನಿಮ್ಮ ಭಾಷ್ಯ ಹೇಗಿದೆ ವರ್ಣನೆ ಮಾಡ್ತಾ ಇರಿ. ಆಚಾರ್ಯ ಭಾಷ್ಯ ಹೇಗಿದೆ, ಚಿತ್ರ ಬಹಳ ವಿಚಿತ್ರವಾದ ಭಾಷ್ಯ, ಅದೇನು ಅಂತ ನಾಳೆ ನೋಡೋಣ. ನಾಳೆ ಮತ್ತು ನಾಳೆದು ಎರಡು ದಿವಸ ಇದೆ, ಇವತ್ತು ಸ್ವಲ್ಪ ಹಿಂದೋದಿವಿ ನಾವು. ನಾಳೆ ನಿಂತು ಮಾಡಿದ್ರಲ್ಲಿ ಮುಂದೆ ಆದಷ್ಟು ಹೋಗಿ ಭಾಷ್ಯದ ವರ್ಣನೆ, ಆಚಾರ್ಯರ ಆರಾಧನೆಯನ್ನು ಯಾವ ದೇವತೆಗಳು ಹೇಗೆ ಮಾಡ್ತಾರೆ ಎಂಬ ವರ್ಣನೆ, ವೇದವ್ಯಾಸಾತ ವರ್ಣನೆ, ಮಧ್ವಾವತಾರ ಅಲ್ಲಿಗೆ ಮುಕ್ತಾಯ. ನಾಳೆ ದಿವಸ ಸರಿಯಾಗಿ 6:30 ಪ್ರಾರಂಭ ಮಾಡೋಣ, ಯಾಕೆ ವಿಷಯ ಭಾಳ ಇರೋದು. 6:30 ಪ್ರಾರಂಭ ಮಾಡಿ ಅನಂತರ 8:00 ಅಷ್ಟನ್ನೆಲ್ಲ ಮುಗಿಸಿ ನಾಡಿದ್ದು ಇದನ್ನು ವಾಯುಸ್ತುತಿಯ ಮುಕ್ತಾಯ ಭಾಗ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.
ದೀಪಾವಳಿ ಹಬ್ಬ ಇದೆ ನೋಡಿ.